யோந்தஹ ப்ரவிஷ்ய மம வாசமிமாம் ப்ரசுப்தா சஞ்சீவயத்யகில சக்திஹரஸ்வதாம்னா அன்யாம்ஸ்ய ஹஸ்த சரண ஸ்ரவணத்வாதீன் பிராணான் நமோ பகவதே புருஷாய துக்ஷம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்தி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசயே ஹிருத்யாய சுத்த வித்யாய மத்வாய ச நமோ நம. ஜெயத்யஜோ கண்ட குணோரு மண்டல சதோதிதோ ஜானமரீச்சி மாலி ஸ்வபக்த ஹர்தோச்ச தமோ நிஹந்தா வியாசாவதாரோ ஹரிராத்ம பஸ்கர. ஜெயத்யஜோ அக்ஷீண சுகாத்ம பிம்ப ஸ்வைஸ்வரிய காந்தி பிரதத சதோதித ஸ்வபக்த சந்தாப துரிஷ்ட ஹந்தா ராமாவதாரோ ஹரிரீஷ சந்திரமாஹ. ஜெயத்ய சங்கோரு பராம்பு பூரோ குணோச்ச ரத்னாகர ஆத்ம வைபவ சதா ததாத்மஜ்ஞ நதீபிராப்ய கிருஷ்ணாவதாரோ ஹரிரேக சாகர. யோ விப்ரணம்ப விபரீதமதி பிரபூதான் வாதான் நிரஸ்ய கிருதவான் புவி தத்துவவாதம் சர்வேஸ்வரோ ஹரிரிதி பிரதிபாதயந்தம் ஆனந்ததீர்த்த முனிவரியமஹம் நமாமி. வாணிதே கரவாண்யம்ப சரணோ ஹிருதி சர்வதா மத்வாக்கிய சரணிர் பூயா ஸ்ரீமதாச்சாரிய பாவனா. ஹராய பஜகா நிஷ்ட ஹராய புர வைரிணி பவாய பவதே பூயாத் சிவாய சிரசா நம. உமேஷாத்யா சுராவோகம் ஈடே சேதோபி மானினஹ யூயம் சர்வே ப்ரபுருதா மனோமே மத்வபாவகம். ஸ்ரீமத்வஹ கல்பவ்ருக்ஷஸ்து ஜயார்யஹ காமசுஸ்ப்ருதஹ சிந்தாமணிஸ்து வ்யாசார்யஹ முனித்ரயமுதாஹ வாதிராஜகுரூன் வந்தே ரகுத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மி. பிருத்வீமண்டலமத்யஸ்தாஹ பூர்ணபோதமதானுகாஹ வைஷ்ணவா விஷ்ணுஹ்ருதயாஹ தன்னமஸ்யே குரு மம. ஸ்ரீ குருப்யோ நம. ஹரி நாராயணாய பரிபூர்ண குணார்ணவாய விஸ்வோதயஸ்திலயோன்னயதி பிரதாய ஞானப்பிரதாய விபுதாசுரசௌக்கியதுக்க சத்காரணாய விததாய நமோ நமஸ்தே. நாராயணம் சுரகுரும் ஜெகதேகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் விபுமாத்யமீஷம் வந்தே பவக்னமராசுரசித்தபந்தியம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜயமுதீரயே. பரமபவித்ரவத ஸ்ரீமன் மகாபாரத விஸ்வதல்லியே அத்தியுன்னதவாதந்த மகத்தரவாத கிருதி. அதர சிரவண மரணாதிகளெல்ல நம்ம ஜீவனக்கே ಅತ್ಯಂತ ಹೆಚ್ಚಿನ ಒಂದು ಪೂರ್ಣತೆಯನ್ನ ತಂದುಕೊಡ್ತಕ್ಕಂತಹ ವಿಶಿಷ್ಟವಾದ ಸಾಧನಗಳು ಹೇಳ್ತಾರೆ. ಯಾರು ಮಹಾಭಾರತವನ್ನು ಶ್ರವಣ ಮಾಡ್ತಾರೆ ಅವರ ಜೀವನದಲ್ಲಿ ಅತ್ಯುತ್ತಮ ಸಾಧನೆ ಮಾಡ್ತಾರೆ ಅಂತಕ್ಕಂಥತ್ವವನ್ನು ಹೇಳ್ತಾರೆ. ಯೋ ಗೋಶತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಸುಬಹುಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ್ಚ ನಿತ್ಯಂ ತುಲ್ಯಂ ಫಲಂ ಭವತಿ ತಸ್ಯ ಚ ತಶ್ಯಚೈವ. ಯಾರು ಮಹಾಭಾರತವನ್ನು ಶ್ರವಣ ಮಾಡ್ತಾರೋ ಅವರು ಪ್ರತಿನಿತ್ಯದಲ್ಲೂ ಸಹ ನೂರಾರು ಗೋವುಗಳನ್ನು ಬ್ರಹ್ಮಜ್ಞಾನಿಗಳಾದಂತಹ ಬ್ರಾಹ್ಮಣರಿಗೆ ದಾನ ಮಾಡಿದಂತಹ ವಿಶೇಷವಾದ ಪುಣ್ಯಕ್ಕೆ ಪಾತ್ರರಾಗ್ತಾರೆ ಎಂಬುದು ಅದರ ಅಭಿಪ್ರಾಯ. ಅಂಥ ಅತ್ಯುನ್ನತವಾದಂತಹ ಪುಣ್ಯದ ರಾಶಿಯನ್ನೇ ಕೊಡತಕ್ಕಂಥ ಗ್ರಂಥ ಶ್ರೀಮನ್ ಮಹಾಭಾರತ. ಅದಕ್ಕೆ ಕಾರಣ ಅದು ಶ್ರವಣ ಮಾಡ್ತಾ ಹೋದಂತೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗೋದೇ ಅದಕ್ಕೆ ಕಾರಣ. ಅದು ಅದರ ಹಿರಿಮೆ. ಇನ್ನು ಮುಂದುವರಿಸಿ ಅದರಲ್ಲಿ ಯಾವ ರೀತಿಯಾಗಿ ಪಾಂಡವ ಕೌರವರ ಒಂದು ವಿರೋಧ ಬೆಳೀತು, ಮುಂದೆ ಯುದ್ಧದಲ್ಲಿ ಪರ್ಯವಸಾನವಾಗ್ತಾ ಇತ್ತು. ಒಂದು ವಿರೋಧ ಯುದ್ಧದಲ್ಲಿ ಪರ್ಯವಸಾನವಾಯಿತು. ಸಾಮಾನ್ಯವಾಗಿ ಸಾತ್ವಿಕರ ಮಧ್ಯೆ ವಿರೋಧ ಬಂದಾಗ ಅದು ಕೊನೆಗೆ ಶಾಂತಿಯಲ್ಲಿ ಪರ್ಯವಸಾನ ಹೊಂದುತ್ತೆ. ಆದರೆ ಸಜ್ಜನರು ದುರ್ಜನರಲ್ಲಿ ಬಂದಾಗ ಯುದ್ಧ ಅನಿವಾರ್ಯ ಎಂಬುದನ್ನು ಮಹಾಭಾರತ ನಮ್ಮ ಮುಂದೆ ಇಡ್ತಾ ಇದೆ. ಅದರಲ್ಲಿ ಭೀಷ್ಮರ ನೇತೃತ್ವದ 10 ದಿವಸಗಳ ಯುದ್ಧದಲ್ಲಿ ಕೊನೆಗೂ ಕೂಡ ಭೀಷ್ಮರು ಶರಮಂಚದ ಮೇಲೆ ಹೊರಗಬೇಕಾಯಿತು. ಇಚ್ಛಾಮರಣಿಗಳಾದ್ದರಿಂದ ಹಾಗೆ ಇನ್ನು ಜೀವ ಹಿಡ್ಕೊಂಡು ಮಲಗಿದ್ದ. ಅನಂತರ 5 ದಿವಸಗಳ ಕಾಲ
ದ್ರೋಣಾಚಾರ್ಯರ ಸೇನಾಧಿಪತ್ಯ ನಡೆದು ಅದರಲ್ಲಿ ಅವರು ಸಹ ಕೊನೆಗೆ ಭೀಮಸೇನನ ಉಪದೇಶದಂತೆ ದೇಹತ್ಯಾಗವನ್ನು ಮಾಡಿ ಹೊರಟೋಗಿಬಿಡುತ್ತಾರೆ. ದುಷ್ಟಜುಮ್ನ ಅವರ ಶರೀರದ ಶಿರಚ್ಛೇದವನ್ನು ಮಾಡುತ್ತಾನೆ. ಅಶ್ವತ್ಥಾಮರು ಕೋಪಗೊಂಡು ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡುತ್ತಾರೆ. ಅಲ್ಲಿಗೆ ಒಂದು ಹಂತದಲ್ಲಿ ಆ ಪರ್ವ ಮುಕ್ತಾಯವಾಯಿತು. ಮುಂದೆ ಕರ್ಣ ಪರ್ವ 16ನೇ ದಿವಸದಿಂದ ಬೆಳಗ್ಗೆಯಿಂದ ಕರ್ಣನ ಸೇನಾಧಿಪತ್ಯ ಪ್ರಾರಂಭ. ಅಥ ಅನುಜ್ಞಾಮುಪಾದಾಯ ದ್ರೋಣೇಹೆ ದುರ್ಯೋಧನೋ ನೃಪಃ ಕರ್ಣಂ ಸೇನಾಪತಿಂ ಚಕ್ರೇ ಸೋಗಾತ್ಯುದ್ಧಾಯ ದಂಶಿತಃ. ದುರ್ಯೋಧನ ಅಶ್ವತ್ಥಾವರ ಅನುಮತಿಯನ್ನು ಪಡೆದು ಕರ್ಣನಿಗೆ ಸೇನಾಧಿಪತ್ಯವನ್ನು ಕೊಟ್ಟ. ಕರ್ಣ ದಂಶಿತ ಒಳ್ಳೆ ಸನ್ನದ್ಧನಾಗಿ ಯುದ್ಧಕ್ಕೆ ಹೊರಟ. 16ನೇ ದಿವಸದ ಅತ್ಯಂತ ಯುದ್ಧದ ಮುಖ್ಯವಾದ ಅಂಶ ಅಂದರೆ ಭೀಮ ಅಶ್ವತ್ಥಾಮರ ಯುದ್ಧ. ಅದನ್ನು ನೋಡಿದ್ದೇವೆ. ಭೀಮಾಶ್ವತ್ಥಾಮರ ಯುದ್ಧ ಅಂತಿಂಥ ಯುದ್ಧ ಅಲ್ಲ, ಅದು ವಿಶ್ವದಾಖಲೆಯ ಮಹಾಯುದ್ಧ ಅಂತ ಕರೆದಿದ್ದ. ಸಾಕ್ಷಾತ್ ವಾಯುದೇವರಾದ ಭೀಮಸೇನ, ಸಾಕ್ಷಾತ್ ರುದ್ರದೇವರಾದಂತಹ ಅಶ್ವತ್ಥಾಮರು, ಅವರಿಬ್ಬರ ಮಧ್ಯೆ ನಡೆದ ಯುದ್ಧ ಅಸಾಮಾನ್ಯವಾದ ಯುದ್ಧವಾಯಿತು. ಅದರಲ್ಲಿ ಕೊನೆಗೆ ಅಶ್ವತ್ಥಾಮರು ಮೂರ್ಛಿತರಾಗಿ ಬಿಡುತ್ತಾರೆ. ಭೀಮನಿಗೆ ಏನೂ ಆಗೋದಿಲ್ಲ ಅಂತ ಅರ್ಥ ಮಾಡಿಕೊಂಡಾಗ ವಾಯುದೇವರ ಹಿರಿಮೆ ಎಷ್ಟು ಅಭೋಘ ಅಂತ ನಮಗೆ ತಿಳಿಯಿತು. ಅನಂತರ ಅದನ್ನೇ ಅದರ ಅಂತರಾರ್ಥವಾಗಿ ಮನೋಭಿಮಾನಿಗಳಾದ ಶಿವನ ಅವತಾರ ಅಶ್ವತ್ಥಾಮರು, ಅವರ ಪರಾಜಯ ಅಂದರೆ ಮನಸ್ಸಿನ ಹತೋಟಿ ಅಂತ ಅರ್ಥ. ಅದನ್ನು ಮಾಡಿದ್ದು ಭೀಮಸೇನ. ಆದ್ದರಿಂದ ಯಾರು ವಾಯುದೇವರನ್ನು ಆಶ್ರಯಿಸ್ತಾರೆ ಅವರಿಗೆ ಮನೋನಿಗ್ರಹ ಸುಲಭ. ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರ ದೇವ. ಅಶ್ವತ್ಥಾಮರು ವಶರಾಗಬೇಕು. ಅಶ್ವತ್ಥಾಮರನ್ನ ಕೊಲ್ಲಿಲ್ಲ ಭೀಮಸೇನ, ವಶರಾಗಬೇಕಷ್ಟೇ. ಮತ್ತು ಮನಸ್ಸನ್ನು ನಾಶ ಮಾಡಿಕೊಳ್ಳಬಾರದು, ನಮ್ಮ ಹತೋಟಿಯಲ್ಲಿ ಇರಬೇಕಷ್ಟೇ. ಅದಕ್ಕೆ ಮನೋನಿಗ್ರಹ ಅಂತ ಕರೀತಾರೆ. ಅದಕ್ಕೆ ಭೀಮಸೇನಿಂದ ವಾಯುದೇವರಿಂದ ಮಾತ್ರ ಸಾಧ್ಯ ಅನ್ನೋದು ಅದರ ಸಂದೇಶ. ಮುಂದೆ ಅವತ್ತಿನ ಯುದ್ಧದ ಕೊನೆಯ ಘಟ್ಟದಲ್ಲಿ ಕರ್ಣ ಅರ್ಜುನರ ಯುದ್ಧ ನಡೆದು ಕರ್ಣ ಸೋತು ಬಿಡ್ತಾನೆ. ಆಗ ಹೇಳ್ತಾನೆ, ನನಗೆ ಈಗ ಎಲ್ಲ ಇದೆ, ಆದರೆ ಸಾರಥಿ ಒಬ್ಬ ಇಲ್ಲ. ಅರ್ಜುನರಿಗೆ ಕೃಷ್ಣನಂತಹ ಸಾರಥಿ ಇದ್ದಾನೆ, ನನಗದಿಲ್ಲ. ಆದ್ದರಿಂದ ನನಗೆ ಶಲ್ಯರಾಜನ ಸಾರಥ್ಯವನ್ನು ಸಿಕ್ಕರೆ ನಾನು ಅರ್ಜುನನ ಕೊಲ್ತೇನೆ ಗೆಲ್ತೇನೆ ಅಂತ ಹೇಳಿಬಿಟ್ಟೆ. ಕರ್ಣ ಹೇಳಿದ್ದು ದೊಡ್ಡ ತಪ್ಪು. ದುರ್ಯೋಧನ ಅದನ್ನು ನಂಬ್ತಾನೆ, ಇದು ಆಶ್ಚರ್ಯ. ಕರ್ಣ ಹೇಳಿದ ತಪ್ಪನ್ನು ದುರ್ಯೋಧನ ನಂಬ್ತಾನೆ ಅಂದರು. ಒಂದೇ ಕಲಿಯುಗದ ಜನ ಸುಳ್ಳುಗಳನ್ನು ನಂಬುತ್ತಾರೆ ಅಂತ ಅರ್ಥ. ಎಷ್ಟೋ ಜನ ಹರಿಸರ್ವತ್ವತ್ತು ಎಷ್ಟೇ ಗೊತ್ತಿಲ್ಲ ಇವತ್ತಿನ ದಿವಸ. ಎಲ್ಲ ಶಾಸ್ತ್ರ ಹೇಳಿದ್ದು ಹರಿಸರ್ವತ್ತಮತ್ವ ಒಂದೇ, ಜನಕರ ಒಂದೇ ಗೊತ್ತಿಲ್ಲ ಇವತ್ತಿನ ದಿವಸ. ಬೇರೆ ಏನೇನೋ ತಿಳ್ಕೊಂಡಿದ್ದಾರೆ, ಎಷ್ಟೆಷ್ಟು ಲಕ್ಷಾಂತರ ಜನ ಸೇರ್ತಾರೆ ಕೆಲವಕ್ಕೆಲ್ಲ ಕೂಡ, ಆದರೆ ಅರ್ಥನೇ ಇಲ್ಲ. ಅಂದರೆ ಈಗ ಸರ್ವೋತ್ತಮತ್ವವೇ ಇಲ್ಲ ಅವರಿಗೆ. ಅಂಥವರ ಮಧ್ಯೆ ಇನ್ನು ಕ್ಷುದ್ರ ದೇವತೆಗಳ ಹತ್ರ ಸೇರೋ ಜನಗಳು ಎಷ್ಟೋ ಜನಗಳಿದ್ದಾರೆ. ಮುಖ್ಯ ತತ್ವವನ್ನು ಕೈಬಿಟ್ಟುಬಿಟ್ಟು ಅತ್ಯಂತ ನಿಷಿದ್ಧವಾದ ಅಮುಖ್ಯ ತತ್ವಗಳನ್ನು ಕೆಲವರು ಏನು ಹಿಡಿತಾರಲ್ಲ, ಅದು ಕಲಿಯುಗದ ಒಂದು ದೌರ್ಭಾಗ್ಯ ಅಂತಲೇ ಕರೀಬೇಕು. ಕೊನೆಗೆ ಶಲ್ಯರಾಜ ಒಪ್ಪಿಕೊಂಡ, ಅದಕ್ಕೆ ಕಾರಣ ಹೇಳಿದೆ. ಶಲ್ಯರಾಜ ಅರ್ಜುನನ ತೇಜೋ ವೃದ್ಧಿಯಾಗಬೇಕು, ಕರ್ಣನ ತೇಜೋ ವಧಿಯಾಗಬೇಕು, ಅದಕ್ಕೋಸ್ಕರ ಧರ್ಮರಾಜನ ಕೊಟ್ಟ ಮಾತನೆ ನಡೀತಾ ಇದ್ದಾನೆ. 17ನೇ ದಿವಸದ ಯುದ್ಧ ಕರ್ಣನ ಒಂದು ಕೊನೆಯ ದಿವಸದ ಯುದ್ಧ, ಅತ್ಯಂತ ಪೂರ್ವವಾದ ಹೋರಾಟದ ಮೇಲೆ ಹೋರಾಟ ನಡೀತಾ ಇದೆ. ಅದರಲ್ಲಿ ಭೀಮ ದುರ್ಯೋಧನನ ಮತ್ತೆ ಮತ್ತೆ ಸೋಲಿಸೋದು, ಕರ್ಣ ಪರಾಭವಗೊಳ್ಳೋದು, ಕರ್ಣ ಭಾರ್ಗವಾಸ್ತ್ರವನ್ನು ಬಿಡೋದು, ಪಾಂಡವರೆಲ್ಲ ಓಡಿ ಅದರಿಂದ ಪಾರಾಗೋದು, ಭೀಮಾದ್ಯನ ಮಾತ್ರ ಅದೇನೋ ಮಾಡದೇ ಇರೋದು, ಕೊನೆಗೆ ಕರ್ಣನ ಪೆಟ್ಟಿಗೆ ಧರ್ಮರಾಜ ಸಾಕಷ್ಟು ಗಾಸಿಗೊಂಡು ಶಿಬಿರವನ್ನು ಸೇರಿದಾಗ ನೋಡ್ಕೊಂಡು ಬರಲಿಕ್ಕೆ ಅಂತ ಅರ್ಜುನ ಹೋಗ್ತಾನೆ. ವಿಚಿತ್ರವಾದಂಥ ಒಂದು ಗೊಂದಲ ನಡೆಯುತ್ತೆ. ಗಾಂಡೀವನ್ನ ಕೃಷ್ಣನಿಗಾದರೂ ಕೊಡು, ಇನ್ನೊಬ್ಬರಿಗಾದರೂ ಕೊಡು, ನಿನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಬೈದಾಗ ಏನೇನು ನಡೀತು ಅಂತ ನೋಡಿದ್ದೇವೆ. ಕೊನೆಗೂ ಕೃಷ್ಣನ ಅನುಗ್ರಹದಿಂದ ಅದು ಸುಖಾಂತವಾಗಿ ಮುಕ್ತಾಯವಾಯಿತು. ಎಂಥ ಸಾಮಾನ್ಯವಾದ ವಸ್ತು ದೇವರ ದಯವೊಂದಿದ್ದರೆ ಅಸಾಮಾನ್ಯವಾದದ್ದು. ದುರಂತ ಸುಖಾಂತವಾಯಿತು. ಇದು ಬಹಳ ಮುಖ್ಯ. ಅಣ್ಣ ತಮ್ಮಂದರ ಬಗ್ಗೆ ಒಂದು ವಿರೋಧ ಅವರ ನಾಶಕ್ಕೆ ಇಬ್ಬರ ನಾಶಕ್ಕೂ ಕಾರಣವಾಗ್ತಿತ್ತು. ಕೃಷ್ಣನ ಅನುಗ್ರಹದಿಂದಾಗಿ ಅದು ಪ್ರಶಾಂತವಾಯಿತು. ಆದ್ದರಿಂದ ದೇವರಿದ್ದರೆ ಎಷ್ಟು ಅನುಕೂಲ ಅಂತ ಹೇಳುತ್ತಾರೆ. ದೇವರೊಬ್ಬರಿದ್ದರೆ ಎಷ್ಟು ಅನುಕೂಲ ಅಂತ ಹೇಳೋದಕ್ಕೆ ಒಳ್ಳೆ ನಿದರ್ಶನ ಇದು. ಆಮೇಲೆ ದುಶ್ಯಾಸನನ ವಧೆ ಅತ್ಯಂತ ಮುಖ್ಯವಾದ ಘಟ್ಟ. ಭೀಮಸೇನನ ಎರಡು ದೊಡ್ಡ ಪ್ರತಿಜ್ಞೆಗಳಲ್ಲಿ ಒಂದು ಪ್ರತಿಜ್ಞೆ ದುರ್ಯೋಧನನ ತೊಡೆ ಮುರಿತೇನೆ ಅಂತೇಳಿ, ಇನ್ನೊಂದು ಪ್ರತಿಜ್ಞೆ ದುಶ್ಯಾಸನನ ಎದೆ ಸೀಳಿ ರಕ್ತಪಾನ ಮಾಡ್ತೇನೆ ಅಂತೇಳಿ. ಅದನ್ನು ಭೀಮಸೇನ ಪೂರೈಸಿ ಕೃಷ್ಣಾರ್ಪಣ ಅಂತ ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಾನೆ. ಅಲ್ಲಿ ದುಶ್ಯಾಸನನ ವಧೆ ಎಂದ್ರೆ ಅರ್ಥ ಅಲ್ಲೇ ಇದೆ. ದುಶ್ಯಾಸನ ದುಷ್ಟಶಾಸನ, ಕೆಟ್ಟ ಕಾನೂನನ್ನು ಪ್ರತಿಭಟನೆ ಮಾಡೋದು ಅಂತ. ದುರ್ಯೋಧನ ಜೊತೆಗೆ ದುಶ್ಯಾಸನ, ದುರ್ಯೋಧನ ಕಲಿಯುಗದಲ್ಲಿ ಕೆಟ್ಟ ಕೆಟ್ಟ ಶಾಸನನೇ ಜಾಸ್ತಿ ಅಂತ. ಕೆಟ್ಟ ಕೆಟ್ಟ ಶಾಸನಗಳು, ಯಾವ ಶಾಸನಗಳನ್ನು ಅನುಷ್ಠಾನ ಮಾಡೋದ್ರಿಂದ ಜನಕ್ಕೆ ಹಿತವಾಗೋದಿಲ್ಲ, ಅದನ್ನು ದುಶ್ಯಾಸನ ಅಂತ ಕರೀತಾರೆ. ಅದನ್ನ ಎದೆ ಬಗಿಬೇಕು. ಅದು ಉಳಿದವರಿಗೆ ಸಾಧ್ಯ ಅಲ್ಲ, ಭೀಮಸೇನಿಗೆ ಸಾಧ್ಯ. ಭೀಮಸೇನ ಯಾರು? ಜ್ಞಾನದ ರೂಪ ವಾಯುದೇವರು. ಜ್ಞಾನ ಇದ್ದವರಿಗೆ ದುಷ್ಟಶಾಸನಗಳ ನಿಗ್ರಹ ಸಾಧ್ಯ ಹೊರತು ಬೇರೆಯವರಿಗಿಲ್ಲ. ದುಶಾಸನಗಳ ನಿಗ್ರಹ ನರಸಿಂಹದೇವರು ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದ ರೀತಿಯನ್ನು ಹೋಲ್ತಾ ಇತ್ತು. ವಿಶ್ವದ ಎರಡು ಅತ್ಯದ್ಭುತವಾದ ಪ್ರಸಂಗಗಳು ಶ್ರೀ ನರಸಿಂಹದೇವರಿಂದ ಹಿರಣ್ಯಕಶಿಪುವಿನ ಭಯಂಕರವಾದ ರೀತಿಯ ಸಂಹಾರ, ಇನ್ನೊಂದು ಭೀಮಸೇನ ದೇವರಿಂದ ಈ ದುಶಾಸನನ ಒಂದು ಚಿತ್ರ ವಿಚಿತ್ರವಾದ ವಧೆ. ಅವೆರಡನ್ನು ಕೇಳಿದವರಿಗೆ ಆಚಾರ್ಯರು ಹೇಳ್ತಾರೆ, ಭೀಮಸೇನ ಸಮಯದಲ್ಲಿ ಸ್ಮರಣೆ ಮಾಡಿದ್ದು ನರಸಿಂಹದೇವರನ್ನೇನೆ, ಪಠಣೆ ಮಾಡಿದ್ದು ಮನ್ಯು ಸೂಕ್ತವನ್ನ, ಸ್ಮರಣೆ ಮಾಡಿದ್ದು ನರಸಿಂಹದೇವರನ್ನ, ಆ ಯುದ್ಧವನ್ನ ಯಜ್ಞಾಂತ ಸಮರ್ಪಣೆ ಮಾಡಿದಂತಹ ಅತ್ಯದ್ಭುತವಾದ ತತ್ವಜ್ಞಾನಿ ಭೀಮಸೇನ. ವೈಯಕ್ತಿಕ ದ್ವೇಷ ಇಲ್ಲ, ಅದು ಕೇವಲ ತಾತ್ವಿಕವಾದ ದ್ವೇಷ ಇತ್ತು. ಇದನ್ನು ವಾಯುದೇವರ ಹಿರಿಮೆ ಇದೆ. ಬಂದು ವೈಯಕ್ತಿಕ ದ್ವೇಷ ಬಂದರೆ ಪುಣ್ಯ ಕಡಿಮೆ ಆಗಿಬಿಡುತ್ತೆ, ಕೆಲವೊಮ್ಮೆ ಪಾಪನೆ ಬಂದುಬಿಡುತ್ತೆ. ಆದರೆ ತಾತ್ವಿಕವಾದಂತಹ ದ್ವೇಷ ಅನ್ನೋದು ಅತ್ಯಂತ ತಾರಕವಾದದ್ದು. ಭೀಮಸೇನ ತೋರಿಸ್ತಾರೆ, ದ್ರೌಪದಿಯನ್ನು ಕೆಣಕಿದ್ದಕ್ಕೆ ಶಿಕ್ಷೆ, ಸಮಾಜ ಪೂರ್ತಿ ಹಾಳಾಗೋಗುತ್ತೆ. ಇವತ್ತು ಜಗತ್ತು ಉಳಿದಿರದೆ ವಿದ್ಯೆಯಿಂದ, ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ, ವಿದ್ಯೆಯ ಅಮೃತಮಶ್ನುತೆ. ಆ ಫೀಲ್ಡ್ ಎಂದು ಪೊಲ್ಯೂಟ್ ಆಗಬಾರದು. ಇವತ್ತು ಅನ್ಫಾರ್ಚುನೇಟ್ಲಿ ಅದರಲ್ಲೇ ಕೆಟ್ಟೋಗ್ಬಿಟ್ಟಿದೆ. ಎಷ್ಟೋ ಒಂದ್ಸತಿ ನೋಡಿದ್ರೆ ಎಜುಕೇಶನ್ ಮಿನಿಸ್ಟರ್ ಕಾಪಿ ಹೊಡೆದು ಕಾಸಾದವರು, ಇನ್ನೇನಿರುವ ಲೆಕ್ಕ ಹಾಕಿರೋಣ. ಇನ್ನು ಯಾವ ಪಾವಿತ್ರ್ಯ ಉಪಯೋಗಿಸಬಹುದು ಮನುಷ್ಯ? ಅವನೇನು ಪಾವಿತ್ರ ತಂದುಕೊಡಬಹುದು ಅವನಿಂದ? ಇದು ಯೋಚನೆ ಮಾಡಿದರೆ ನಿಜವಾಗಲೂ ಇವರು ಕಲಿಯುಗದ ದುರಂತಗಳಲ್ಲಿ ಒಂದು, ಇದನ್ನ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಕಲಿಯುಗ ಅಂತ ಅದಕ್ಕೆ ಕರೆಯೋದು. ಆ ಫೀಲ್ಡಾರು ಸರಿಯಾಗಿಡಬಾರದೆ, ಎಷ್ಟು ಅನಾಹುತವಾಗ್ತಾ ಇದೆ ಅದರಿಂದ. ಇಡೀ ಸಮಾಜ ಹಾಳಾಗ್ತಾ ಇದೆ. ವಿದ್ಯೆಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಬಾರದು. ಆದರೆ ಅದು ತಪ್ಪಿದ್ದಲ್ಲ, ಶೋಕಕ್ಕೆ ದುಃಖ. ಅದರ ಪರಿಹಾರಕ್ಕೆ ಭೀಮಸೇನ ದೇವರಿಂದ ಮಾತ್ರ ಸಾಧ್ಯ. ಕಲಿಯುಗದಲ್ಲಿ ಭೀಮಸೇನ ದೇವರು ಶ್ರೀಮದ್ ಆಚಾರ್ಯರಾದ್ದರಿಂದ ಅವರ ಸರ್ವಮೂಲ ಗ್ರಂಥಗಳ ಅಧ್ಯಯನ ಮಾತ್ರ ದುಷ್ಟ ಶಾಸನವನ್ನು ನಾಶ ಮಾಡುತ್ತೆ ಹೊರತು ಬೇರೆ ಯಾವುದಕ್ಕೂ ಶಕ್ತಿ ಇಲ್ಲ. ಮುಂದಿನ ದೊಡ್ಡ ಘಟ್ಟ ಆ ದುಶಾಸನದ ಕಾಪಾಡಕ್ಕೆ ಯಾರ ಕೈಲೂ ಸಾಧ್ಯವಾಗ್ತಾ ಇಲ್ಲ. ಭೀಮಸೇನ ಕಳತನದಿಂದ ಮೋಸದಿಂದ ಕೊಲ್ತಾ ಇಲ್ಲ, ಎಲ್ಲರೆದುರಿಗೆ ತೋರಿಸಿ ತೋರಿಸಿ ಹೊಡಿತಾ ಇದ್ದೇನೆ. ಇವನ್ನ ಹಂತ ಹಂತವಾಗಿ ಮತ್ತೆ ರಥ ಮುಗಿದು, ಸಾರಥಿನಕೊಂದು, ತಲೆ ಎದೆ ಬಗೆದು, ಪ್ರತಿ ಹಂತದಲ್ಲಿ ಯಾರು ಬಿಡಿಸ್ತೀರಾ ಬಿಡಿಸ್ತೀರಾ ನೋಡಿ ನೋಡಿ, ಯಾರ ಕೈಲೂ ಬಿಡಿಸಲಿಕ್ಕಾಗಲಿಲ್ಲ. ಅಂದ್ರೆ ವಾಯುದೇವರು ಪ್ರಾಣದೇವರು ಪ್ರಾಣ ತೆಗಿಲಕ್ಕೆ ಹೋದರೆ ಯಾರು ಪ್ರಾಣ ಉಳಿಸ್ತಾರೆ ಅಂತ ಹೇಳ್ತಾರೆ. ಪ್ರಾಣದೇವರೇ ಪ್ರಾಣ ತೆಗಿಲಕ್ಕೆ ಹೊರಟ್ರೆ ಉಳಿಸೋದು ಯಾರು ಈ ಮಧ್ಯೆ? ಈ ಮಾತು ಯೋಚನೆ ಮಾಡಿದರೆ ನಿಜವಾಗ್ಲೂ ಕೂಡ ಭೀಮಸೇನನ ಹಿರಿಮೆ ಇಡೀ ಮಹಾಭಾರತದ ದೊಡ್ಡ ಸಾರ ಆದವನು. ಜನಕ್ಕದು ಗೊತ್ತಿಲ್ಲದಂತೆ ಮಹಾಭಾರತ ರೂಢಿ ಬಂದಿದೆ ಅಂದ್ರೆ ಎಷ್ಟು ಅಪಚಾರವಾಗಿ. ಆ ದ್ರೌಪದಿಗೆ ಅಪಚಾರ ಅಂದ್ರೂ ಒಂದೇ, ಮಹಾಭಾರತಕ್ಕೆ ಅಪಚಾರ ಅಂದ್ರೂ ಒಂದೇ. ಮುಂದಿನ ಘಟ್ಟ ಭೀಮಸೇನ ರಕ್ತ ಕೊಡದ ಅಂತ ಮಹಾಭಾರತ ಹೇಳಿದ್ರೆ ಎಂತ ಮಹಾಭಾರತ ಅದು? ನಿನ್ನೆ ಹೇಳಿದ್ರೆ ರಕ್ತಪಾನ ಮಾಡಲೇ ಇಲ್ಲ ಭೀಮಸೇನ, ಪಾನ ಮಾಡಿದ ನಟನೆ ಹೊರತು ಬೇರೆ ಅಲ್ಲ. ಇನ್ನೊಂದು, ಭೀಮಸೇನ ರಕ್ತಪಾನ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ಇನ್ನೊಂದು ಅರ್ಥ ಉಂಟದು. ಈ ರಕ್ತಪಾನ ಮಾಡೋದು ಅಂದ್ರೆ ಏನು? ಸಿಟ್ಟು ಬಂದ ಮನುಷ್ಯ ಹೇಳ್ತಾರೆ ರಕ್ತ ಹಿರಿಬಿಡ್ತಾರೆ ಅಂತ ಹೇಳ್ತಾರೆ. ರಕ್ತ ಹಿರಿಬಿಡ್ತಾರೆ ಕಂಡಾಗ ಬೈದು ಕೂಡ ಬಯೋದಿಲ್ಲ, ರಕ್ತ ಹಿರಿತಾರೆ ಬಾಯಿ ಅಂದು ಬಿಟ್ಟಿರ್ತಾನೆ, ಕೈ ಕಾಲು ಮುರಿದಾಕಿರ್ತೇನೆ ಅಂತ ಹೇಳ್ತಾರೆ. ಕೆಲವರಂತೂ ಕೈ ಕಾಲು ಬಿಡು ಕೈಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಇವೆಲ್ಲ ಇಡಿಯಂಗಳವೆಲ್ಲ ಕೂಡ, ಅವು ಯಾವುದೋ ಬಾಣದಲ್ಲಿ ಶಿಕ್ಷೆ ಕೊಡ್ತೇನೆ ಅಂತ ಅಷ್ಟೇ ಅರ್ಥ. ರಕ್ತಪಾನ ಮಾಡ್ತೇನೆ ಅಂತ ಭೀಮಸೇನ ಹೇಳಿದ್ದಕ್ಕೆ ಒಂದು ವಿಶೇಷ ಕೊಲ್ತೇನೆ ಅಂತ ಮುಖ್ಯವಾದ ಅರ್ಥ. ಕೊಲ್ತೇನೆ, ಅದು ಕೊಲ್ತೇನೆ ಎಂಬ ಅರ್ಥ ಹೇಗೆ ಬರುತ್ತೆ ಅಂದ್ರೆ, ಮೊನ್ನೆ ಪಂಚಾಂಗ ಶ್ರವಣ ಕೇಳಿದ್ದಿ ಏನಂತ, ಕೃತಯುಗದಲ್ಲಿ ಪ್ರಾಣ ಎಲ್ಲಿರುತ್ತೆ ಅಂತ ಪ್ರಶ್ನೆ. ಅಲ್ಲಿ ಅಸ್ಥಿಗತವಾದ ಪ್ರಾಣ, ಕೃತಯುಗದಲ್ಲಿ ಅಸ್ಥಿಗಳಿರೋವರೆಗೂ ಪ್ರಾಣ ಇರ್ತಿತ್ತು. ಆಮೇಲೆ ತ್ರೇತಾಯುಗದಲ್ಲಿ ಮಾಂಸಗತವಾದದ್ದು ಪ್ರಾಣ, ಮಾಂಸ ಇರೋವರೆಗೂ ಮನುಷ್ಯ ಬದುಕಿರ್ತಿದ್ನಂತೆ. ಈ ದ್ವಾಪರಯುಗದಲ್ಲಿ ರಕ್ತಗತವಾದ ಪ್ರಾಣ, ರಕ್ತ ಹೋದರೆ ಪ್ರಾಣ ಹೋಗ್ತಿತ್ತು. ಕಲಿಯುಗದಲ್ಲಿ ಅನ್ನಗತ ಪ್ರಾಣ, ಸಾಮಾನ್ಯವಾಗಿ ಎಷ್ಟೋ ಧನಗತ ಪ್ರಾಣ, ದುಡ್ಡು ಹೋಗ್ತದೆ ಆಟಗಾರಾಗ ಹೋಗೇ ಬಿಡ್ತಾರೆ ಇವರು. ಅದು ಅನ್ನ ಸೇರೋದಿಲ್ಲ ಅಂತ ಸತ್ರು ಎಷ್ಟೋ ವಾಸಿ, ಹಣ ಹೋಯ್ತು ಒಂದು ಎಷ್ಟೋ ಜನ ಸಾಯ್ತಾರಲ್ಲ. ಅಂದ್ರೆ ಹಣದಲ್ಲಿ ಪ್ರಾಣ ಇಟ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ. ಕಲಿಯುಗದೊಳಗೆ ಇಂಥದ್ದು, ಅಲ್ಲಿ ರಕ್ತಗತವಾದ ಪ್ರಾಣ, ರಕ್ತ ಹಿರಿತೇರಿ ಅಂದ್ರೆ ಪ್ರಾಣ ತೆಗಿತೇರಿ ಅಂತಾನೆ ಅರ್ಥ. ರಕ್ತ ಇಟ್ಟುಕೊಂಡು ಪ್ರಾಣ ಅಂತಾಗಿದ್ದರಿಂದ ಭೀಮಸೇನ ಪ್ರತಿಜ್ಞೆ ಅರ್ಥವತ್ತಾದ ಪ್ರತಿಜ್ಞೆ. ಅದು ನಡೀತು, ಕೃಷ್ಣನಿಗೆ ಸಮರ್ಪಣೆ ಮಾಡಿದರು, ಕೃಷ್ಣ ಪರಮಾನಂದವನ್ನು ಪಟ್ಟ. ದೇವರಿಗೆ ಆನಂದ ನಿತ್ಯಾನಂದ, ಒಂದೇ ವಂದ್ಯಂ ಸದಾನಂದಂ, ಲೋಕದೃಷ್ಟಿಯಲ್ಲಿ ತೋರಿಸ್ತಾರೆ. ಭೀಮಸೇನ ಮಾಡಿದ ಕಾರ್ಯ ತನಗೆ ಅತ್ಯಂತ ಪ್ರಿಯವಾದ ಕಾರ್ಯ ಅಂತ ಹೇಳಿ ಕೃಷ್ಣ ಅದನ್ನು ತೋರಿಸ್ತಾ ಇದ್ದಾನೆ. ರಣರಂಗ ಪೂರ್ತಿ ಶೂನ್ಯವಾಗಿ ಹೋಯ್ತಂತೆ. ಭೀಮಸೇನ ಅತ್ಯದ್ಭುತವಾದ ಪರಾಕ್ರಮವನ್ನು ಕಂಡ್ರೆ ಅಶ್ವತ್ಥಾವರಿಗೆ ಬಿಡಿಸೋದಕ್ಕಿರಲಿ, ನೋಡಲಿಕ್ಕಾಗದೆ ದೂರ ಹೋಗ್ಬಿಟ್ರಂತ ಸನ್ನಿವೇಶ. ಕರ್ಣ ತನ್ನ ಕೈಯಿಂದ ತನ್ನ ಧನುಸ್ಸನ್ನ ಜಾರಿ, ವಿಜಯ ಧನುಸ್ಸು, ಪರಶುರಾಮದೇವರು ಕೊಟ್ಟ ಧನುಸ್ಸು, ಅದು ಜಾರಿ ಕೆಳಗೆ ಬಿತ್ತದೆ. ಎಷ್ಟು ಭಯ ಆಗಿದೆ ಕರ್ಣನಿಗೆ. ಇನ್ನು ದುರ್ಯೋಧನಾದಿಗಳು ಪಲಾಯನ, ಶತ್ರು ಯಾರಲ್ಲಿ ಉಳ್ಕೊಂಡೇ ಇಲ್ಲ, ಒಂದು ಕ್ಷಣ ಶೂನ್ಯವಾಯ್ತಂತೆ. ಆ ಸಮಯದಲ್ಲಿ ಉಳ್ಕೊಂಡಿದ್ದು ಮೂರೇ ಜನ ಅಲ್ಲಿ, ಭೀಮಸೇನ, ಕೃಷ್ಣ ಅರ್ಜುನ ಅಷ್ಟೇ. ಕೊನೆ ಎಲ್ಲ ಬಂದು ವಾಪಸ್ ಬರ್ರಿ, ಎಷ್ಟೊತ್ತು ಯುದ್ಧ ರಂಗ ಹೆಚ್ಚೊತ್ತು ಹೋಗೋಗಿಲ್ವಲ್ಲ, ಎಲ್ಲ ವಾಪಸ್ ಬಂದ್ರು. ಮತ್ತೆ ಮೊದಲಿಗೆ ಬಂದು 20 ಜನ ದುರ್ಯೋಧನ ತಮ್ಮಂದಿರು ಯುದ್ಧಕ್ಕೆ ಬಂದಿರಂತೆ. 20 ಜನ ಯುದ್ಧಕ್ಕೆ ಬರ್ತಾರೆ, ಭೀಮಸೇನ ಒಂದೇ ಪೆಟ್ಟಿಗೆ ಅಷ್ಟನ ಕೊಂದು ಹಾಕಿಬಿಟ್ಟನಂತೆ. ಅಂದ್ರೆ ಇಲ್ಲೊಂದು ಅಂಶ ಇದೆ, ಕುಮಾರವ್ಯಾಸ ಮೊದಲಾದವರೆಲ್ಲ ಬರೀತಾರೆ, ಆ ಮೊದಲು ಭೀಮಸೇನ 98 ಕೌರವರನ್ನ ಕೊಂದು ಹಾಕಿದ್ವ, ಈ ದುಶ್ಯಾಸನ 99ನೆಯವನು, ದುರ್ಯೋಧನ 100ನೆಯವನು ಸತ್ತಿದ್ದು ಅಂತ ಬರೀತಾರೆ. ತಪ್ಪದು, ಮಹಾಭಾರತ ಹೇಳ್ತಾ ಇದೆ ದುಶ್ಯಾಸನ ಸತ್ತ ಮೇಲೆ ಅವತ್ತೇ ಇನ್ನು 20 ಜನ ಭೀಮಸೇನ ಕೊಲ್ತಾನೆ. ಆಮೇಲೆ ಅಂದಮೇಲೆ 98 ಅಲ್ಲ ದುಶ್ಯಾಸನ, ಅವನು ಹುಟ್ಟಿದ್ರಲ್ಲಿ ಫಸ್ಟ್ ದುರ್ಯೋಧನ, ಸೆಕೆಂಡ್ ಅವನು. ಆದ್ರೆ ಕ್ರಮದ ಸಾಯೋ ಕ್ರಮದಲ್ಲಿ ಹಾಗಿಲ್ಲ, ದುಶ್ಯಾಸನ ಸತ್ತದ್ದು ಇನ್ನೂ ಮುಂಜಾನೆ ಇನ್ನೂ ಕೆಲವರು ಸಾಯ್ತಾರೆ. ಆದ್ರಿಂದ ಅವ್ರ ಲೆಕ್ಕ ತಪ್ಪು. ಅದು ಎಲ್ಲರಲ್ಲೂ ಕೂಡ ಆಚಾರ್ಯರ ಒಂದು ನಿಖರತೆಯನ್ನು ಉಳಿದವರು ಕಾಪಾಡಿಕೊಳ್ಳಿಲ್ಲ. ಮಹಾಭಾರತವನ್ನು ಹೇಳಬೇಕಾದ್ರೆ ಮೂಲ ಗ್ರಂಥಗಳನ್ನ ಮೂಲಕ್ಕೆ ಅಪಚಾರವಾಗದಂತೆ ಹೇಳಬೇಕು, ಆಗ ಮೂಲದ ಬಗ್ಗೆ ಗೌರವ ಬರುತ್ತೆ ಜನಗಳಿಗೆ. ಆ ಡಿಸ್ಟಾರ್ಟ್ ಮಾಡೋ ಪ್ರವೃತ್ತಿ ಅತ್ಯಂತ ಅಪಾಯಕರವಾದದ್ದು. ಅದನ್ನ ಎಷ್ಟೋ ಜನ ನಿತ್ಯ ಅಭ್ಯಾಸ ಮಾಡ್ಕೊಂಡ್ಬಿಟ್ರು, ತುಂಬಾ ಜನಗಳು ಹೇಳೋರು ಕೇಳೋ ಎಲ್ಲ ಅಭ್ಯಾಸ ಮಾಡ್ಕೊಂಡ್ಬಿಟ್ರು. ಅದು ಆಚಾರ್ಯರು ಅದನ್ನ 100% ಮೂಲಕ ಅತ್ಯಂತ ಸಮ್ಮತವಾಗಿ ಹೇಳುತ್ತಾರೆ. ಮುಂದಿನ ಯುದ್ಧದಲ್ಲಿ 20 ಜನ ದುರ್ಯೋಧನ ತಮ್ಮಂದಿರು ಸತ್ರು, ಆ ಸಮಯಕ್ಕೆ ಒಬ್ಬೊಬ್ಬರೆ ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಆ ಒಂದು ಹಂತದಲ್ಲಿ ವೃಷಸೇನ ಅಂತಕ್ಕಂಥ ಕರ್ಣನ ಮಗ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಕೌರವರ ಕಡೆಯಿಂದ ವೃಷಸೇನ ಅಂತ ಕರ್ಣನ ಮಗ, ಈ ಜಮೀನಿ ಪಾತ್ರ ಋಷಕೇತು ಒಬ್ಬ ಬರ್ತಾನೆ, ಅದು ಫಿಕ್ಷನ್, ಅದು ಇಲ್ಲ ಇಲ್ಲ, ಋಷಕೇತು ಅಂತ ಕರ್ಣನ ಮಗನೇ ಇರಲಿಲ್ಲ, ಅದೆಲ್ಲ ಕಲ್ಪನೆಗಳಷ್ಟೇ. ವೃಷಸೇನ ಅಂತ ಇದ್ದ, ಅವನು ಯುದ್ಧಕ್ಕೆ ಬಂದನಂತೆ. ನಕುಲನಿಗೂ ಅವನಿಗೂ ಒಳ್ಳೆ ಯುದ್ಧ ನಡೆಯುತ್ತೆ. ವೃಷಸೇನ ಮಹಾವೀರನಾದವನು, ತಂದೆಗೆ ತಕ್ಕ ಮಗ. ಆದರೆ ನಕುಲ ಮತ್ತು ವೃಷಸೇನ ಇಬ್ಬರು ಯುದ್ಧ ಮಾಡಿದಾಗ ಆ ಯುದ್ಧದಲ್ಲಿ ವೃಷಸೇನ ನಕುಲನ ಕುದುರೆಗಳನ್ನ, ರಥವನ್ನ, ಸಾರಥಿ ಎಲ್ಲ ಕೊಂದು ಹಾಕಿಬಿಟ್ಟ. ನಕುಲ ಆ ದೃಷ್ಟಿಯೇ ಚಿಕ್ಕಪ್ಪ ಆಗಬೇಕಿದ್ದಾನೆ ವೃಷಸೇನಿಗೆ, ಚಿಕ್ಕಪ್ಪ. ಕಾರಣ ದೊಡ್ಡವನು ನಕುಲ, ಅದೇ ತಾನೇ ತಮ್ಮ, ಅದು ಗೊತ್ತಿಲ್ಲ ಅವನಿಗೆ. ಕೊಂದು ಹಾಕಿದಾಗ ನಕುಲ ಬರೀ ಖಡ್ಗ ಮತ್ತು ಗುರಾಣಿ ಹಿಡ್ಕೊಂಡು ನನ್ನ ಮೇಲೆ ನಿಂತ್ಕೋಬೇಕಾಯ್ತು, ಅಂತಹ ಪೆಟ್ಟು ಹಾಕ್ತಾನೆ. ಆದ್ರೆ ಹೆದರೋದಿಲ್ಲ ಅವನು, ಈಗ ಪಾಂಡವರ ಕಡೆ ಇದ್ದೇನೆ, ಅಲ್ಲಿ ಸೇರಿದ್ದೇನೆ, ಧೈರ್ಯ ಅವನಿಗೆ. ಬುದ್ಧ ಹಾಗೆ ಯುದ್ಧವನ್ನು ಮುಂದುವರಿಸಿ ಬರೀ ಖಡ್ಗ ಒಂದರಿಂದಾನೆ 3,000 ಸೈನಿಕರನ್ನ ಕೊಂದು ಹಾಕಿದನಂತೆ. ವೃಷಸೇನ ನೋಡ್ತಿರಬೇಕಾದ್ರೆ ವೃಷಸೇನೆ ಭಾರಿ ಕೋಪ ಬಂದು ನಕಲನ ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ಬರುತ್ತಾನೆ. ಆಗ ಅರ್ಜುನ ಮಧ್ಯ ಪ್ರವೇಶ ಮಾಡುತ್ತಾನೆ. ಈಗ ನಕಲನಿಗೆ ಬೇರೆ ಏನೂ ಇಲ್ಲ, ಬರೀ ರಥ ಕೂಡ ಇಲ್ಲ, ಆದ್ದರಿಂದ ಅವನ ಮೇಲೆ ವೃಷಸೇನ ಬಂದ್ರೆ ತೊಂದರೆ ಆಗುತ್ತೆ ಅಂತ ಅರ್ಜುನ ತಾನು ಬಂದು ಯುದ್ಧವನ್ನು ಮುಂದುವರೆಸ್ತಾನೆ. ವೃಷಸೇನಿಗೂ ಅರ್ಜುನನಿಗೂ ಯುದ್ಧ ನಡೀತಾ ಇದೆ. ಆ ಯುದ್ಧದಲ್ಲಿ ಕರ್ಣನಿಗೆ ಪ್ರತಿಜ್ಞೆ ಮಾಡಿರ್ತಾನೆ, ದ್ರೋಣ ಪರ್ವದ ಜ್ಞಾಪಕ ಇರಬೇಕು, ನನ್ನ ಮಗ ಅರ್ಜುನನನ್ನು ನೀವೆಲ್ಲ ಸೇರಿ ನಾನಿಲ್ಲದೇ ಇದ್ದಾಗ ಮೋಸದಿಂದ ಕೊಂದ್ರಿ, ನಾನು ಪ್ರತಿಜ್ಞೆ ಮಾಡ್ತೇನೆ, ನಿನ್ನ ಮಗ ವೃಷಸೇನನ್ನ ನಿನ್ನ ಎದುರಿಗೆ ಕೊಲ್ತೇನೆ ಅಂತ ಹೇಳಿರ್ತಾನೆ. ನಿನ್ನ ಎದುರಿಗೆ ಕೊಲ್ತೇನೆ, ಅರ್ಜುನ ನಡೆಸ್ತಾ ಇದ್ದಾನೆ ಮಾತನ್ನಾಯಿ. ಅಂದ್ರೆ ಅರ್ಜುನಾದಿಗಳ ಪಾಂಡವರ ಎಲ್ಲ ಜನ ನೋಡಿಯೇ ಇಲ್ಲ, ಪಾಂಡವರು ಮೋಸ ಮಾಡಿದ್ರು, ಪಾಂಡವರು ಮೋಸ ಮಾಡಿದ್ರು ಅಂತ ಹೇಳ್ತಾರೆ. ಎಲ್ಲಿ ನೋಡಿ ಮೋಸ ಮಾಡಿ ದೇವರಷ್ಟೇನೆ. ಅರ್ಜುನ ಸ್ಪಷ್ಟ ಹೇಳ್ತಾರೆ, ಪ್ರತಿಜ್ಞೆ ನಡೆಸ್ತಾ ಇದ್ದೇನೆ ಕರ್ಣ ನೋಡಿ ಈಗ ಅಂತ ಹೇಳಿಬಿಟ್ಟು ವೃಷಸೇನನ ಮೇಲೆ ಒಂದು ಬಾಣ ಹೊಡೆದರಂತಷ್ಟೇ. ಅರ್ಜುನ ಅವತ್ತು ಹೊಡೆದ ಬಾಣ ಮ್ಯಾಜಿಕ್ ಇದ್ದ ಹಾಗೆ. ಹ್ಯಾಗ ಹೊಡೆದ ಅಂದ್ರೆ, ಗ್ರೀವಾ ಬಾಹೂರುಂ ಯುಗಪಚ್ಚಕರ್ತ, ಅವನ ತಲೆ, ಅವನ ಎರಡು ಕೈಗಳು, ಎರಡು ಕಾಲಗಳನ್ನ ಒಂದೇ ಸರ್ತಿ ಕತ್ತರಿಸಿದಂತ. ಎಷ್ಟು ಕಷ್ಟ, ಅಲೈನ್ಮೆಂಟ್ ಇದ್ರೆ ಹೊಡಿಬಹುದು, ಹೀಗಿದೆ. ಅದನ್ನ ಹೇಗೆ ಹೊಡಿಬೇಕು, ಒಂದು ಬಾಣ ಹೋದ್ರೆ ಅದು ಹೋಗಿ ಹೊಡೆದು ಮತ್ತೆ ವಾಪಸ್ ಮತ್ತೆ ಹೊಡಿತಿತ್ತು. ಎಂತ ಶಕ್ತಿ, ಮುಂದಕ್ಕೆ ಹೊಡೆದ ಸಾಕು ಬಾಣ, ಎಷ್ಟೋ ಜನ ಹೊಡೆದ್ರೆ ಮುಂದಕ್ಕೆ ಹೋಗೋದಿಲ್ಲ, ಅಂತ ಬಾಣ ಹೇಳೋ ಜನ ಇರ್ತಾರೆ. ಹೋಗಿ ಬಂದು ಹೊಡಿಬೇಕಾದ್ರೆ ಎಂಥ ಸಾಮರ್ಥ್ಯ ಇರಬೇಕು, ಎಂಥ ಒಂದು ವೈಭವ ಇರಬೇಕು. ಅರ್ಜುನ ಯಾವ ಮಟ್ಟದ ಮಾಸ್ಟ್ರಿಯನ್ನು ಸಂಪಾದನೆ ಮಾಡಿದ್ದು, ಅದಕ್ಕೆ ಪಾರ್ಥ ಏವ ಧನುರ್ಧರ, ಅರ್ಜುನನೇ ಧನುರ್ಧಾರಿ ಅನ್ಬೇಕು. ಅರ್ಜುನ ಬಿಡದ ಎಲ್ಲರಿಗಿಂತ ಅರ್ಜುನ ಶ್ರೇಷ್ಠ, ಅರ್ಜುನಗಿಂತ ಅಶ್ವತ್ಥಾಭರು, ಅನಂತರ ಭೀಮಸೇನ, ಹೊರತು ಇನ್ಯಾರು ಆ ಮಟ್ಟಕ್ಕೆ ಬರೋಕೆ ಸಾಧ್ಯ ಇರಲಿಲ್ಲ. ಅಶ್ವತ್ಥಾಭರು ದುರ್ಯೋಧನ ಕಡೆ ಸೇರಿದ್ರಿಂದ ಅವರ ವಿದ್ಯೆಗೆ ಕೊಂದು ಬಂದ್ಬಿಡುತ್ತೆ ಅಷ್ಟೇ. ಇಲ್ಲ ಹೋಗಿದ್ರೆ ಮೀರಿಸ್ತಿದ್ರು, ಯಾರು ಮೀರಿಸ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ, ಅರ್ಜುನನ ಕೈಯೇ ಮೇಲಾಗಿ ಬಿಡುತ್ತೆ. ಆ ರೀತಿ ಕಂದು ತುಂಡಾಗಿ ಬಿಡದಂತೆ ಕರ್ಣ ನೋಡ್ತಿದ್ರೆ ಎಷ್ಟು ಸಂಕಟ ಆಗುವುದಕ್ಕೆ ಹಾಕಿ ಅಲ್ಲಿ ನೋಡಿ. ಅದು ಅರ್ಜುನ ಅಭಿಮನ್ಯುವನ್ನು ಅವರು ಕೊಂದಿದ್ದು 13ನೇ ದಿವಸ, ಇದು ನಡೀತಿರು 17ನೇ ದಿವಸ, 4 ದಿವಸಕ್ಕೆ ಫಲ ಕೊಡ್ತಾ ಇದೆ. ಕಂಡವರ ಮಕ್ಕಳನ್ನು ಕೊಂದ್ರೆ ತನ್ನ ಮಗನ ಕಳ್ಕೊಂಡ, 4-5 ದಿವಸಕ್ಕೆ ಫಲ ಕೊಡ್ತಾ ಇದೆ. ಇದನ್ನ ಅರ್ಥ ಮಾಡಿಕೊಂಡು ಇನ್ನೊಬ್ಬರಿಗೆ ದ್ರೋಹ ಮಾಡಿದರೆ ನಮಗೆ ಅದೇ ರೀತಿಯಾದ ಅನ್ಯಾಯ ಆಗೇ ಆಗತ್ತೆ ಅಂತ ಹೇಳುತ್ತಾರೆ. ನಾವು ಯಾರೋ ಮಗು ಬಂದಿರುತ್ತೆ, ನಾವು ಅದನ್ನ ಬೈದು ಕಳಿಸಿಬಿಡ್ತೇವೆ. ನಾವು ಯೋಚನೆ ಮಾಡುವ, ನಮ್ಮ ಮಗು ಯಾರು ಬೈದು ಕಳಿಸಿ, ನಮ್ಗೆ ಎಷ್ಟು ದುಃಖ ಆಗತ್ತಾಗ. ನಮ್ಮ ಮಗುವನ್ನೇ ಇನ್ನೊಬ್ರು ಬೈದ್ರೆ ನಾವು ಶಾಪ ಹಾಕ್ತೇವೋ ಇಲ್ವೋ. ಈಗ ನಾವು ಇದನ್ನು ನೋಡಿದಾಗ ಉಳಿದವರು ನೋಡಿಯೇ ನೋಡ್ತಾರೆ, ದೇವರು ಕಾಪಾಡ್ತಾನೆ, ಯಾವ ಯೋಚನೆ ಮಾಡಬೇಕು, ಈ ಭಾವನೆ ಇರಬೇಕು. ನಮಗೆ ನಮ್ಮ ಮಗು ಹೇಗೋ, ಉಳಿದವರಿಗೆ ತಂದೆ ತಾಯಿ ಮಗು ಹಾಗೆ ತಾನೆ ಪಾಪ. ಈ ದೃಷ್ಟಿಕೋನ ಇಲ್ಲದವರ ಕಷ್ಟ ಆಗುತ್ತೆ. ಅಭಿಮನ್ಯುವನ್ನು ಅವನು ಮಾಡಿದ್ದು ತಕ್ಕ ಫಲ ಕೊಡ್ತಾ ಇದೆ, ನಾಲ್ಕೇ ದಿವಸಕ್ಕಂತ ಫಲವನ್ನು ಕಂಡು ಭಯಂಕರವಾದ ವ್ಯಥೆ ಪಡ್ತಾ ಇದ್ದಾನೆ. ರಾವಣನಿಗೆ ತನ್ನ ಮಗ ಅಕ್ಷಕುಮಾರನ ಕಳ್ಕೊಂಡಾಗ ಎಂತ ದುಃಖ ಆಯಿತು. ಕಂಡವರ ಮಕ್ಕಳನ್ನು ಕೊಂದಿದ್ದ, ತನ್ನ ಮಗನನ್ನು ಕಳ್ಕೊಂಡ. ಇಲ್ಲಿ ಕರ್ಣ ಸ್ವಂತ ತನ್ನ ತಮ್ಮನ ಮಗನ ಕೊಂದಿದ್ದಾನೆ, ಅದು ಗೊತ್ತಿದೆ ಕರ್ಣನಿಗೆ. ಅದು ಮುಖ್ಯ, ಅದು ಅಭಿಮನ್ಯು ಕೃಷ್ಣ ಹೇಳಿ ಆಗಿಬಿಟ್ಟಿದೆ ಈಗಾಗಲೇನೆ. ಗೊತ್ತಿದ್ದು ಕೊಳ್ತಾರೆ ಯಾರಿಗೆ? ದುರ್ಯೋಧನ ಪ್ರೀತ್ಯರ್ಥಂ. ಯಾವ ಲೆಕ್ಕ ಇದು? ಒಂದು ದುರ್ಯೋಧನಿಗೆ ಸಂತೋಷವಾಗಲಿ ಅಂತೇಳಿ ಸ್ವಂತ ತನ್ನ ತಮ್ಮನ ಮಗನನ್ನ, ತಮ್ಮನೂ ಭಾರಿ ಒಳ್ಳೆಯವನು, ಅವನ ಮಗ ಅಂತೂ ಚಂದ್ರನ ಅವತಾರ, ಅವನು ಪಾಪ ಚಂದ್ರಭುಧರ ಅವತಾರ ಅಂಥವನನ್ನ, ಮಹಾವೀರ ಒಳ್ಳೆ ಸಾಧು, ಅವನ್ನು ಕೊಲ್ಲಬೇಕಾದ್ರೆ ದುರ್ಯೋಧನರ ಜೊತೆ ಸೇರಿದ್ದಕ್ಕೆ ಕರ್ಣನ ಒಂದು ಮೌಲ್ಯ ಚಿಂತನೆ ಎಷ್ಟು ಕಡಿಮೆ ಆಗಿತ್ತ ಹೇಳುತ್ತೆ. ಕರ್ಣನ ಒಂದು ಸೂರ್ಯನ ಒಂದು ಅವತಾರವಾದ ಅವನ ಬುದ್ಧಿ ಎಷ್ಟರ ಮಟ್ಟಿಗೆ ವಿಕೃತವಾಗಿದೆ. ದುರ್ಯೋಧನನ ಸಹವಾಸ ಅವನನ್ನು ಹಾಳು ಮಾಡಿಬಿಟ್ಟಿತ್ತು. ಒಳಗೆ ಅಸುರರ ಆವೇಶ, ಹೊರಗೆ ಅಸುರರ ಸಹವಾಸ, ಎರಡರಿಂದ ಕರ್ಣನ ವ್ಯಕ್ತಿತ್ವ ಇಳಿದೋಗಿತ್ತು. ದುಃಖಪಟ್ಟ. ಮುಂದೆ ಮುಂದುವರಿತಾ ಇದೆ ಯುದ್ಧಕ್ಕೆ. ಕರ್ಣನಿಗೆ ತಡ್ಕೊಳ್ಳಕ್ಕಾಗಲಿಲ್ಲ, ಬಹಳ ಸಂಕಟವಾಗ್ತಾ ಇದೆ. ತಾನು ಜೋರ ಯುದ್ಧ ಶುರು ಮಾಡಿದನಂತೆ. ಆ ಸಮಯದಲ್ಲಿ ಕರ್ಣನ ಯುದ್ಧ ಮಗನ ಕಳ್ಕೊಂಡ ದುಃಖ ಇತ್ತಲ್ಲ, ಬಾರಿ ಜೋರಾಗಿ ಯುದ್ಧ ಮಾಡ್ತಾನೆ. ಅಷ್ಟೊತ್ತಿಗೆ ಅರ್ಜುನ ಮತ್ತೆ ಎದುರಿ ಬರ್ತಾನೆ. ಕರ್ಣ ನೇರವಾಗಿ ಅರ್ಜುನ ಎದುರಿಸ್ತಾ ಇರ್ತಾನೆ. ಕರ್ಣಾರ್ಜುನರ ಫೈನಲ್ಸ್ ಅದು, ಇಬ್ಬರು ನಡೀತಾ ಇದೆ. 17ನೇ ದಿವಸದ ಮಧ್ಯಾಹ್ನ ದಾಟಿ ಹೋಗಿದೆ, ಅವಾಗ ಯುದ್ಧ ನಡೀತಾ ಇತ್ತು. ಆ ಯುದ್ಧ ನೋಡ್ಲಿಕ್ಕೆ ಅಂತೇಳಿ ದೇವತೆಗಳು ರಾಕ್ಷಸರೆಲ್ಲ ಸೇರಿಬಿಟ್ರು. ಇವತ್ತು ಯುದ್ಧ ನೋಡ್ಲಿಕ್ಕೆ ಜನ ಸೇರೋದಿಲ್ಲ, ಆಟ ನೋಡ್ಲಿಕ್ಕೆ ಸೇರ್ತಾರೆ ಅಷ್ಟೇ ಜನ. ಯುದ್ಧ ನೋಡೋಕೆ ಭಯ, ತಮ್ಮಲ್ಲಿ ಬೀಳುತ್ತಂತ ಭಯ ಇರುತ್ತೆ. ಗೋಲಿಬಾರ್ ಅಂತಂದ್ರೆ ಆ ದಿಕ್ಕಿ ಯಾರು ಹೋಗೋದಿಲ್ಲ. ಮೊದಲು ಹೇಗೆ ಮಾಡ್ತಾರೆ ನೋಡಂತ ಯಾರೋ ಹೋಗ್ತಾರಾ? ಹೋಗೋದಿಲ್ಲ, ಬರೀ ನ್ಯೂಸ್ ನೋಡಿ ತಿಳ್ಕೊತಾರೆ ಹೊರತು ನೋಡಕ್ ರಿಸ್ಟೋಳಕ್ ಹೋಗೋದಿಲ್ಲ. ಆದ್ರೆ ಮಹಾಭಾರತ ಯುದ್ಧವನ್ನು ನೋಡ್ಲಿಕ್ಕೆ ದೇವತೆಗಳು ರಾಕ್ಷಸರೆಲ್ಲ ಅಂತರಿಕ್ಷದಲ್ಲಿ ಸೇರಿದ್ರಂತೆ. ಈ ಕಾನ್ಸೆಪ್ಟ್ ಬಾಲ್ಕನಿ ಕಾನ್ಸೆಪ್ಟ್ ಅದು, ಒಂದು ಬಾಲ್ಕನಿ ಕಾನ್ಸೆಪ್ಟ್ ಬಾಯಿ ಟಚ್ ಆಗಿರುತ್ತೆ. ಆಕಾಶದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ವಿಮಾನಗಳು ಹಾಗೆ ಕೂತಿದ್ದಾರಂತೆ, ವಿಮಾನಗಳು ಹಾಗೆ ನಿಂತಿದ್ರಂತೆ. ಒಂದು ಪುಷ್ಪಗುಮಾನ ಕೇಳಿಯೇ ನಾವು ಆಶ್ಚರ್ಯ ಪಡ್ತೇವೆ. ವಿಮಾನಗಳ ಸಾಲಗಳಂತೆ ಮೇಲುಗಡೆಗೆ. ಆ ರೀತಿಯಲ್ಲಿ ಎಲ್ಲ ದೇವದೇವತೆಗಳನ್ನ ನೋಡ್ತಾ ಇದ್ದಾರೆ. ಅವರಿಗೂ ಹುಮ್ಮಸ್ಸು. ಈ ಆಟ ನಡೀಬೇಕಾದ್ರೆ ಪ್ರೇಕ್ಷಕರು ಬಾಟ್ಲು ಶುರು ಮಾಡಿಬಿಡ್ತಾರೆ. ಮಧ್ಯೆ ಮತ್ತೆ ಕೂಗಾಟಕ್ಕೆ ತಮ್ಮ ತಮ್ಮ ಪಕ್ಷದವರು ಸೋಲ್ತಿದ್ದಾಗ ಇದಾಗಿಬಿಡ್ತಾರೆ. ಜಯ ಭೀಮ ಮಹಾಬಾಹೋ ಜಯ ದುರ್ಯೋಧನೆ ಚಿಚ್ಚ ಅಂತ ಅಲ್ಲಿ ಕೂಗಿದ ಹಾಗೆ ಕರ್ಣನಿಗೆ ಜಯವಾಗಲಿ ಅಂತ ರಾಕ್ಷಸರ ಕಡೆಯವರು, ಅರ್ಜುನಿಗೆ ಜಯವಾಗಲಿ ಅಂತ ದೇವತೆಗಳ ಕಡೆ ಎಲ್ಲ ಕೂಗಾಡ್ತಿದ್ದಾರಂತೆ. ಆಗ ಸನ್ನಿವೇಶವನ್ನು ಅವರವರಲ್ಲೇ ಜಗಳ, ಈ ಮತ್ತೆ ಅವರವರಲ್ಲೇ ಜಗಳ. ಎಷ್ಟೋ ಸತ್ತಿ ಈ ಜಗಳ ಆ ಜಗಳ ನಿಂತು ಬಿಡುತ್ತೆ. ಅಷ್ಟೊಂದು ಮೇನ್ ಆಟ ನಿಲ್ಲಿಸಿಬಿಡ್ತಾರೆ ಗಲಾಟೆ ಒಳಗೆ. ಅದು ಶಾಂತಾಭ್ಯರ್ಥಿ ಶುರು ಮಾಡಬೇಕಾಗ್ತದೆ. ಯಾವ ಕಾಲಕ್ಕೆ ಇದ್ದಿದೆ, ಅವರವ್ರ ಪಾರ್ಟಿಯವರು ಅವರವ್ರ ಜಯ ಬಯಸೇ ಬಯಸ್ತಾರೆ. ಆಗ ರುದ್ರದೇವರು ಬಂದರಂತೆ, ಬ್ರಹ್ಮದೇವರನ್ನು ಕೇಳ್ಕೊಂಡ್ರಂತೆ. ಬ್ರಹ್ಮದೇವರೇ, ಪರಿಸ್ಥಿತಿ ಬಹಳ ಕೈಮೀರಿ ಹೋಗ ಕಾಣಿಸ್ತಾ ಇದೆ. ಇದರಲ್ಲಿ ಯಾರು ಗೆದ್ರು ಕೂಡ ಈಶ್ವರ ಯುದ್ಧ ಶುರುವಾಗ್ತದೆ. ಅಲ್ಲಿ ಯಾರೇ ಗೆದ್ರು ಯಾರೇ ಸೋತರು ದೇವದೈತ್ರಿ ಇಲ್ಲದೆ ಶುರು ಮಾಡಿಬಿಡ್ತಾರೆ ಆಮೇಲೆ. ಅದಕ್ಕೆ ನನ್ನ ಪ್ರಾರ್ಥನೆ ಇಷ್ಟೇ, ಸಮವೇವಾಸ್ತು ಅನಯೋರ್ ಯುದ್ಧಂ, ಇವರಿಬ್ಬರಿಗೂ ಯುದ್ಧ ಸಮಸಮವಾಗಲಿ, ಯಾರು ಗೆಲ್ಲೋದು ಬೇಡ ಸೋಲೋದು ಬೇಡ ಅಂದ್ಬಿಟ್ರಂತ. ಹೀಗೆ ನಡೆದು ಹೋಗ್ಲಿ, ಯಾಕೆ ಇಬ್ಬರು ಯಾರು ಡಿಸ್ಪ್ಯೂಸ್ ಮಾಡಬಾರ್ದಲ್ಲ ಅಂತ ಒಂದು ತಂತ್ರ ಉಪಯೋಗಿಸಿದ್ರೆ, ಮ್ಯಾಚ್ ಫಿಕ್ಸ್ ಮಾಡ್ಕೊಂಬೋಣ ಅಂತ ಅವ್ರ ಕಾನ್ಸೆಪ್ಟ್ ಕೊಟ್ಟಿನ ಮೇಲೆ ಫಿಕ್ಸ್ ಮಾಡ್ಕೊಂಬೋಣ. ಯಾರಿಗೂ ಇದಾಗಬಾರದು, ಮುಂದೆ ಆಟಕ್ಕೆ ಕಳಂಕ ಬರಬಾರದು. ಆ ರೀತಿ ಮಾಡೇ ಕಳಂಕ ಶುರುವಾಗೋದು ಕೂಡ. ಆಗ ಇಂದ್ರದೇವರು ಬಂದರಂತೆ, ಸ್ವಾಮಿ ಬ್ರಹ್ಮದೇವರೇ ಹಾಗೆಲ್ಲ ಆಗಬಾರದು, ಅರ್ಜುನ ಗೆಲ್ಲಬೇಕು, ತನ್ನ ಮಗ ತಾನೇ ಅರ್ಜುನ, ನಾನು ಅರ್ಜುನ ಗೆಲ್ಲಬೇಕು, ಇದಕ್ಕೆ ಹಾಗೆಲ್ಲ ಸಮಾಗಮ ಒಪ್ಪೋದಿಲ್ಲ ಅಂತ ಹೇಳಿದರೆ. ಅದೇ ಸಮಾಗ ರುದ್ರದೇವರು ಕಾರಣ ಕೊಟ್ಟಿದ್ದಾರೆ, ಗಲಾಟೆ ಆದರೆ ಕಷ್ಟ ನಿಲ್ಲಿಸಿಬಿಡೋಣ ಅಂತೇಳಿ. ಅದಕ್ಕೆ ಹೇಳುತ್ತಾರೆ, ಅದಿಲ್ಲ, ಈಗ ಕೃಷ್ಣರ ಸಂಕಲ್ಪ ಇದೆ, ಅರ್ಜುನ ಗೆಲ್ಲಬೇಕು ಅಂತ ಹೇಳಿ. ಅಂದ ಮೇಲೆ ಕೃಷ್ಣ ಸಂಕಲ್ಪ ದೂರಿ ಹಾಕೋತು ಅಂತ ಕೇಳಬಾರದು, ಮಾತು ಕೊಟ್ಟಿದ್ದಾನೆ ಕೃಷ್ಣ. ಅನೇಕ ಸತ್ ಕಂಡಗಳೇ ಕೇಳ್ಕೊಳ್ತಾರೆ, ಮಗನ ಗೆಲ್ಲಿಸ್ಬೇಕು ಮಗನ ಗೆಲ್ಲಿಸ್ಬೇಕು ಅಂತ ಇನ್ಫ್ಲೂಯೆನ್ಸ್ ಮಾಡ್ತಾನೆ ಬಂದರು ಮೊದಲಿಂದ ಅವರು. ಯಾವಾಗ ಕೃಷ್ಣ ದರ್ಶನವಾದರೂ ಕೂಡ ಅರ್ಜುನ ಜಯ ಕೊಡಬೇಕು, ಅರ್ಜುನ ಜಯ ಕೊಡು, ಕೃಷ್ಣ ಆಗಲಿ ಅಂತ ಹೇಳಿಬಿಟ್ಟಿದ್ದಾನೆ. ಅಂದ್ರೆ ನಮಗೆ ಜಯ ಸಿಗಲೇಬೇಕು, ಆದ್ದರಿಂದ ಅರ್ಜುನ ಗೆಲ್ಲಬೇಕು. ಇಂದ್ರ ಅಂದ್ರೆ ಮಗ ಅಂದ್ರೆ ಅಂದ್ರೆ ದೇವತೆಗಳು ಆತ್ಮಾವಯ ಪುತ್ರ ನಾಮಾಸಿ, ಸ್ವತಃ ಇಂದ್ರಾವತಾರನೇ ಅರ್ಜುನ. ಆದ್ದರಿಂದ ಅರ್ಜುನ ಗೆಲ್ಲಬೇಕು, ಕರ್ಣ ಸಾಯ್ಬೇಕು ಸೋಲಬೇಕು ಅಂತ ಕೇಳಿದ್ರೆ, ಆಗ ಬ್ರಹ್ಮದೇವರು ಹೇಳ್ತಾರೆ, ನೀವು ತರಿಕೆ ಹೇಳಕ್ ಹೋಗಬೇಡ್ರಿ ಅಂತ ಹೇಳ್ತಾರೆ. ಏನಾಗಬೇಕು ಆಗತ್ತೆ, ನೀವು ಯಾರು ಯೋಚನೆ ಮಾಡಕ್ ಹೋಗಬೇಡಿ. ಎಲ್ಲರೂ ಹೇಳ್ತಾ ಇದ್ದೇನೆ, ಯುದ್ಧವನ್ನ ಸುಮ್ಮನೆ ನೋಡಬೇಕೆ ಹೊರತು ನೀವು ಗಲಾಟೆ ಮಾಡ್ಕೋಬಾರದು ಅಂತ ಬ್ರಹ್ಮದೇವರು ಹೇಳ್ತಾರೆ. ರಾಕ್ಷಸರೇ, ದೇವತೆ ಎಲ್ಲರೂ ಕೇಳಬೇಕು, ನೀವು ಯುದ್ಧವನ್ನು ಸುಮ್ಮನೆ ನೋಡಬೇಕೆ ಹೊರತು ನೀವು ಯಾರು ಕೂಡ ನಿಮ್ಮ ನಿಮ್ಮಲ್ಲಿ ಗಲಾಟೆ ಶುರು ಮಾಡಬಾರದು. ಏನಾಗುತ್ತೋ ಆಗುತ್ತೆ, ಆ ವಿಚಾರ ನಿಮಗೇನು ಹೇಳಬೇಕು ಹೋಗೋದಿಲ್ಲ. ಆದರೆ ಇವರು ಹೇಳ್ತಾರೆ ಸಮವಾಗಲಿ ಅಂತೇಳಿ, ಅವ್ರು ಹೇಳ್ತಾರೆ ಗೆಲ್ಲಬೇಕು ಅಂತೇಳಿ, ಏನಾಗುತ್ತೋ ಆಗಲಿ, ಆದರೆ ನೀವು ಮಾತ್ರ ಗಲಾಟೆ ಮಾಡಬಾರದು ಅಂತ ಹೇಳಿದಾಗ ಎಲ್ಲ ಸಮಾಧಾನ ಹೊಂದಿಬಿಟ್ರೆ. ಬ್ರಹ್ಮದೇವರ ವರ್ಚಸ್ಸು ಏನು ಅಂದ್ರೆ, ದೇವತೆಗಳವ್ರ ಮಾತು ಕೇಳ್ತಾರೆ ಬಿಡಿ, ಜೀವತ್ತವರು ಕೇಳೇ ಕೇಳ್ತಾರೆ. ಅದು ಹಸುರವರವ್ರ ಮಾತು ಕೇಳ್ತಿದ್ದಾರೆ, ಭಾರಿ ಇಂಟ್ರೆಸ್ಟಿಂಗ್. ಅದು ಹಸುರವ್ರು ಬ್ರಹ್ಮದೇವರ ಮಾತು ಕೇಳ್ತಿದ್ರೆ ಅದಕ್ಕೆ ಹೊರ ತೊಳ್ಕೋಬೇಕಲ್ಲ ನಾಳೆ, ಆ ಟೈಪ್ ಗಲಾಟೆ ಬೇಕಾದ್ರೆ ಹೊರ ಕೊಡೋದಿಲ್ಲ. ಬೇರೆಯವರು ಬ್ರಹ್ಮದೇವರ ಹತ್ರ ಹೆಚ್ಚು ಹೋಗ್ತಾ ಅವರ ಹತ್ರನೇ ಹೋಗ್ತಿದ್ದಿ ಆ ತರ. ಅವ್ರು ಹೊರ ಕೊಡ್ಬೇಕಾದ್ರೆ ಎಲ್ಲ ಅವರಿಗೆ ವರ ಕೊಟ್ಟಿರಬೇಕು, ದೇವತೆಗಳು ಒಳ್ಳೇದಾಗಿರ್ಬೇಕು. ಈ ರೀತಿ ಕೊಡ್ತಾ ಇತ್ತು. ಇಲ್ಲಿ ಹಾಗೆ ಹೇಳ್ತಾ ಎಲ್ಲ ಕೇಳಿಬಿಟ್ರಂತೆ. ಈ ರೀತಿ ಅಮರಾಸುರ ಸಿದ್ಧವಂದ್ಯಂ, ದೇವತೆಗಳಿಗೂ ದೈತ್ಯರಿಗೂ ಕೂಡ ವಿಶೇಷವಾದ ರೀತಿಯಲ್ಲಿ ನಿಯಂತ್ರಕರಾಗಿರತಕ್ಕಂಥ ಹಿರಿಮೆ ಹರಿವಾಯುಗಳದು. ಕೃಷ್ಣನ ಮಾತನ್ನು ಇಷ್ಟ ಇಲ್ಲದಿದ್ರೂ ಜನ ಕೇಳ್ತಿದ್ರು, ಬ್ರಹ್ಮದೇವರ ಮಾತನ್ನು ಕೇಳ್ತಾ ಇತ್ತು. ಹಾಗೆ ಎಲ್ಲ ತಪ್ಪು ಕೂತ್ಕೊಂಡ್ರಂತೆ. ದೇವತೆಗಳಂತೂ ಬದಲೇ ಶಾಂತ ಸ್ವಭಾವದವರು ಕೂತಿದ್ದಾರೆ. ಯುದ್ಧ ಶುರುವಾಗ್ತಾ ಇದೆ. ಕರ್ಣ ಭಾರಿ ಜೋರಾಗಿ ಯುದ್ಧ ಮಾಡ್ತಾನೆ. ಒಂದು ಕ್ಷಣ ಅರ್ಜುನ ಬದಲಾದ ಎಲ್ಲರನ್ನು ಕೂಡ ಸ್ತಂಭನ ಮಾಡೋ ಯುದ್ಧ ಮಾಡಿದನಂತೆ. ಅರ್ಜುನ ಶಾಕ್ ಆಗ ರೀತಿ ಯುದ್ಧ ಮಾಡಿದ್ದಂತ ಕರ್ಣ. ಆಗ ಅರ್ಜುನನಿಗೆ ಸ್ವಲ್ಪ ನಿರಾಶೆಯಾಯ್ತಂತೆ. ಆ ಸಮಯಕ್ಕೆ ಇವರ ದುರ್ಯೋಧನಾದಿಗಳೆಲ್ಲ ಎಲ್ಲ ನೋಡ್ತಾ ಇದ್ದಾರೆ. ಎಲ್ಲ ಸೇರ್ತಾರೆ. ಅರ್ಜುನಿಗೂ ಭಾರಿ ಸಿಟ್ಟು ಬರುತ್ತೆ. ಯುದ್ಧ ಮಾಡಲಿಕ್ಕೆ ಅಂತ ಹೋಗಬೇಕು, ಇರೋ ಬರಸಿಗೆ ಆತಂಕ. ಆಗ ಭೀಮಸೇನ ಹೇಳುತ್ತಾರೆ, ನೋಡು ಅರ್ಜುನ, ಇಷ್ಟು ಸತ್ತು ಎಷ್ಟೋ ಸತ್ತು ಕರ್ಣನ ಕೊಲ್ಲಬೇಕಾಗಿತ್ತು. ನಾನು ಎಷ್ಟೋ ಸಲ ಸಿಕ್ಕಿದ್ದವನು, ನಾನು ಕೊಲ್ಲಬೇಕಾಗಿತ್ತು, ಕೊಲ್ಲಲಿಲ್ಲ. ನಿನ್ನ ಪ್ರತಿಜ್ಞೆ ಸುಳ್ಳಾಗಬಾರದು, ಬಿಡ್ತಾ ಬಿಡ್ತಾ ಬಂದಿದ್ದೇನೆ. ಇನ್ನು ನಾನು ಕಾಯೋದಿಲ್ಲ ಅಂತ, ಇನ್ನು ನಾನು ಕಾಯೋದಿಲ್ಲ. ಈಗ ನೀನು ಕೊಲ್ತೀಯೋ, ಅಹಂವಾ ಏನಂ ಗದಯ ಹೋಥಯಾಮಿ, ನಾನೇ ಕೊಂದು ಬಿಡ್ತೇನೆ ಅಷ್ಟೇ, ನೀವು ಕೊನೆಯ ಅವಕಾಶ, ಇನ್ನು ನಾನು ಕಾಯೋದಿಲ್ಲ ಅಂತ ಹೇಳಿಬಿಟ್ಟು. ಆಗ ಅರ್ಜುನನಿಗೆ ಧೈರ್ಯ ಬಂತು, ನಾನೇ ಗದೆ ಹಿಡಿತೇನೆ ಅಂತ ಹೇಳಿದಾಗ ಅರ್ಜುನನಿಗೆ ಧೈರ್ಯ ಬಂತು. ಸ್ವಲ್ಪ ಯೋಚನೆ ಮಾಡಬೇಕು. ಕೃಷ್ಣ ಚಕ್ರ ಹಿಡಿದು ಅರ್ಜುನಿಗೆ ಸ್ಫೂರ್ತಿ ಕೊಟ್ಟ. ಭೀಷ್ಮಪುರದಲ್ಲಿ ನೋಡಿದ್ದೇವೆ, ಅರ್ಜುನ ಮೆಲ್ಲ ಯುದ್ಧ ಮಾಡ್ತಿದ್ದ. ಆಗ ಕೃಷ್ಣ ನಾನೇ ಚಕ್ರ ಹಿಡಿತೇನೆ ಅಂತ ಹೋದಾಗ ಅರ್ಜುನ ಇನ್ನು ಮೇಲೆ ಹಾಗೆ ಮಾಡಬೇಡ ಕೃಷ್ಣ, ಚೆನ್ನಾಗಿ ಯುದ್ಧ ಮಾಡ್ತೇನೆ ಅಂತ ಮಾತುಕೊಂಡು ಇವತ್ತರೆಗೂ ಮಾತಾಡ್ಕೊತ ಬಂದಿದ್ದ. ಇವತ್ತು ಸ್ವಲ್ಪ ಡಿಪ್ರೆಸ್ ಆದ ಅರ್ಜುನ. ಆಗ ಭೀಮಸ್ ಹೇಳಿದ್ರು, ನಾನೇ ಗದೆ ಹಿಡಿತೇನೆ ಆಗಿದ್ರೆ ಅಂತ ಹೇಳ್ತಾರೆ. ತಷ್ಟ ಅರ್ಜುನ ಮತ್ತೆ ಸ್ಫೂರ್ತಿ ಬಂತಂತೆ. ಅಂತೂ ಹರಿವಾಯುಗಳೆಂದರೆ ಸ್ಫೂರ್ತಿ ಬಂದಿತ್ತು. ಹರಿಯಿಂದ ಅಲ್ಲಿ ಬಂತು ಚಕ್ರಪಾಣಿ ಆಗ್ತೇನೆ ಅಂತ ಹೇಳಿದ್ದಕ್ಕೆ, ಇಲ್ಲಿ ವಾಯುವಿನಿಂದ ಬಂತು ಗದಾಪಾಣಿ ಆಗ್ತೇನೆ ಅಂತ ಹೇಳಿದ್ದಕ್ಕೆ. ಇಬ್ಬರು ಕೂಡ ಅಂಥವರೇ. ನೀವು ಮಾಡ್ತೀರೋ ನಾನು ಮಾಡಲು ಅಂತ ಕೇಳ್ತಾರೆ ಇಷ್ಟೇ. ನೀನು ಮಾಡ್ತೀರೋ ನಾನು ಮಾಡಲು, ವಾಯುದೇವರು ಬರೀ ಕೇಳೋದಿಲ್ಲ, ಅವ್ರು ಮಾಡ್ತಿರೋ ನೀವು ಉಸಿರಾಡ್ತಿರೋ ನಾನು ಆಡ್ಲೆ ಅಂತ ಕೇಳೋದಿಲ್ಲ, ಅವರೇ ಆಡ್ತಿದ್ದಾರೆ ಪಾಪ. ನಮ್ ಕೈ ಉಸಿರಾಡಿಸಕ್ಕೆ ಒಂದು ಕ್ಷಣ ಕೊಟ್ಟರೆ ಕತೆ ಮುಗಿದೋಯ್ತು. ಪ್ರತಿ ಸರ್ತೆ ಉಸಿರಾಡಿಸ್ತಾ ಇದ್ದಾರೆ. ಅಷ್ಟಕ್ಕಾದ ಕೃತಜ್ಞರಾಗಿರ್ಬೇಕಲ್ಲ ನಾವೀಗ. ಇವತ್ತು ಪ್ರಾಣ ಹೋದವರು ಒಬ್ಬ ಸೈಂಟಿಸ್ಟ್ ಬದುಕಿದ್ದಾನೆ ಲೆಕ್ಕ ಹಾಕಿ ನೋಡಂತೆ. ಸಾಧ್ಯವೇ ಇರಬಾರ್ದು, ಪ್ರಾಣ ಇದೇನು ಮಾಡಕ್ ಆಗೋದಿಲ್ಲ. ಒಂದು ಕಣ್ಣಿಗೆ ಏನೋ ತಂದಿದ್ದಾರೆ ಸಬ್ಸ್ಟಿಟ್ಯೂಟ್, ಪ್ರಾಣಕ್ಕೊಂದು ಟೆಂಪರರಿ ತರಲಿಕ್ಕೂ ಸಾಧ್ಯತೆ ಇಲ್ಲ, ಏನ್ ಮಾಡಿದ್ರು ಸಾಧ್ಯ ಇಲ್ಲ. ಅದು ಎಷ್ಟು ವಿಚಿತ್ರವಾದ ಹಿರಿಮೆ ವಾಯುದೇ ಬರುತ್ತೆ. ಆಗ ಅರ್ಜುನಿಗೆ ಸ್ಫೂರ್ತಿ ಬಂದು ಎದ್ದು ನಿಂತ್ಕೊಂಡಂತೆ. ಒಂದು ಕ್ಷಣ ಬಹಳ ಜೋರಾಗಿ ಯುದ್ಧ ಮಾಡ್ತಾನೆ ಅರ್ಜುನ. ಸ್ಫೂರ್ತಿ ಕೃಷ್ಣನ ಹೇಳ್ತಾನೆ, ಅರ್ಜುನ ಭೀಮಸೇನ ಹೇಳಿದ್ದು ಸರಿ, ಇದು ಕೊನೆಯ ಅವಕಾಶ, ಯೋಚನೆ ಮಾಡಬೇಡ ನೀನು ಅಂತ ಹೇಳಿ ಆತನ ಸ್ಫೂರ್ತಿ ಮಾಡಿಕೊಟ್ಟಾಗ ಅವ್ರಿ ಅದಕ್ಕೆಲ್ಲ ಏನ್ ಹೇಳಬೇಕಾದ್ರೂ ಕೂಡ ಹರಿವಾಯುಗಳ ಪ್ರೇರಣೆಯಿಂದ ಅಂತ ಹೇಳ್ತೇವೆ. ಹರಿವಾಯುಗಳ ಪ್ರೇರಣೆ ಅಂತ ಹೇಳಿದ್ರೆ ಇದು ಮೂಲ ಆಯ್ತು. ಅರ್ಜುನರೇ ಮಾತನಾಡಿದವು. ಕೃಷ್ಣನ ಪ್ರೇರಣೆ, ಭೀಮನ ಪ್ರೇರಣೆ ಎರಡು ಸೇರಿದ್ದರಿಂದ ಅರ್ಜುನ ಒಂದು ಕ್ಷಣ ಫಸ್ಟ್ ಕ್ಲಾಸ್ ಯುದ್ಧ ಶುರು ಮಾಡಿದ್ದಾನೆ. ಎಷ್ಟು ಚೆನ್ನಾಗಿ ಯುದ್ಧ ಮಾಡಿದ ಅಂತ ಕೇಳಿದ್ರೆ, ಒಂದು ಕ್ಷಣದೊಳಗೆ ದುರ್ಯೋಧನಾದಿ ಎಷ್ಟು ಜನ ಇದ್ದಾರೆ, ಅಷ್ಟು ಜನಗಳ ಧನುಸ್ಸು ಮೊದಲ ಕತ್ತರಿಸಿ ಹಾಕಿಬಿಟ್ಟಂತ ಅರ್ಜುನ. ಒಂದೇ ಕ್ಷಣದೊಳಗೆ ನೋಡ್ತಿರ್ಲಿಕ್ಕೇನೆ ಅಶ್ವತ್ಥಾಮರ ಧನುಸ್ ಕತ್ತರಿಸಿ ಹೋಯ್ತಂತೆ. ಅಷ್ಟು ಜನಗಳದು ಕೃಪಾಚಾರ್ಯರು ಎಲ್ಲರಿಗೂ ಕೂಡ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಅರ್ಜುನ ಸ್ಫೂರ್ತಿ ಬಂದ್ರೆ, ದೊಡ್ಡವರ ಸ್ಫೂರ್ತಿ ಬಂದ್ರೆ ಹೇಗಿರ್ತಾನೆ. ಹರಿಯಿಂದ ಸ್ಫೂರ್ತಿ, ವಾಯುದೇವರಿಂದ ಸ್ಫೂರ್ತಿ, ವಿಷ್ಣು ಸಹಸ್ರನಾಮ ಹೇಳಿದ್ರು ಸ್ಫೂರ್ತಿ, ವಾಯುಸ್ತುತಿ ಹೇಳಿದ್ರು ಸ್ಫೂರ್ತಿ, ಶತ್ರುಗಳನ್ನೆಲ್ಲ ನಾಶ ಮಾಡಕ್ ಬರುತ್ತೆ ಎಲ್ಲ ಮಾಡಿದಾಗ ಭಾರಿ ಖುಷಿಯಾಯ್ತು. ಅಶ್ವತ್ಥಾಮರಿಗಂತೂ ಭಾರಿ ಖುಷಿಯಾಯ್ತಂತೆ. ಯಾಕೆ ಸ್ವತಃ ಒಳ್ಳೆಯವರು ಅವರು. ದುರ್ಯೋಧನ ದುರ್ಯೋಧನ ನೋಡಿದೆ ಅರ್ಜುನ ಹೇಗೆ ಯುದ್ಧ ಮಾಡಿದ ಅಂತ ಕೇಳ್ತಾರೆ. ನೋಡು ಅರ್ಜುನ ಹೇಗೆ ಯುದ್ಧ ಮಾಡಿದ, ನಮ್ಮಲ್ಲಿ ಯಾರಿದ್ದಾರಂಥವ್ರು, ನೋಡಿದೆ ಅರ್ಜುನರ ಪರಾಕ್ರಮನ. ಭೀಮನ ಪರಾಕ್ರಮ ನೋಡಿಬಿಟ್ಟಿದ್ದೆ, ನೀನು ಕಣ್ಣೆದುರಿ ಅಂತ ತಮ್ಮನ್ನು ಕೊಂದಾಕಿಬಿಟ್ಟ. ಎಷ್ಟು ಜನ ಕೊಂದಾಕಿ, ಎಷ್ಟು ಅದ್ಭುತವಾದ ಯುದ್ಧ ಮಾಡ್ತಾ ಇದ್ದಾನೆ. ಅವರಿಬ್ಬರ ಯುದ್ಧ ನೋಡಿ ನೋಡಿಯೂ ಇನ್ನೂ ಯುದ್ಧ ಮಾಡ್ತೀಯಲ್ಲ, ನನ್ನ ಮಾತು ಕೇಳು, ಯುದ್ಧ ನಿಲ್ಲಿಸಿಬಿಡು ಸಾಕು ಅಂತ ಹೇಳ್ತಾರೆ. ಅಶ್ವತ್ಥ ಅವರು ಈವರೆಗೂ ಅಡ್ವೈಸ್ ಕೊಟ್ಟಿದ್ದಿಲ್ಲ, ಬೇರೆ ಎಲ್ಲ ಅಶ್ವಸ್ಥ ಅವರೊಂದು ಬಾಕಿ ಇದ್ದರು. ಅವ್ರು ಹೇಳ್ತಾರೆ ಇನ್ನು ಸಾಕು ಮಾಡ ಇದ್ದಾರೆ. ಇಂಥ ಪಾಂಡವರಿಗೆಲ್ಲದನ್ನ ಎಂದೆಂದು ಊಹಿಸ್ಲಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಎಂದೆಂದೂ ಸಾಧ್ಯ ಇಲ್ಲ, ಇಂಥ ಹೊತ್ತಿನಲ್ಲಿ ಸಂಧಿ ಮಾಡ್ಕೊಂಡ್ಬಿಡಯ್ಯ, ಎಂಥ ಅವಕಾಶ ಇದು. ಒಂದು ಈ 99-9 1000 ರನ್ ಸಡಿಬೇಕಾಗಿದೆ. ಇನ್ನೇನು ಸಣ್ಣ ಡ್ರಾ ಮಾಡ್ಕೊಂಡು ಒಪ್ಕೊಂಡ್ಬಿಟ್ರೆ ದೇವರಾಣಿ ಒಪ್ಕೊಂಬೋದಿಲ್ಲ, ಅದಕ್ಕಿಂತ ಒಳ್ಳೆ ಚಾನ್ಸ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಬಿಟ್ಟು ಒಪ್ಕೊಂಡ್ಬಿಡಯ್ಯ ಸಾಕು. ಆಗ ದುರ್ಯೋಧನ ಕೇಳ್ತಾನೆ, ಅಲ್ಲ ಅವ್ರದ್ದು ಎಷ್ಟು ಮೇಲ್ಗೈ ಇದೆ ಅವ್ರದೀಗ, ಅವರು 5 ಜನ ಪಾಂಡವರು ಗಟ್ಟಿಮುಟ್ಟಾಗ ಹಾಗೆ ಇದ್ದಾರೆ, ದುರ್ಯೋಧನ ಎಷ್ಟೋ ಲಾಸ್ ಆಗಿಬಿಟ್ಟಿದೆ ಈಗಾಗಲೇ, ಅವ್ರು ಯಾಕೆ ಸಂಧಿ ಬರ್ತಾರೆ ಈಗ? ಸಂಧಿಗೆ ಒಪ್ಕೊಳ್ಳೋದು ಯಾವಾಗ? ಸಾಮ್ಯ ಇದ್ರು ರಿಸ್ಕ್ ತಗೋತಾರೆ, ಅಥವಾ ವೀಕ್ ಆಗಿದ್ರು ರಿಸ್ಕ್ ತಗೋತಾರೆ. ಅವ್ರ ಕೈ ಭಾರಿ ಮೇಲಿದೆ ಈಗ, ಅವರೇ ಸಂಧಾನ ಮಾಡ್ಕೋತಾರೆ, ಯುದ್ಧ ಅವರೇ ನಿಲ್ಲಿಸ್ತಾರೆ ಈಗ, ಅದು ಸಾಧ್ಯ ಇಲ್ಲ ಅಂತ ಹೇಳಿದರೆ. ಆಗ ಅಶ್ವತ್ಥಾಮ ಅವ್ರದ್ದು ಮಾತಾಡ್ತಾರೆ, ದುರ್ಯೋಧನ ಪ್ರಶ್ನೆ ಒಳ್ಳೆ ಪ್ರಶ್ನೆ ಅದು ಒಂದು. ಆಗ ಅಶ್ವತ್ಥಾಮ ಹೇಳ್ತಾರೆ, ಆ ಯೋಚನೆ ಮಾಡಬೇಡ ಅಂತ ಹೇಳಿದರೆ, ಆ ಯೋಚನೆ ಮಾಡಬೇಡ. ಈಗ ಅರ್ಜುನ ಯುದ್ಧ ನಿಂತಿದ್ದಾನೆ ಅವರಲ್ಲೋ, ಧನಂಜಯ ತಿಷ್ಠತಿ ವಾಡಿ ತೋಮಯ, ನಾನು ಹೋಗ್ತೇನೆ ಅರ್ಜುನ ಹೇಳ್ತೇನೆ, ನನ್ನ ಮಾತು ಕೇಳ್ತಾನೆ ಅಂತ ಹೇಳ್ತಾನೆ. ನನ್ನ ಪ್ರಾಬ್ಲಮ್ ನಿನ್ ಜೊತೆಗೆ ಪ್ರಾಬ್ಲಮ್ ಇರೋದು ಅಂತ ಹೇಳ್ತಾರೆ. ನೀನೇ ದುಷ್ಟ ಮಾತು ಕೇಳೋದಿಲ್ಲ, ನಮ್ಮ ಪಕ್ಷದ ಮಾತು ಕೇಳೋದಿಲ್ಲ, ಅರ್ಜುನ ಆಕಾಶ ನನ್ನ ಮಾತು ಕೇಳ್ತಾನೆ ಅಂತ ಹೇಳ್ತಾರೆ. ಅರ್ಜುನನ ಮಾತು ಕೇಳ್ತಾರೆ, ಧನಂಜಯ ತಿಷ್ಠತಿ ವಾರಿತೋ ಮಯ. ಇನ್ನು ಅರ್ಜುನ ಕೈಯಲ್ಲಿ ಏನಿದೆ ಕೃಷ್ಣ ಕೇಳಬೇಕಲ್ಲ ಅಂದ್ರೆ, ಜನಾರ್ದನೋ ನೈವ ವಿರೋಧ ಬಿಚ್ಚತಿ. ಕೃಷ್ಣ ಶರಣು ಬಂದವರ ಮೇಲೆ ವಿರೋಧ ಮಾಡಕ್ಕೆ ಹೋಗೋದಿಲ್ಲ. ಅನ್ಯಥಾ ಶರಣಂ ನಾಸ್ತಿ. ರಾಮದೇವರು ಹೇಳ್ತಾರೆ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮೇ ತದ್ವ್ರತಂ ಮಮ. ಒಂದು ಸತ್ಯ ಶರಣು ಅಂದ್ರೂ ಸಾಕು ದೇವ್ರ ಕೈ ಎಂದು ಕೈ ಬಿಡೋದಿಲ್ಲವಂತೆ. ಕೃಷ್ಣ ವಿರೋಧ ಮಾಡೋದಿಲ್ಲ. ಇನ್ನೂ ದೊಡ್ಡ ಪ್ರಾಬ್ಲಮ್ ಇದೆ, ಭೀಮಸೇನ ಅಂತ ಕೇಳಿದೆ. ಭೀಮಸೇನ ಭೀಮಸೇನ ವಿಚಾರ ಬಿಟ್ಟುಬಿಡು. ವೃಕೋದರ ತದ್ವಚನೆ ಸ್ಥಿತ ಸದಾ. ಕೃಷ್ಣನ ಮಾತು ಒಂದು ಬಿಗಿದೋಯ್ತು, ಭೀಮಸೇನ ಮಾತು ಯೋಚನೆ ಇಲ್ಲ. ಎಷ್ಟು ಒಳ್ಳೆ ಮತ್ತು ಹನುಮನ ಮತವೇ ಹರಿಯ ಮತವೋ, ಹರಿಯ ಮತವೇ ಹನುಮನ ಮತವು. ಧನಂಜ ಭೀಮಸೇನ ವೃಕೋದರ ತದ್ವಚನೆ ಸ್ಥಿತ ಸದಾ. ಇದು ಮಹಾಭಾರತದ ಶ್ಲೋಕ ಆಚಾರ ಹಾಗೆ ಕೋಟ್ ಮಾಡ್ತಾರೆ ನಿರ್ಣಯದೊಳಗೆ. ಭೀಮ ದಶರಥಾಮರ ಮಾತನ್ನು ಹಾಗೆ ಕೋಟ್ ಮಾಡ್ತಾರೆ ಎಂದು ಭೀಮಸೇನ ಕೃಷ್ಣನ ಮಾತನ್ನು ಮೀರಿ ನಡೆಯೋದಿಲ್ಲ. ಇನ್ನು ಧರ್ಮರಾಜ ಯುಧಿಷ್ಠಿರ ಶಾಂತವನಃ, ಆ ಹೇಳಿ ಕೇಳಿ ಶಾಂತಿ ಪ್ರಿಯ ಸತಾ ಯಮೌ. ಇನ್ನಿಬ್ರು ಇದಾರಲ್ಲ ಯಮಳರು ಅಂದ್ರೆ ಅವಳಿ ಜೋಡಿ ನಕುಲ ಸಹದೇವರು, ಅವರಂತೂ ಅಣ್ಣ ಇದ್ದಾಗೇನೆ. ಪ್ರಾಬ್ಲಮ್ ಇರೋ ನಿನ್ನ ಹತ್ರ ಹೊರತು ಅವರತ್ರ ಪ್ರಾಬ್ಲಮ್ ಇಲ್ಲ. ನೀನು ಹೇಳು, ನಾ ಸಂಧಿ ಮಾಡಿಸಿಬಿಡ್ತೇನೆ ಅಂತ ಹೇಳಿದರೆ. ಇದು ಅವರ ಗುರುಗಳು, ಅವರು ನಂಬಿದಂತಹ ಅಪೂರ್ವವಾದ ವ್ಯಕ್ತಿಗಳು, ಅವರು ಹೇಳ್ತಾ ಇದ್ದಾರೆ. ದುರ್ಯೋಧನ ಇಷ್ಟೆಲ್ಲ ಜವಾಬ್ದಾರಿ ತಗೊಂಡ ಮೇಲೆ ಅಷ್ಟು ಮಾಡಿ ಅಂದ್ರೆ ಮುಗಿದೋಗ್ತಿತ್ತು. ಆದ್ರೆ ದುರ್ಯೋಧನ ಹೇಳ್ತಾರೆ ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಮೊದಲು ಏನೋ ಕಾರಣ ಹೇಳಿದ, ಅವ್ರು ಸಾಲ್ವ್ ಮಾಡಿದ್ರೆ ಆ ಕಾರಣ ಒಪ್ಲಿಲ್ಲ. ಇಲ್ಲ ಇಲ್ಲ, ನಾನು ಯುದ್ಧವೇ ಮಾಡಬೇಕು, ಯಾಕೆ ಇಷ್ಟೆಲ್ಲ ಹೋಗ್ಬಿಟ್ಟಿದ್ದಾರೆ ಜನಗಳೆಲ್ಲ, ಈಗ ಯುದ್ಧ ಬಿಟ್ರೆ ಹೇಗಾಗುತ್ತೆ? ನನ್ನ ತಮ್ಮನ ಫ್ಯೂಸರ್ ಹಾಕೊಂಡ ನೋಡಿದೆಯಲ್ಲ, ಫ್ಯೂಸರ್ ತುಂಬಾ ಕೊಂದ ಮಾಡಿದ್ದಕ್ಕೆ ಕೊಂದಿರೋದು ಅಷ್ಟೇ ಇದೆ. ತಾನು ಹೇಳ್ಕೋಬೇಕು ಹೇಳ್ತಾರೆ, ಯಾಕೆ ಕೊಂದು ಬಿಟ್ಟ ಅವರೆಲ್ಲ ಈ ಮಾಡಿದ್ದಾರೆ, ಬಿಡಕ್ಕೆ ಸಾಧ್ಯ ಇಲ್ಲ, ಯುದ್ಧ ಮಾಡಲೇಬೇಕು ನಾನು. ಅವ್ರು ಹೇಳ್ತಾರೆ, ನಿನ್ನ ಹಣೆಬಾರ ಆಗಿದ್ರೆ ನಾನು ನೋಡು ದುರ್ಯೋಧನ, ನಾನು ನಿನಗೆ ಹೇಳ್ತಿರೋದು ನನ್ನ ಪ್ರಾಣದ ಮೇಲಿನ ಭಯದಿಂದ ಅಲ್ಲ ಅಂತ ಹೇಳ್ತಾರೆ. ನನ್ನ ಪ್ರಾಣದ ಮೇಲೆ ಭಯದಿಂದ ಹೇಳೋದಿಲ್ಲ, ನಾನು ಚಿರಂಜೀವಿ ಅಂತ ಹೇಳ್ತಾರೆ. ನಾನು ಯುದ್ಧದಲ್ಲಿ ಸಾಯೋದೇ ಇಲ್ಲ, ನಾನೀಗ ನನ್ನ ಯೋಚನೆಯೇ ಇಲ್ಲ. ನನ್ನ ರಿಲೇಟಿವ್ ಇನ್ನೊಬ್ಬರೇ ಇರೋದು, ನಮ್ಮ ಮಾವ ಸೋದರ ಮಾವ ಕೃಪಾಚಾರ್ಯರು, ಅವರು ಚಿರಂಜೀವಿಗಳೇ, ನಾವಿಬ್ರು ಸೇಫ್, ನಮ್ಗೆ ಗಲಾಟೆ ಇರೋಲ್ಲ ನಮ್ಮ ಬಗ್ಗೆ. ಸೊ ರಿಸ್ಕ್ ಇರೋದು ನಿನ್ ಜೊತೆಗೆ, ನಿನ್ನೊಳ್ಳೇದಕ್ಕೆ ಕೆಡ್ತಿದ್ರೆ ನಮ್ಮೊಳ್ಳೇದಕ್ಕೆ ಕೆಡ್ತಾ ಇಲ್ಲ, ನಮ್ಗೆ ಒಳ್ಳೆ ಕೆಟ್ಟದಾಗ ಚಾನ್ಸ್ ಇಲ್ಲ ಅಂತ ಹೇಳ್ಬಿಟ್ರದು. ನನಗೆ ಎಷ್ಟು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾರೆ ಅದು ಇಂಪಾರ್ಟೆಂಟ್ ಇದೆ. ನನಗೋಸ್ಕರ ಹೇಳ್ತಾ ಇಲ್ಲ, ನಿನಗೋಸ್ಕರ ಹೇಳ್ತಾ ಇದ್ದಾರೆ, ನನ್ನ ಮಾತನ್ನ ಕೇಳು ಅಂತ ಹೇಳಿದರೆ ದುರ್ಯೋಧನ ಯಾರ ಮಾತನ್ನು ಕೇಳ್ತಾನೆ? ಅದಕ್ಕೆ ಹೇಳ್ತಾ ಇನ್ನೊಬ್ಬರ ಮಾತನ್ನು ಕೇಳಿದ್ರೆ ದುರ್ಯೋಧನನೇ ಅಲ್ಲ ಅವನು, ಯಾರ್ದಾರು ಒಬ್ರು ಮಾತಾಡ ಕೇಳಬೇಕಲ್ಲ. ದುಷ್ಟರು ಅಂದ್ರೆ ಹಾಗೆ, ಇವತ್ತು ಯಾರು ಮಾತು ಕೇಳ್ತಾರೆ ಯೋಚನೆ ಮಾಡಿ ಜನಗಳು, ಯಾರ ಮಾತು ಕೇಳ ಐ ಕಿಟ್ ಡೂ ಇಟ್ ಅಷ್ಟು. ನೀವು ಮಾಡಿಕೊಡೋಗಿ ನಮ್ಗೇನಂತೆ, ಯೋಚನೆ ಕೂಡ ಮಾಡೋದಿಲ್ಲ. ತಾವ್ ಏನ್ ಸ್ಥಾನ ಇದೆ, ಎಂಥವ್ರು ಮಾತಾಡ್ತಾರೆ ತಿಳುವಳಿಕೆ ಕೂಡ ಇರೋದಿಲ್ಲ, ಕಣ್ಣು ಮುಚ್ಕೊಂಡು ಹಠ ಹಿಡಿತಾರೆ. ಅದರ ಪ್ರಭಾವ ದುರ್ಯೋಧನದ ಹಠ ಅಂತ ಕರಿಬೇಕು. ಆಚಾರ್ಯ ಹೇಳ್ತಾರೆ, ಮನುಷ್ಯ ದುಷ್ಟ ಅಂತ ಕನ್ಫರ್ಮ್ ಆಗೋದು ಯಾವಾಗ ಗೊತ್ತಾ? ಗೊತ್ತಿಲ್ಲ ತಪ್ಪು ಮಾಡಿದಾಗಲ್ಲ ಅಂತ ಹೇಳ್ತಾರೆ. ಗೊತ್ತಿಲ್ಲ ತಪ್ಪು ಮಾಡೋ ದುಷ್ಟ ಅಂತ ಕರೆಯೋದಿಲ್ಲ. ದುಷ್ಟ ಅಂತ ಯಾವಾಗ ಕರೀತಾರೆ? ಯದಾತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ. ಯಾವಾಗ ಹೇಳ್ತಕ್ಕಂಥ ಜ್ಞಾನಿಗಳಿದ್ದಾರೆ, ತಿಳುವಳಿಕೆ ಕೊಡ ಜನ ಇದ್ದಾರೆ, ಆಗಲೂ ಅವರು ದುರ್ಮಾರ್ಗವನ್ನು ಬಿಡದೆ ಹೋದರೆ ಅವರು ದುಷ್ಟ ಅಂತ ಕನ್ಫರ್ಮ್ ಆಗುತ್ತೆ. ಇದ್ದಕ್ಕಿದ್ದ ಪರೀಕ್ಷೆ ಮಾಡಿ ಸೇರಾದರೆ ದಂಡ ಅಂತ ಕರೆಯೋದಿಲ್ಲ. ಮೊದಲು ತಿಂಗಳಿಗಟ್ಟೆ ಮುಂಚೆ ಅನೌನ್ಸ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಆನ್ಸರ್ ಪೇಪರು ಕ್ವಶನ್ ಪೇಪರು ಪ್ರತಿಯೊಂದು ಕೊಟ್ಟು ಪಾಠಗೆ ವ್ಯತ್ಯಾಸ ಮಾಡಿ ಸ್ಪೆಷಲ್ ಕ್ಲಾಸ್ ತಗೊಂಡು ಅಲ್ಲಿಗೂ ಫೇಲ್ ಆದ ಅಂದ್ರೆ ಈ ರಜೆಯಲ್ಲಿ ಫೇಲ್ ಅಂತ. ಬಿಟ್ಟು ಏಕಾಂತದಲ್ಲಿ ಮಾಡಿ ಇದಕ್ಕಿಂತ ಬಾರ ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿದಾರಲ್ಲ, ದೇವ್ರು ಇದಕ್ಕಿಂತ ಜಾಸ್ತಿ ಚಾನ್ಸ್ ಕೊಡ್ತಾನಂತ. ಅವರು ವಾರಗಳು ತಿಂಗಳುಗಳು ಏರಿಸಿಕೊಟ್ಟರೆ ಪರಮಾತ್ಮ ಜನ್ಮ ಜನ್ಮಗಳ ಚಾನ್ಸ್ ಕೊಡ್ತಾನಂತ, ಉದ್ಧಾರ ಆಗ್ತೀರ ಹಾಗೆ ಅಂತ ಹೇಳಿ ಆಗದೆ ಹೋದ ಕೊಂದು ಬಿಡ್ತಾನಂತೆ. ಎಷ್ಟರೇ ಹೇಳಿದ್ರು ದುರ್ಯೋಧನಿಗೆ, ಯಾರ ಮಾತು ಕೇಳಲಿಲ್ಲ. ಇಲ್ಲ, ಯುದ್ಧ ಮಾಡಲೇಬೇಕು ನಾನು. ಆಯ್ತು, ನೀನು ಹಣೆ ಭಾರತ ಯುದ್ಧ ಶುರುವಾಯ್ತಂತೆ. ಆ ಸಮಯದಲ್ಲಿ ಒಂದು ಮ್ಯಾಜಿಕ್ ತಂದ್ರೆ ಈವರೆಗೂ ಅಂತ ಪ್ರಸಂಗ ನಡೆದಿರಲಿಲ್ಲ. ಇವರೊಂದು ದ್ವಂದ್ವ ಯುದ್ಧ ನಡೀತಾ ಇದೆ, ಉಗ್ರರು ಯುದ್ಧ ಮಾಡ್ತಾ ಇಲ್ಲ ಈಗ, ಬರೀ ಕರ್ಣ ವರ್ಸಸ್ ಅರ್ಜುನ ಅಷ್ಟೇ. ಯಾರು ಯುದ್ಧ ಮಾಡ್ತಾ ನೋಡ್ತಾ ಇದ್ದು ಬಿಟ್ರಂತೆ ಎಲ್ಲರೂ ಕೂಡ. ಕರ್ಣಾರ್ಜುನರ ಯುದ್ಧವನ್ನು ನೋಡ್ತಾ ನಿಂತರೆ ಹೊರತು ಮೇಲೆ ಅವ್ರು ನೋಡ್ತಿದ್ದಾರೆ, ಕೆಳಗೆ ಇವ್ರು ನೋಡ್ತಿದ್ದಾರೆ. ಅಲ್ಲೂ ದೇವದೈತ್ಯರು ನೋಡ್ತಾರೆ, ಇಲ್ಲಿ ದೇವತೆಗಳಾದ ಪಾಂಡವರ ಸೈನಿಕರು, ದೈತ್ಯರ ದುರ್ಯೋಧನ ಸೈನಿಕರು ನೋಡ್ತಾ ಇದ್ದಾರೆ. ಈ ರೀತಿ ವಿಚಿತ್ರವಾದ ವಾತಾವರಣ ಸೇರಿ ಹೋಗಿದೆ. ನಮ್ಮ ಜನ ಅಂತಿರ್ತಾರೆ, ಏನೇ ಹೇಳ್ಕೊಂಡು ಹೋಗ್ಲಿ, ಕ್ರಿಕೆಟ್ ಮ್ಯಾಚನ್ನು ಎಷ್ಟು ಕೋಟಿ ಜನ ನೋಡ್ತಾರೆ? ಅಷ್ಟು ಜನ ನೋಡ್ತಾರೆ ಅಂದ್ರೆ ಅಲ್ಲಿ 33 ಕೋಟಿ ದೇವತೆಗಳು ಇದ್ದಾರೆ. ಆದ್ದರಿಂದ ಅದು ಡೈರೆಕ್ಟ್ ಟಿವಿಗೂ ನೋಡ್ತಾರೆ, ಡೈರೆಕ್ಟರ್ ನೋಡ್ತಿದ್ದಾರೆ. ಅಂತ ದೊಡ್ಡ ಯುದ್ಧವನ್ನು ಜಗತ್ತೇ ಕಂಡಿಲ್ಲ. ಅದು ವಿಚಿತ್ರ ಯುದ್ಧ ನಡೀತಾ ಇದೆ. ರಾಕ್ಷಸರುಗಳಂತೂ 33 ಕೋಟಿ ಇದ್ರೆ ಅದರ 4 ಫೈಟರ್ಸ್ ಮೇಲೆ ಅವರಿರ್ತಾರೆ ಇವತ್ತು. ಅದು 8 ಜನಗಳು ನೋಡ್ತಾ ಇದ್ದಾರೆ. ಕೆಳಗಂತೂ ಎಷ್ಟೋ 8 ಗಂಟೆ ಸೈನಿಕರಿದ್ದಾರೆ. ಆಗ ಕರ್ಣಾರ್ಜುನರ ಯುದ್ಧ ಅತ್ಯದ್ಭುತವಾದ ಯುದ್ಧ. ಅದು ಕರ್ಣನ ಜೀವಮಾನದ ಗುರಿ ಅರ್ಜುನನ ಮೇಲೆ ಗೆಲ್ಲಬೇಕು ಅಂತಕ್ಕಂಥ ಒಂದು ದ್ವೇಷ ಇದೆ ಅರ್ಜುನನಿಗೆ. ಇವತ್ತು ತಾನು ಸಭೆಯಲ್ಲಿ ಪ್ರತಿಜ್ಞೆ ಮಾಡಿ ನಡೆಸಬೇಕು ಅಂತಕ್ಕಂಥ ಯೋಚನೆ ಇದೆ. ಅದು ಅಸ್ತ್ರಯುದ್ಧ ಮೊದಲನೇ ದಿವಸ ಸತ್ತೇನೆ. ಕರ್ಣ ಸ್ವಲ್ಪ ಮೀರಿಸಿದ್ದ ಅಸ್ತ್ರಯುದ್ಧದ ಕಾಲಕ್ಕೆ. ಸೇರಿ ತಿಳಿಸ್ಕೊಳ್ತಕ್ಕಂಥದ್ದು ಕಾಯ್ತಾ ಇದ್ದ ಅರ್ಜುನ. ಈ ಸರಿಯಾಗಿ ಸೇರಿದೆ, ಒಳ್ಳೆ ಯುದ್ಧ ಮಾಡ್ತಿದ್ದಾರೆ. ಅಸ್ತ್ರ ಪ್ರತ್ಯಸ್ತ್ರಗಳನ್ನು ಸುರಿಮಡೆ ಮಾಡುತ್ತಿದ್ದಾರೆ. ಕರ್ಣನ ಅಧ್ಯಯನವೆಲ್ಲ ಪರಶುರಾಮನ ಹತ್ತಿರ, ಅರ್ಜುನನದೆಲ್ಲ ದ್ರೋಣರ ಹತ್ತಿರ, ಪ್ಲಸ್ ಪಾಶುಪತಾಸ್ತ್ರ ಸೇರ್ಕೊಂಡಿದೆ. ಇಲ್ಲಿ ಈ ಕರ್ಣ ಡೈರೆಕ್ಟ್ ಓದಿದ್ದೆ ಭಾರಿ ದೊಡ್ಡ ಅವಶ್ಯಕತೆ. ಯುದ್ಧ ನಡೀತಾ ಇದೆ ಅಂತೆ, ಅಸ್ತ್ರ ಪ್ರತ್ಯಸ್ತ್ರ ನಡೀತಾನೇ ಇದೆ. ಒಂದು ಕ್ಷಣ ಯಾರೇನ್ ಮಾಡ್ತಾರೋ ಅಂತ ಆತಂಕ, ಇಮ್ಮಿಡಿಯೇಟ್ಲಿ ಅದಕ್ಕೆ ಆನ್ಸರ್. ಈ ಕಡೆ ಗೊಂಪ್ರಸ್ತ ಬಂದ್ರೆ ಪ್ರತ್ಯಸ್ತ್ರ ರೆಡಿನೇ. ಆಗ್ನೇಯಾಸ್ತ್ರ, ವಾರಣಾಸ್ತ್ರ, ವಜ್ರನ್ಯಾಸ್ತ್ರ, ವಜ್ರಾಸ್ತ್ರ, ಇಂದ್ರಾಸ್ತ್ರ, ರುದ್ರಾಸ್ತ್ರ, ಬ್ರಹ್ಮಾಸ್ತ್ರವರೆಗೂ ಬಿಟ್ರಂತ. ಕೊನೆಗೆ ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಒಂದಕ್ಕೊಂದು ನೋಟ್ಲೈನ್ ಮಾಡಿ ಹಾಕ್ಬಿಟ್ರೆ ಇದು ವಿಚಿತ್ರ ಪ್ರಸಂಗ ಇತ್ತು. ಬ್ರಹ್ಮಾಸ್ತ್ರ ಬಿಟ್ಟಾಗ ಸಾಮಾನ್ಯ ಹೋದ್ರು ಅಂತ ಅರ್ಥ ಒಬ್ರು. ಇಲ್ಲಿ ಹಾಗಾಗ್ಲಿಲ್ಲ, ಇಬ್ಬರು ಬ್ರಹ್ಮಾಸ್ತ್ರ ಗೊತ್ತಿತ್ತಲ್ಲ, ಇನ್ನೊಬ್ಬರು ಬ್ರಹ್ಮಾಸ್ತ್ರ ತಾನು ಪೂರ್ತಿ ಶಾಂತ ಮಾಡಿಬಿಟ್ರೆ. ಇದು ವಿಶ್ವದ ಇತಿಹಾಸ ದೊಡ್ಡ ದಾಖಲೆ ಇದೆ. ಒಂದು ಬ್ರಹ್ಮಾಸ್ತ್ರ ವರ್ಸಸ್ ಬ್ರಹ್ಮಾಸ್ತ್ರ ಬಂದಾಗ ಎರಡೂ ಕೂಡ ಶಾಂತವಾಗಿ ಹೋದ್ರು ಯಾರಿಗೂ ತೊಂದರೆ ಆಗಲೇ ಇಲ್ಲ. ಆಗ ಒಂದು ಹಂತದವರೆಗೂ ಆ ಯುದ್ಧ ನಡೀತು. ಅರ್ಜುನ ನೋಡಿದ, ಇನ್ನ ಜೋರ ಹೊಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಕರ್ಣ ಅಷ್ಟೊತ್ತಿಗೆ ಒಂದು ಹೊಸ ಅಸ್ತ್ರವನ್ನು ತೆಗಿತಾನೆ. ಸರ್ಪಾಸ್ತ್ರ ಅಂತ ಇಟ್ಕೊಂಡಿರ್ತಾನೆ, ಅದನ್ನು ತಗೊಳ್ತಾನೆ. ಬರೀ ಸರ್ಪಾಸ್ತ್ರ ತಗೊಳ್ಳೋದಿಲ್ಲ, ಬ್ರಹ್ಮಾಸ್ತ್ರ ಯುಕ್ತಂ, ಬ್ರಹ್ಮಾಸ್ತ್ರ ಮಿಕ್ಸ್ ಮಾಡಿದ್ದಂತ ಜೊತೆಗೆ ಬ್ರಹ್ಮಾಸ್ತ್ರ ಇವತ್ತು ನಾಗಾಸ್ತ್ರ ಎರಡನ್ನು ಸೇರಿಸಿಬಿಟ್ಟು ಅರ್ಜುನನ ಮೇಲೆ ಹೊಡಿತಾ ಇದ್ದಾನೆ. ಎಷ್ಟು ಜೋರ ಹೊಡೆದ ಅಂದ್ರೆ ಅರ್ಜುನನಿಗೆ ಏನಾಗ್ತಿದೆ ಗೊತ್ತೇ ಇಲ್ಲ. ಅರ್ಜುನನಿಗೆ ಕರ್ಣ ಏನ್ ಅಸ್ತ್ರ ತಗೊಂಡ, ಏನು ಬಿಟ್ಟ, ಏನೂ ಗೊತ್ತಿಲ್ಲ. ದೇವದೇವರು ಇಂದ್ರದೇವರಂತೂ ಸಿಕ್ಕಾಬಿಟ್ಟು ಗಾಬರಿ ಆಗಿಬಿಟ್ಟದ್ದು. ಮುಗಿತು ತನ್ನ ಕಥೆ ಅನ್ಕೊಂಡ್ಬಿಟ್ಟು ಅರ್ಜುನ ಓದಾಯಿಂದ ಅಂತೇಳಿ. ಯಾಕಂದ್ರೆ ಅರ್ಜುನ ಏನು ರೆಸ್ಪಾನ್ಸೇ ಇಲ್ಲ, ಅರ್ಜುನಿಗೆ ಗೊತ್ತೇ ಆಗಿಲ್ಲ ಕರ್ಣನ ಬಾಣ ಬಂದಾಯ್ತಾಗ್ಲೇನೆ. ಆ ಕ್ಷಣದಲ್ಲಿ ಏನಾಗುತ್ತೆ ಅಂತ ಗಾಬರಿ ಆಗಿಬಿಟ್ಟಿದ್ದಾರೆ ಎಲ್ಲರೂ ಕೂಡ. ದೇವತೆಗಳು ಒಂದು ಕ್ಷಣ ಅವ್ರಿಗೆ ಏನೋ ಜಗತ್ತೇ ತಲೆಕೆಳಗಾಗುತ್ತೆ ಅನ್ನೋ ಭಾವನೆ ಬಂದು ಹೋಗ್ಬಿಟ್ಟಿದೆ. ಅರ್ಜುನನ ಗತಿ ಏನು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನೋಡಿ, ಅವ್ರು ಫಾಸ್ಟ್, ದೇವತೆಗಳು ಫಾಸ್ಟ್ ಆದ್ರಿಂದ ಟಿವಿಲಿ ಇವ್ರು ನೋಡ್ತಿರ್ತಾರೆ, ಇನ್ನೂ ಅವ್ರಿಗೆ ಗೊತ್ತಿರೋದಿಲ್ಲ. ನಮಗೆ ಫಸ್ಟ್ ಗೊತ್ತಾರೆ, ಒಂದಷ್ಟು ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಟ್ಟಿರುತ್ತೆ. ನೋಡ್ತಿರ್ತಾರೆ, ಬಂದ್ಬಿಟ್ಟಿರುತ್ತೆ. ನೋಡ್ಬೇಕಾದ್ರೆ ಅರ್ಥ ಮಾಡ್ಕೊಂಡು ಎಷ್ಟು ಫಾಸ್ಟ್ ಇದೆ ಇರುವುದು. ದೇವತೆಗಳು ನೋಡ್ತಾ ಕಡಗತಿ ಮುಗಿತು ಅಂತ ತಿಳ್ಕೊಳ್ತಾ ಇದ್ದಾರಂತೆ. ಏನು ಆನಂದವೇ ಆನಂದ. ಆಗ ಶಲ್ಯ ರಾಜ ಒಂದು ಮಾತು ಹೇಳ್ತಾನೆ ಬಾಣ ಬಿಡಬೇಕಾದ್ರೆ, ಕರ್ಣ ಕರ್ಣ ಗುರಿ ಇಟ್ಟಿದ್ದಿ, ಎಲ್ಲಿ ಗುರಿ ಇಟ್ಟಿದ್ದಿ ಅಂತ ಕೇಳ್ತಾನೆ. ಎಲ್ಲಿ ಗುರಿ ಇಟ್ಟಿದ್ದೆ ಅರ್ಜುನನಿಗೆ ಅಂದ್ರೆ, ಅಪಾಂಗ ದೇಶ ಮುದ್ದಿಶ್ಯ, ಸರಿಯಾಗಿ ಕಣ್ಣಿ ಗುರಿ ಇಟ್ಟಿದ್ದೇನೆ ಅಂತ ಹೇಳ್ತಾನೆ. ಕಣ್ಣಿ ಗುರಿ ಇಟ್ಟಿದ್ದೇನೆ, ಅಲ್ಲಿ ಹೊಡಿತೇನೆ ಅಂತ ಹೇಳ್ತಾನೆ. ಆಗ ಶಲ್ಯರಾಜ ಹೇಳ್ತಾನೆ, ಹಾಗೆ ಹೊಡಿಬೇಡ, ನೀನು ಎದೆ ಸರಿಯಾಗಿ ಎದೆ ಗುರಿ ಇಡು ಅಂತ ಹೇಳ್ತಾನೆ. ಎದೆಗೆ ಗುರಿ ಇಡು. ಆಗ ಕರ್ಣ ಹೇಳ್ತಾನೆ, ನಾನು ಒಮ್ಮೆ ಗುರಿ ಇಟ್ಟಮೇಲೆ ಮುಗಿದು ಬದಲಾಯಿಸೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಒಮ್ಮೆ ನಾನು ಗುರಿ ಇಟ್ಟಮೇಲೆ ಬದಲಾಯಿಸೋದಿಲ್ಲ, ಕರ್ಣನ ಸಿದ್ಧಾಂತ ಅದು, ನಾನು ಹೊಡೆದೇ ಹೊಡಿತೇನೆ ಬದಲಾಯಿಸೋದಿಲ್ಲ ಅಂತ ಹೇಳ್ಬಿಟ್ಟದ್ದು. ಶಲ್ಯ ಹೇಳ್ತಾನೆ, ನೋಡು ಕರ್ಣ, ನನ್ನ ಅಸ್ತ ವ್ಯರ್ಥ ಆಗಬಾರ್ದು, ಅದಕ್ಕೆ ಹೇಳ್ತಾ ಇದ್ದಾರೆ ಸರಿಯಾಗಿ ಕೆಳಗಿಡು ಅಂತ ಹೇಳ್ತಾರೆ. ಇಲ್ಲ ಅಲ್ಲಿಗೆ ಇಡ್ತೇನೆ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳಿ ಹೊಡೆದ್ಬಿಡ್ತು. ಇಷ್ಟೆಲ್ಲ ಆದ್ರೂ ಅರ್ಜುನಿಗೆ ಏನಂತ ಗೊತ್ತಾಗಿಲ್ಲ. ಅಸ್ತ್ರ ಬಂತು, ಇನ್ನೇನು ಅರ್ಜುನ ತಲೆಹಾರತೆ ಜನ ತಿಳ್ಕೊಂಡಾಗಿದೆ. ಅಷ್ಟತ್ತು ಏನಾಗಿದೆ ಗೊತ್ತಾ, ಕೃಷ್ಣ ರಥನ ಪಂಚಾಂಗುಲಂ ಭೂಮಿ ಹೊಸಿಬಿಟ್ಟಂತ ರಥನ, ಐದಂಗಲೇ ಕೆಳಗೆ ಹೋಯ್ತಂತೆ. ಆಗ ಅದು ಇಲ್ಲಿ ಬೀಳೋದು ಕಿರೀಟಕ್ಕೆ ಬಿತ್ತು, ಕಿರೀಟ ಪೀಸ್ ಪೀಸ್ ಆಗಿ ಕೆಳಗೆ ಬಿದ್ದೋಯ್ತು. ಅರ್ಜುನನ ಕಿರೀಟ ಅಂದ್ರೆ ಅತ್ಯಂತ ಕಿರೀಟ ಅಲ್ಲ, ಇಂದ್ರದೇವರು ಕಟ್ಟಿದ ಕಿರೀಟ ಇದು. ಒಂದು ಈ ಕಾಲಕೇರಿ ನಿವಾರಕ್ಕೋಸ್ಕರನ ಕೊಲ್ಲಕ್ಕೆ ಅಂತ ಅರ್ಜುನ ಹೊರಟಾಗ ತನ್ನ ಕಿರೀಟ ಕಟ್ಟಿರ್ತಾರೆ. ಅವತ್ತಿಂದ ಅರ್ಜುನ ಕಿರೀಟಿ ಕಿರೀಟಿ ಅಂತ ಹೆಸರಾಯ್ತು. ಈಗ ಕಿರೀಟ ಹೊರಟೋಯ್ತು, ತಪ್ಪಂತ ಕಿರೀಟ ಬಿದ್ದು ಅರ್ಜುನಿಗೆ ಆಗ ನೋಡ್ತಾನೆ, ನೋಡಿ ಕಿರೀಟ ಹೋಗಿ ಆಗಿದೆ ಏನಂತ ಏನು ಗೊತ್ತಿಲ್ಲ ಅರ್ಜುನನಿಗೆ. ಆಗ ಕೃಷ್ಣ ನೋಡ್ತಾನೆ, ಏನ್ ಕೃಷ್ಣ ನೋಡಿ ಏನಾಗಿದೆ ನೋಡಿ, ಈಗ ನಿನ್ನ ತಲೆ ಹಾರ್ತಿತ್ತು, ಕಣ್ಣಿಬ್ಬಿದ್ದು ಕಣ್ಣು ಇಲ್ಲಿಂದ ತಲೆ ಪೀಸ್ ಆಗ್ತಿತ್ತು, ಒತ್ತಿದೆ ಸರಿ ಹೋಯ್ತು ಅಂತ ಹೇಳ್ತಾನೆ. ಒತ್ತಿದೆ ಕೃಷ್ಣನ ಸಾರಥ್ಯಾಗ ಕಾಡಿಸ್ಕೊಂಡಿದ್ದಕ್ಕೆ ಅರ್ಜುನಿಗೆ ಎಷ್ಟೆಲ್ಲ ಬೆನಿಫಿಟ್ ಇದೆ ನೋಡಿ. ಯೋಚನೆ ಮಾಡಿ, ನೀನು ನನಗೆ ಬೇಕು ಕೃಷ್ಣ ಅಂತ ಕೇಳ್ಕೊಂಡ್ನಲ್ಲ, ಅವತ್ತಿನಿಂದ ಅರ್ಜುನ ಎಷ್ಟು ತಾಪತ್ರದಿಂದ ಪಾರಾಗ್ತಾ ಇದೆ. ಭಗದತ್ತ ಬಿಟ್ಟಿದ್ದ ವೈಷ್ಣವಾಸ್ತ್ರನ ವೈಜಯಂತಿ ಮಾಡಿ ಮಾಡ್ಕೊಂಡ್ಬಿಟ್ಟ ಕೃಷ್ಣ. ಇದನ್ನ ಬಿಟ್ರೆ ನೆಲ ಒತ್ತಿಬಿಟ್ಟು ಕಿರೀಟ ಮಾತ್ರ ಹೋಗಂಗ್ ಮಾಡ್ತಾನೆ. ಆಗ ಆಶ್ಚರ್ಯವಾಯ್ತಂತೆ, ಕೃಷ್ಣನ ಸ್ತೋತ್ರ ಮಾಡ್ತಾ ಇದ್ದಾನೆ, ಆ ಅಸ್ತ್ರ ವಾಪಸ್ ಹೋಯ್ತಂತೆ. ಮತ್ತೆ ಅಲ್ಲಿ ಮ್ಯಾಜಿಕ್ ನಡೆದಿದ್ದು ಯಾರಿಗೂ ಗೊತ್ತಿಲ್ಲ. ಒಂದು ಬ್ರಹ್ಮಾಸ್ತ್ರ, ಒಂದು ನಾಗಾಸ್ತ್ರ, ಎರಡು ಬಿಟ್ಟಿದ್ದ, ಕರ್ಣ ನೋಯಿಂಗೆ ಬಿಟ್ಟಿದ್ದ. ಅಲ್ಲೇನಾಗಿತ್ತು, ನಿಜವಾದ ಹಾವು ಸೇರ್ಕೊಂಡಿತ್ತು ಬಂದು. ಕಾಂಡವನ ದಹನದ ಕಾಲಕ್ಕೆ ಅಶ್ವಸೇನ ಅಂತ ಇತ್ತಲ್ಲ, ಆ ಹಾವನ್ನು ಸೇರ್ಕೊಂಡಿತ್ತು. ಚಿನ್ನ ಪುಚ್ಚ ಬಾಳ ಕತ್ತರಿಸಿ ಹೋಗಿತ್ತು, ಅದಕ್ಕೆ ಅದು ಬಂದು ಇದು ಸೇರ್ಕೊಂಡಿತ್ತು. ಅದು ಹೋಗಿತ್ತಂತ ಜೊತೆಗೆ ಮೂರು ಕರ್ಣನಿಗೆ ಅದಿರೋದು ಗೊತ್ತಿದ್ದಿಲ್ಲ. ಆ ಅಸ್ತ್ರಗಳು ಹೋಗುತ್ತೆ, ಅದು ವಾಪಸ್ ಬಂತಂತೆ. ಇಷ್ಟೊತ್ತಿಗೆ ಶಲ್ಯ ಗಲಾಟೆ ಮಾಡ್ತಿರ್ತಾನೆ, ನೋಡು ಕರ್ಣ ಹೇಳಿಲ್ಲ ನಾನೀಗ, ನೀನು ಅಲ್ಲಿ ಗುರಿ ಇಡಬಾರ ಸ್ವಲ್ಪ ಕೆಳಗಿಡು ಅಂತ ಹೇಳಿಲ್ಲ. ಅಲ್ಲಿ ಇಟ್ಟಿದ್ರೆ ಐದಂದ್ರೆ ಒತ್ತಿದ್ರೆ ಏನಾಗ್ತಿದ್ದಿಲ್ಲ, ತಲೆ ಹಾಗೆ ಹೋಗ್ತಿತ್ತು ಸುಖವಾಗಿ. ಇಲ್ಲಿ ಗುರಿ ಇಟ್ಟಿದ್ರೆ ಒತ್ತಿದ್ರೆ ತಲೆಗಾರ ಇಟ್ಟು ಬಿಡ್ತಿತ್ತು, ಇಲ್ಲಿ ಇಟ್ಟಿದ್ದು ಬೇರೆ ಹೋಯ್ತು ನೋಡಿದ್ಯಾ, ನನ್ನ ಮಾತು ಕೇಳಲಿಲ್ಲ ಅಂತ ಹೇಳ್ತಾನೆ. ಶಲ್ಯರಾಜ ತಾನು ಬಾಳ್ದ ಗೈಡ್ ಮಾಡಿದೆ ಅಂತ ಆತನ ವಿಚಾರ. ಕೃಷ್ಣನ ಬಂದು ಏನು ಲೆಕ್ಕ ಇವೆಲ್ಲ ಕೂಡ, ಐದಾದ್ರೂ ಕಡೆ ಇರೋ ಭಕ್ತರುಗಳು ಜಾಸ್ತಿ ಓದ್ತಿದ್ದೆ ಅಷ್ಟೇ. ಯಾರೇ ಆದ್ರೂ ಸರಿ ಇರುವಂದು, ಮಿನಿಮಮ್ ಕೆಪಾಸಿಟಿ ಇದ್ದವರು ಸರಿ ಇರುವಂದು. ಕೃಷ್ಣನ ಬಂದು ಏನಾಗ್ತಾ ಇದೆ ಅಂದ್ರೆ, ಶಲ್ಯರಾಜನು ತಪ್ಪು ಮಾಡ್ತಾ ಇದ್ದಾನೆ, ಈಗ ನನ್ನ ಮಾತು ಕೇಳಿದ್ರು ಏನೋ ಆಗ್ತಿತ್ತು ಅಂತೆ. ಆದ್ರೆ ಕೃಷ್ಣ ಎಂಥವನು ಗೊತ್ತಾ, ಎಷ್ಟು ಬೇಕಾದ್ರೂ ಓದ್ತಿದ್ದ, ಎಷ್ಟು ಬೇಕೋ ಅಷ್ಟೇ. ನಾವು ಹಾಗೇನೆ, ದೇವ್ರು ನಮ್ಗೆ ಅದು ಕೊಡಬೇಕು ಅಂತ ನಮ್ಗೆ ಎಷ್ಟು ಬೇಕೋ ಅಷ್ಟು, ದೇವ್ರಿಗೆ ಗೊತ್ತು ನಮಗಲ್ಲ. ನಮ್ಗೆ ಎಷ್ಟು ಕೊಡ್ಬೇಕು ಅಂತ ದೇವರಿಗೆ ಗೊತ್ತಾದ್ರಿಂದ ಏನೇನೋ ಇಮ್ಯಾಜಿನ್ ಮಾಡ್ಕೊಳಕ್ ಹೋಗ್ಬಾರ್ದು. ಇಟ್ಟಂಗೆ ಇರುವೇನೋ ಹರಿಯೇ ಎನ್ನ ಸರಿ ಇದು ಅರ್ಥ ಮಾಡ್ಕೊಂಡ್ರೆ ಇವತ್ತು ಡಾಕ್ಟರ್ ಹತ್ರ ಹೋಗಿ ಡಾಕ್ಟ್ರೇ ಗೊತ್ತಿಲ್ಲ ಹೇಳಿ ಅಂತ ಕೇಳ್ತೇವೆ. ನೀನು ಭವರೋಗ ವೈದ್ಯರ ಹತ್ರ ಹೋಗಿಬಿಟ್ಟು ದೇವರೇ ನೀನು ಇಷ್ಟ ಬಂದಾಗ ಮಾಡು ಅಂತ ಕೇಳಿದ್ ಇನ್ನೇನ್ ಕೇಳಬೇಕು ನಾವು. ಇನ್ನು ಅರ್ಥ ಮಾಡ್ಕೊಂಡ್ರೆ ನಡೀತಿರೋದು ಯುದ್ಧ ಅರ್ಥವಾಗೋದು ಶಾಸ್ತ್ರ. ಆದ್ದರಿಂದ ನಿಜವಾದ ಅರ್ಥದಲ್ಲಿ ಮಹಾಭಾರತದ ಯುದ್ಧಗಳು ಅಂದ್ರೆ ಆ ಶಾಸ್ತ್ರಾಧ್ಯಯನದ ಒಂದು ಅಪೂರ್ವವಾದ ನಾವೀನ್ಯವನ್ನ ಅನುಭವವನ್ನು ಕೊಡ್ತಕ್ಕಂಥ ಗ್ರಂಥಗಳೆಲ್ಲ ಕೂಡ. ಅಷ್ಟೊತ್ತಿಗೆ ಹಾ ವಾಪಸ್ ಬಂತದು ಕರ್ಣನ ಹತ್ರ ಬಂತು. ಕರ್ಣ ಈ ಶಲ್ಯನ ಮಾತು ಕೇಳಬೇಕಾಗಿತ್ತು ನೀನು. ನೀನ್ ನೋಡಿದೆ ಅಲ್ಲಿ ಇಟ್ಟುಬಿಟ್ಟೆ, ಸರಿಯಾಗಿ ಎದೆ ಇಟ್ಟಿದ್ರೆ ತಲೆ ಕತ್ತರಿಸ್ಬಿಡ್ತಿದ್ದೆ ನಾನು. ಹೋಗ್ಲಿ ಬಿಡು, ನನ್ನನ್ನು ಇನ್ನೊಮ್ಮೆ ಬಿಡು ಅಂತ ಕೇಳಿ. ಇನ್ನೊಮ್ಮೆ ಬಿಡು, ನಾನು ಹೋಗ್ತೇನೆ ಸತ್ಯ ಅಂತ ಹೇಳಿದ್ದಾನೆ. ಆಗ ಕರ್ಣ ಕೇಳ್ತಾನೆ, ನೀನ್ ಯಾರು ಅಂತ ಕೇಳ್ತಾನೆ. ಓ ನಾನು ಅಶ್ವಸೇನ ಅಂತ ನನ್ನ ಹೆಸರು. ನನ್ನ ತಾಯಿರ ಅರ್ಜುನ ಕೊಂದಾಕಿಬಿಟ್ಟ ಕಾಂಡವನ ದಹನದ ಕಾಲಕ್ಕೆ. ಅವತ್ತಿನಿಂದ ನಾನು ಸೇರ್ತಿರಿಸಿಕೊಳ್ಳ ಕಾಯ್ತಾ ಇದ್ದೆ, ನಿನ್ನ ಬತ್ತರಿಕೆಯಲ್ಲಿ ಸೇರ್ಕೊಂಡಿದ್ದೆ. ಇವತ್ತು ನಾನು ಅದರ ಕೆಲಸ ಮಾಡಲಿಕ್ಕೆ ಹೊರಟೆ, ನೀನು ತಪ್ಪು ಮಾಡಿಬಿಟ್ಟೆ, ಅದಕ್ಕೆ ಇನ್ನೊಂದು ಅಸ್ತ್ರ ಸೇರಿಸ್ತಾರೆ, ನಾನು ಬಿಟ್ಟುಬಿಡು, ಈ ಸತ್ತ ಅರ್ಜುನ ತಲೆ ಕತ್ತರಿಸ್ಬಿಡ್ತೇನೆ ಅಂತ ಹೇಳಿದ್ದಾನೆ. ಆಗ ಕರ್ಣ ಹೇಳ್ತಾನೆ, ಏನು ನಿನ್ನ ಸಹಾಯ ತಗೊಂಡು ನಾನು ಅರ್ಜುನ ಕೊಲ್ಲಬೇಕಾ? ಇಲ್ಲಿ ತಮಾಷೆ ಏನು ಗೊತ್ತೇನು, ಇಲ್ಲಿ ಏನು ಮಾಡಿದ ಕರ್ಣ ಅಂತ ಪ್ರಶ್ನೆ. ಈ ಕುಮಾರದಾಸ ಪಂಪ ಏನ್ ಮಾಡಿಬಿಟ್ಟಿದ್ದಾರೆ, ಕುಂತಿ ಎರಡವರ ಕೇಳಿದ್ಲಂತೆ, ಅರ್ಜುನ ಬಿಟ್ಟು ಬೇರೆಯವನು ಕೊಲ್ಲಬೇಡ, ತೊಟ್ಟು ಬಾಣ ತೊಡಬೇಡ ಅಂತ ಹೇಳಿಬಿಟ್ಟು. ತೊಟ್ಟು ಬಾಣ ತೊಡಬೇಡ, ಕಣ ನೆನಪಾಯ್ತದ, ಕುಂತಿ ಮಾತು ಕೊಟ್ಬಿಟ್ಟಿದ್ದೇನೆ, ಅದಕ್ಕೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟಂತೆ ಕರ್ಣ. ಇದು ಈ ಕರ್ಣ, ಈ ಕನ್ನಡ ಭಾರತಗಳ ಕರ್ಣ ಮಾತಾಡೋ ರೀತಿ ಇದು. ಇವ್ರು ಮಹಾಭಾರತ ಕರ್ಣ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲೂ ಕೂಡ ಕರ್ಣ ಇನ್ನೊಂದ್ಸಲ ಅಸ್ತ್ರ ಬಿಡ್ಲಿಲ್ಲ, ಕಾರಣ ಬೇರೆ. ಅಲ್ಲೂ ಬಿಡ್ಲಿಲ್ಲ, ಅಲ್ಲಿ ಕಾರಣ ಬೇರೆ. ಅಲ್ಲಿ ಕರ್ಣ ಹೇಳ್ತಾನೆ, ಅಯ್ಯೋ ತಾಯಿ ಮಾತು ಕೊಟ್ಬಿಟ್ಟೆ, ಎಂತ ಕೆಲಸ ಆಯ್ತು ಅಂತ ಕರ್ಣ ಅನ್ನೋದಿಲ್ಲ. ನೋಡು ನಾಗ, ನಾನು ಅರ್ಜುನನ ಕೊಲ್ಲಬೇಕು ಇಷ್ಟಪಟ್ಟವನು ಹೌದು, ಆದರೆ ನನ್ನ ಶಕ್ತಿಯಿಂದ ಕೊಲ್ಲಕ್ಕೆ ಇಷ್ಟಪಡ್ತೇನೆ ಹೊರತು ನಿನ್ನಂಥವರ ಸಹಾಯ ತಗೊಂಡ್ಕೊಳ್ಳಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾನೆ. ಕರ್ಣ ಒಳ್ಳೆ ವೀರನಾಗಿ ಮಾತಾಡ್ತಾನೆ. ಅಲ್ಲಿ ಆದ್ರೆ ಎತ್ತ ಮಾತು ಕೊಟ್ಬಿಟ್ಟೆ ಅಂತ ಹೇಳಿ ನಮಗೆ ತಾಯಿ ಅಂದ್ರೆ ಮಾತು ಕೊಡಬಾರ್ದು ಅಂತ ಆಗ್ಬಿಡುತ್ತೆ ಅಷ್ಟೇ. ಅಲ್ಲಿ ಕರ್ಣನ ಪ್ರಕಾರ ತಾಯಿ ಮಾತು ಕೇಳಲೇಬಾರದು. ಮಾತೃ ದೇವೋಭವ ಪಿತೃ ದೇವೋಭವ ಅಲ್ವೇ ಅಲ್ಲ. ಇಲ್ಲಿ ಕರ್ಣ ಹೇಗೆ ಅಲ್ಲಿ ಕರ್ಣ ಹೇಗಿದ್ದಾನೆ. ನಾನು ಮಹಾವೀರ, ನಿನ್ನಂಥವರ ಸಹಾಯ ತಗೊಂಡು ನಾನೇ ಗೆಲ್ಲಬೇಕು ಅರ್ಜುನನನ್ನ. ನೋಡು, ನೀನಿರೋದು ಗೊತ್ತಿದ್ದಿದ್ರೆ ಮೊದಲೇ ನಿನ್ನ ಓಡಿಸಿ ಆಗಲಿ ಬಿಡ್ತಿದ್ದೆ ಅಂತ ಹೇಳ್ತಾನೆ. ಈಗ ನಾನಿರೋ ನನಗೆ ಗೊತ್ತಿರಲಿಲ್ಲ ಅಷ್ಟೇನೆ, ಇದು ಗೊತ್ತಿದ್ದಿದ್ರೆ ನಿನ್ನ ಓಡಿಸಿ ಬಿಡ್ತಿದ್ದೆ. ಆಮೇಲೆ ಸಹಾಯ ತೊಗೊಳ್ತಿರ್ಲಿಲ್ಲ ನಾನೀಗ, ಈಗಂತೂ ತಗೊಳ್ಳೋದಿಲ್ಲ. ಹೋಗು ನೋಡು ಕರ್ಣ, ನನ್ನ ಮಾತು ಕೇಳು, ನಾನು ಗೆದ್ದು ಬಿಡ್ತೇನೆ. ಸಾಧ್ಯ ಇಲ್ಲ, ಹೋಗಯ್ಯ. ನಾನು ಸೋತೃ ಚಿಂತೆ ಇಲ್ಲ, ಶತ್ರು ಚಿಂತೆ ಇಲ್ಲ. ನಿನ್ನಂಥವ್ರ ಸಹವಾಸ ತಗೊಂಡು ಗೆಲ್ಲೋದಕ್ಕಿಂತ ಸ್ವಂತ ಹೋರಾಡಿ ಕಾಪಿ ಹೊಡೆದು ಪಾಸಾಗೋದಕ್ಕಿಂತ ಸರಿಯಾಗಿ ಬರೋದು ಫೇಲ್ ಆಗೋದು ಗೌರವ. ಫೇಲ್ ಅಂತಾರೆ, ಅದೇನು ತಪ್ಪಲ್ಲ. ಫೇಲ್ ಆದ್ರೆ ಡಿಪಾರ್ಟ್ ಮಾಡೋದಿಲ್ಲ, ಕಾಪಿ ಹೊಡೆದ್ರೆ ಡಿಪಾರ್ಟ್ ಮಾಡ್ತಾರೆ. ಫೇಲ್ ಆದ್ರೆ ದಡ್ಡ ಆಗ್ತಾನೆ, ಕಾಪಿ ಹೊಡೆದ್ರೆ ದುಷ್ಟ ಆಗ್ತಾನೆ. ದಡ್ಡ ಬೇರೆ ದುಷ್ಟ ಬೇರೆ. ದಡ್ಡನಿಗೆ ಅನುಕಂಪ ಇದೆ, ದುಷ್ಟನಿಗೆ ದ್ವೇಷ ಬರೋದು. ಅರ್ಥ ಮಾಡ್ಕೋಬೇಕು ಅದನ್ನ, ಎಷ್ಟು ವ್ಯತ್ಯಾಸ ಇದೆ. ನಾನು ಈ ರೀತಿ ಯುದ್ಧ ಮಾಡಕ್ಕೆ ಇಷ್ಟಪಡೋದಿಲ್ಲ, ಸೋತೃ ಸರಿಯೇ ಶತ್ರು ಸರಿಯೇ, ನೀನು ಹೋಗು ಅಂತ ಹೇಳಿದಾಗ ಅದು ವಾಪಸ್ ತಾನೇ ಹೊಡಿತೇನೆ ಅಂತ ಹೋಯ್ತಂತ ವಾಪಸ್. ಈ ಕೆಲಸ ಬದಲೇ ಮಾಡಬಹುದಾಗಿತ್ತಲ್ಲ ಅಂದ್ರೆ ಆ ಶಕ್ತಿ ಅದಕ್ಕಿಲ್ಲ. ಇನ್ನೊಬ್ಬರ ಮೂಲಕ ನುಗ್ಗೋದರ ಪದ್ಧತಿ, ಅದಕ್ಕೆ ಸ್ವಂತ ಶಕ್ತಿ ಇರಲಿಲ್ಲ. ಅದು ಕರ್ಣಗಳು ಸೇರ್ಕೊಂಡಿತ್ತು. ಕರ್ಣ ಯಾವಾಗ ಆಗೋದಿಲ್ಲ ಅಂತ ಹೇಳಿಬಿಟ್ಟ, ನಿರ್ವಾಹ ಇಲ್ಲ ತಾನೇ ಹೋಯ್ತಂತ, ತಾನೇ ಹೋಯ್ತು. ಈ ಕಥೆ ಏನ್ ಮಾಡ್ತಾರೆ ಗೊತ್ತಾ, ಬೇರೆಯವರು ಈ ಸಪ್ತ ಯೋಚನೆ ಮಾಡಿತು, ಓ ಚಾನ್ಸ್ ಮಿಸ್ ಆಯ್ತು ಅಂತೇಳಿ ಅಲ್ಲಿಂದ ಹೋಗಿ ಬೊಬ್ರು ಅನ್ನ ಭತ್ತರಿಗೆ ಸೇರ್ಕೊಂಡ್ಬಿಡ್ತು. ಅಲ್ಲಿ ಹೋಗಿ ಭತ್ತ ಕೇಳ್ಬಿಡು, ಅದು ಜಮೀನಿ ಭಾರತಕ್ಕೆ ಲಿಂಕ್ ಕೊಟ್ಬಿಡ್ತಾರೆ ಅವರು ಹೋಗಿಬಿಟ್ಟು. ನಿಜವಾಗ್ಲೂ ಅದು ತಪ್ಪು ನಡೆದ ಹಾಗೆ ನಡೆದಿಲ್ಲ, ಸೀದ ಅದೇ ಹೋಯ್ತಂತೆ. ಆ ಅರ್ಜುನ ಕೇಳ್ತಾನೆ, ಕೃಷ್ಣ ಏನು ಹಾವು ಬರ್ತಿದೆಯಲ್ಲ ಅಂತ ಕೇಳ್ತಾನೆ. ಈ ಕಣ್ಣಿಗೆ ಹಾವು ಕಾಣುತ್ತೆ ಯಾವುದು ಅಂತ ಅರ್ಜುನ ಗೊತ್ತಿಲ್ಲ. ಕೃಷ್ಣ ಹೇಳ್ತಾನೆ, ಹೇಳ್ತಾನೆ ಕೇಳು ಅಂತ ಹೇಳ್ತಾನೆ. ಅದು ಅರ್ಜುನ ಇಂದ್ರಾವತಾರ, ಅವನಿಗಿರೋ ಹಾವಿನ ಪರಿಚಯ ಇಲ್ಲ ಆತನಿಗೆ. ಆಗ ಹೇಳ್ತಾನೆ ಕೃಷ್ಣ, ನಿನಗೆ ಗೊತ್ತಿಲ್ಲ ಅರ್ಜುನ, ಆ ಕಾಂಡವರ ದಹನದ ಕಾಲಕ್ಕೆ ಒಂದು ಹಾವು ತಪ್ಪಿಸ್ಕೊಂಡ್ತು, ಅದ್ರ ತಲೆ ಕತ್ತರಿಸ್ತಿ, ಅದರ ಒಳಗೆ ಅದರ ಮರಿ ಕೂತಿತ್ತು, ಅದೇ ಅಶ್ವಸೇನ. ನಿನ್ನ ಕೊಲ್ಲ ಕೃಷ್ಣ ಎಷ್ಟು ಸರ್ವಜ್ಞ ಲೆಕ್ಕ ಹಾಕಬೇಕು. ನಾನು ನೋಡಿ ಹೇಳ್ತೀನಿ ಬಿಡು ಆಮೇಲೆ ಅಂತ ಹೇಳಿಲ್ಲ, ಲೆಕ್ಕ ಹಾಕಿ ಒಂದೆರಡು ಮೂರು ಕೊಡಲಿಲ್ಲ ಕೃಷ್ಣ. ಕಷ್ಟ ಹೇಳ್ತಾನೆ, ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಇಡೀ ಜಗತ್ತನ್ನೇ ನಾನು ಬಲ್ಲೆ ಅರ್ಜುನ, ನನ್ನನ್ನು ಮಾತ್ರ ಎಲ್ಲರೂ ಸೇರಿ ತಿಳ್ಕೊಂಡಿಲ್ಲ ಅಂತ ಹೇಳ್ತಾನೆ. ಭಗವದ್ಗೀತೆ ಮಾತಿಗೆ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಒಂದು ದರ್ಶನ ಇದು. ಒಂದು ನೋಡು ಅರ್ಜುನ, ಅದ್ ಹಿಂದಿನ ಕಥೆ ಹೀಗಿದೆ, ಈಗ ಯೋಚನೆ ಮಾಡಬೇಡ, ಕಥೆ ಮುಗಿಸ್ಬಿಡು ಅಂತ ಹೇಳ್ತಾನೆ. ಆಗ ಅರ್ಜುನ ತಗೊಂಡು ತುಂ ತುಂಬ ಮಾಡಿ ಹಾಕಿಬಿಡ್ತಾನೆ, ಕಥೆ ಮುಗಿತದ, ಮುಂದೆಲ್ಲೂ ಹೋಗೋದಿಲ್ಲ, ಪೀಸ್ ಪೀಸ್ ಆಗಿರ್ತದೆ. ಆ ಕಡೆಯಿಂದ ಕರ್ಣ ಎಲ್ಲ ವೇಸ್ಟ್ ಆಗ್ತದೆ, ಎಲ್ಲ ಇದಾಗ್ತಾ, ಏನು ಮಾಡಲಿ ಅಂತ ಕಾಯ್ತಾ ಇರ್ತಾನೆ ಅಷ್ಟೊತ್ತಿಗೆನೆ. ಆಗ ನಿರ್ವಾಹ ಇಲ್ದೇನೆ ಇನ್ನೂ ಯುದ್ಧ ಮುಂದುವರಿಸಲಿಕ್ಕೆ ಅಂತ ಹೋಗ್ತಾ ಹೋಗ್ತಾ ಇದ್ದಾನೆ. ಆತನ ರಥದ ಗಾಲಿ ಸಿಕ್ಕಾಕೊಂಡ್ಬಿಡ್ತಾನೆ, ಒಂದು ಗಾಲಿ ಅಲ್ಲಿ ಸಿಕ್ಕಾಕೊಳ್ಳಕ್ಕೆ ಬೆಂಗಳೂರು ರೋಡ್ನಲ್ಲೇ ಸಿಕ್ಕಾಕೊತಾವ ಪಾಪ. ಅದೇನು ಆಶ್ಚರ್ಯ ಅಲ್ಲ, ಆ ಯುದ್ಧರಂಗ ನಡೆದೋಗಿದೆ. 17 ದಿವಸದ ಯುದ್ಧ, ರಕ್ತದ ಕೆಸರಲ್ಲಿರೋದೆಲ್ಲ ಕೂಡ, ಭೂಮಿಯೆಲ್ಲ ಸಡಿಲಾಗಿ ಹೋಗ್ಬಿಟ್ಟಿದೆ. ಅಷ್ಟು ರಕ್ತ ಹರಿದು 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 ಅಷ್ಟು ಸಡಿಲಾಗಿ ಹೋಗ್ಬಿಟ್ಟಿದೆ. ಒಂದು ಗಾಲಿ ಸಿಕ್ಕಾಕೊಂಡಂತೆ. ಆ ಸಮಯಕ್ಕೆ ಇದು ಹೊರಗಿನ ಕಾರಣ ಇತ್ತು. ಒಳಗಿನ ಕಾರಣ ಹೇಳ್ತಾರೆ, ಅದು ಆ ಹೊರಗಿರ ಕಾರಣ ಬೇರೆ, ಹೊರಗಿರ ಕಾರಣನೇ ಬೇರೆ. ಕರ್ಣನಿಗೊಂದು ಶಾಪ ಇತ್ತು ಅಂತ ಹೇಳ್ತಾರೆ. ಕರ್ಣನಿಗೆ ಶಾಪ ಇತ್ತು. ಅವನಿನ್ನೂ ಕೂಡ ಬಹಳ ಚಿಕ್ಕವನಾಗಿದ್ದಾಗಲೇ ಗುರುಕುಲ ವಾಸ ಮಾಡ್ತಾ ಇದ್ದ. ಆ ಸಮಯದಲ್ಲಿ ಅವನು ಶಬ್ದ ಬೇರೆ ವಿದ್ಯೆ ಅಭ್ಯಾಸ ಮಾಡಬೇಕು ಅಂತ ಓಡಾಡ್ತಾ ಇದ್ದ. ಒಂದು ಮಧ್ಯರಾತ್ರಿಯ ಸಮಯ, ಮಳೆ ಬೇರೆ ಬರ್ತಿತ್ತು. ಆ ಸಮಯದಲ್ಲಿ ಒಂದು ಧ್ವನಿ ಕೇಳಿಸ್ತು. ಆ ಧ್ವನಿ ಏನಂತ ತಿಳ್ಕೊಂಡ, ಯಾವ್ದು ಆನೆ ಶಬ್ದ ಮಾಡ್ತಿದೆ ಅಂತ ತಿಳ್ಕೊಂಡ. ಶಬ್ದ ಮಾಡಿ ಬಾಣ ಹೊಡೆದು ಬಿಟ್ಟ. ಅದು ಆನೆ ಆಗಿರಲಿಲ್ಲ, ಒಂದು ಎತ್ತಾಗಿತ್ತು, ಒಂದು ಚಿಕ್ಕ ಹೇಳ್ತಾರಲ್ಲ ಹೋರಿ ಅಂತೀವಲ್ಲ, ಹೋರಿ ಆಗಿತ್ತು. ಅದಕ್ಕೆ ಹೋಗಿ ಬಾಣ ಬಿತ್ತಂತೆ. ಹೋಗಿ ನೋಡ್ತಾರೆ ಸತ್ತೋಗ್ಬಿಟ್ಟಿದೆ. ನೋಡ್ತಾರೆ ಅದು ಮುನಿಗಳಿಗೆ ಸೇರಿತ್ತು. ಕರ್ಣ ಹೋಗಿ ಮುನಿಗಳಿಗೆ ಒಪ್ಪಿಸ್ತಾನೆ, ಸ್ವಾಮಿ ಹೀಗಾಯ್ತು ಅಂತ ಕೇಳಿದ್ರೆ ಸಿಟ್ಟು ಬಂತಂತ ಅವರಿಗೆ. ಹಲೋ ಪಾಪಿಷ್ಟ, ನನ್ನ ಹೋರಿಯನ್ನು ಕೊಂದು ಹಾಕಿಬಿಟ್ಟಿದೆಯಲ್ಲ, ನೋಡು ಅದು ಹಸುವಾಗಿದ್ರೆ ನೀನ್ ಈಗಲೇ ಸಾಯಲೆ ಕೇಳ್ತಾ ಇದ್ದೆ. ಅದು ಹೋರಿ ಆಗಿದ್ದರಿಂದ ನಿನ್ನ ಕೆಟ್ಟದಾಗೇ ಆಗುತ್ತೆ, ಬಿಟ್ಟಿದ್ದಲ್ಲ ತಪ್ಪು, ಅನಿಷ್ಟವಾಗಿ ಆಗುತ್ತೆ. ನಿನ್ನ ಕೊನೆಯ ಯುದ್ಧದೊಳಗೆ ರಥದ ಗಾಳಿಯನ್ನ ಭೂಮಿ ನುಂಗಲಿ ಅಂತ ಶಾಪ ಕೊಟ್ಬಿಟ್ರು. ಕೊನೆಯ ಯುದ್ಧದಲ್ಲಿ ರಥದ ಗಾಳಿಯನ್ನ ಭೂಮಿ ನುಂಗಲಿ ಅಂತ ಶಾಪ ಕೊಟ್ಟ ತಕ್ಷಣ ಕರ್ಣ ಎಷ್ಟೋ ಕೇಳ್ಕೊತಾನೆ, ಹಾಗೆ ಮಾಡ್ತೇನೆ, ಈಗ ಮಾಡ್ತೇನೆ, ಎಷ್ಟು ಗೋವನ್ನು ಬೇಕಾದ್ರೆ ದಾನ ಮಾಡ್ತೇನೆ, ಕೇಳ್ತಾನೆ. ನನಗೆ ಅದು ಯಾವುದೂ ಬೇಕಿಲ್ಲ, ಗೋವಿನ ಒಂದು ಗೋವಿನ ಹೊಡೆಯೋದು ಅಂತ ಕೇಳಿದರೆ ಅದಕ್ಕೆ ದೊಡ್ಡ ಪಾಪ ಇಲ್ಲ, ಅದು ಕ್ಷಮೆ ತೋರಿಸಿ ನಾನು ಪಾಪಿಯಾಗಿ ಬಿಡ್ತೇನೆ, ಅನುಭವಿಸಲೇಬೇಕು ನೀನು ಅಂತ ಹೇಳಿದ್ರಂತೆ. ನೋಡಿ, ಒಂದು ಗೋವಿಗೆ ಮಾಡಿದ ಅನ್ಯಾಯ ಅಂತ್ಯಕಾಲಕ್ಕೆ ಅಲ್ಲಿ ಮಾಡ್ತಾ ಇತ್ತು. ಕಾಲಿಯ ರಥದ ಚಕ್ರ ಸಿಕ್ಕಾಕೊಳ್ಳ ಮಾಡ್ತಾ ಇತ್ತು. ಒಂದು ಗೋವಿ ಮಾಡಿದ ಅನ್ಯಾಯ, ಎಷ್ಟು ಜನ ಗೋವುಗಳನ್ನು ಕೊಲ್ತಾರೆ ಗೊತ್ತೇನು. ಹೇಳಿದ್ರೆ ಬೆಂಗಳೂರು ಒಂದರಲ್ಲಿ ದಿವಸಕ್ಕೆ 3,000 ಗೋವುಗಳನ್ನು ಕೊಂದು ಹಾಕ್ತಾ ಇರೋದು, ಒಂದರಲ್ಲಿ ಒಂದು ದಿವಸಕ್ಕೆ. ಅದೇನು ಮುದಿ ಗೋವುಗಳನ್ನಲ್ಲ, ಒಂದು ಕರು ಹಾಕಿದ ಗಟ್ಟಿಮುಟ್ಟಾದ ಗೋವುಗಳನ್ನು ಮಾಂಸದ ಆಸೆ ತಿಂದು ಹಾಕ್ತಾರೆ. ಕೆಲವರು ಹೇಳಿದ್ರು, ಹೋದವರು ನಿಮಗೆ ಅದು ನಂಬಲಕ್ಕೆ ಸಾಧ್ಯ ಇಲ್ಲ, ಯಾವುದೋ ಒಂದು ಮೀಟಿಂಗ್ ಅಂತೆ. ಈ ಮೀಟಿಂಗ್ ಅಂದ್ರೆ ಈಟಿಂಗೆ, ಸುಳ್ಳೆ ಬ್ರಾಹ್ಮಣರು ಬೈತಾರೆ, ಪಾಪ ಭೋಜನ ಮಾಡ್ತಾರೆ, ಭೋಜನ ಮಾಡ್ತಾರೆ. ಇವ್ರದ್ದೇನು ಪಾಪ, 10 ರೂಪಾಯಿ ಎಲೆ, 30 ರೂಪಾಯಿ ಎಲೆ ಅಷ್ಟೇ. ಇವರೇ ಮಠಗಳಲ್ಲೂ ಪಾಪ 30 ಮೇಲೆ ಇನ್ನೂ ಏರಿಸಿಲ್ಲ, 30-35 ಅಷ್ಟೇ. ಅವ್ರು ಹಾಗಲ್ಲ, ಕೂಡೋದು 23 ಜನಕ್ಕೆ 1,00,000 ರೂಪಾಯಿ ಬಿಲ್ ಮಾಡ್ತಾರೆ ಗೊತ್ತೇನು, ಅವ್ರು 3-4 ಜನಕ್ಕೆ 1,00,000 ರೂಪಾಯಿ ಬಿಲ್ ಮಾಡ್ತಾರೆ. ಒಂದು ಕಡೆಗೆ ನಿಮ್ಗೆ ನಂಬಿದ್ರೆ ಆಶ್ಚರ್ಯವಾಗ್ತಾ ಇದೆ, ಕೂತಿದ್ದಾರೆ ಒಂದು 23 ಜನ ಕೂತಿದ್ದಾರೆ, ಅವರಿಗೆ ಇದು ಕೊಡ್ಬೇಕಲ್ಲ, ರಿಫ್ರೆಶ್ಮೆಂಟ್ ಕೊಡ್ಬೇಕಲ್ಲ, ಮೇಲಿಂದ ಇಳಿಸಿದ್ರಂತೆ. ಏನು ಗೊತ್ತೇನೋ, ಅದು ಹೋರಿ ಹಾಗೆ ಆಲೂಗಡ್ಡೆ ಬೇಯಿಸ್ತೇ ಬೇಯಿಸಿದಾರಂತೆ, ಲೆಕ್ಕ ಹಾಕಿ ನೋಡೋಣ, ಜೀವಂತ ಹಾಗೆ ಬೇಯಿಸಿ ಮುಂದೆ ಚಾಕು ಚೂರಿ ತಿನ್ನಿ ಅಂತ ಹೇಳ್ಬಿಟ್ರು. ಇದನ್ನು ಕಣ್ಣಾರೆ ನೋಡಿದವರು ಬಾರಿ ದೊಡ್ಡ ವ್ಯಕ್ತಿಗಳವರು. ಆಶ್ಚರ್ಯ ಆಯ್ತು ನನಗೆ, ಮೀಟಿಂಗ್ ಹೋಗಿದ್ದಾರೆ ಪಾಪ ಇವರು, ಏನು ಮಾಡಾಗಿಲ್ಲ, ಹೋಗಿ ಅನಾಮತ್ ಹಾಗೆ ಬೇಯಿಸಿಬಿಟ್ಟು ಮುಂದೆ ಇಟ್ಟು ತಿನ್ಕೊಡಿ ಅಂತ ಕೊಟ್ರೆ ಯಾವ ಪಾಪಿಗಳಿರ್ಬೇಕು ಲೆಕ್ಕ ಹಾಕಿ, ಮುಂದೆ ಜಗತ್ತು ಯಾವ ರೀತಿ ಉಳಿಬೇಕು. ಕರ್ಣನ ಕಥೆ ಕೇಳಿದವರಿಗೆ ಗೋವುಗಳನ್ನ ಕಂಡ್ರೆ ಇಲ್ಲ ನಮಸ್ಕಾರ ಮಾಡಬೇಕು, ಅವಕ್ಕೆ ಹುಲ್ಲು ನೀರು ಕೊಡಬೇಕೆ ಹೊರತು ಹೊಡೆಯೋದು ಹೊಡೆಯೋದು ಮಾಡಿದ್ರೆ ಮನುಷ್ಯ ಹಾಳಾಗಿ ಹೋಗ್ತಾನೆ. ಕರ್ಣನ ಸೂರ್ಯಾವತಾರ ಕರ್ಣ ಈ ಮಧ್ಯೆ, ಅವನಿಗೆ ಬಿಡಿದಾನೆ ಉಳಿದವರು ಪಾಂಡೇನಿದು. ಆ ಕ್ಷಣಕ್ಕೆ ಆ ಶಾಪ ಬಂದಿತ್ತು, ಆ ಶಾಪಕ್ಕೆ ತಕ್ಕಂತೆ ಸಿಕ್ಕಾಕೊಂಡ್ಬಿಡ್ತಾನೆ. ಅದಕ್ಕೆ ಹೇಳ್ತಾರೆ, ಹೊರಗಿನ ಕಾರಣನೂ ಇರುತ್ತೆ, ಅದು ಸೈನ್ಸ್, ಅದು ಹೊರಗಿನ ಕಾರಣ ಇರುತ್ತೆ, ಅದು ಫಿಲಾಸಫಿ. ನಾವು ಮಾಡ್ತಕ್ಕಂತ ಪ್ರತಿಯೊಂದಕ್ಕೂ ಎರಡೆರಡು ಕಾರಣ ಇರುತ್ತೆ. ನಾವು ಒಂದು ಕಾರಣ ಮಾತ್ರ ಟ್ರೀಟ್ಮೆಂಟ್ ತಗೋತೇವೆ, ಇನ್ನೊಂದು ಕಾರಣ ಮರೆತು ಬಿಡ್ತೇವೆ. ಎರಡು ಕಾರಣ ಸೇರಿದಾಗ ಮಾತ್ರ ಅದು ಪರಿಪೂರ್ಣವಾದ ರೆಮಿಡಿ ಆಗುತ್ತೆ ಹೊರತು ಬೇರೆಯಲ್ಲ. ಇವತ್ತು ವೈದ್ಯಶಾಸ್ತ್ರ ಒಂದು ಭಾಗ ಮಾತ್ರ ಹೇಳುತ್ತೆ, ಆದ್ರೆ ತತ್ವಶಾಸ್ತ್ರ ಹೊರಗಿನ ಭಾಗ ಹೇಳುತ್ತೆ. ಎರಡು ಬ್ಯಾಲೆನ್ಸ್ ಆದಾಗ ಪರ್ಫೆಕ್ಟ್ ರೆಮಿಡಿ ಆಗುತ್ತೆ. ಕರ್ಣನಿಗೆ ಆಗ್ಲಿಲ್ಲ, ಸಿಕ್ಕಾಕೊಂಡಿದೆ, ಕಷ್ಟ ಕರ್ಣ ಕೆಳಗಿಡಿತಾನೆ. ಅರ್ಜುನ ನನ್ನ ಮಾತನ್ನ ಕೇಳು, ನೋಡಿ ನನ್ನ ಸ್ಥಿತಿ ನೋಡಿ ಹೇಗಿದ್ದೇನೆ, ಈಗ ರಥದ ಗಾಡಿ ಸಿಕ್ಕಾಕೊಂಡ್ಬಿಟ್ಟಿದೆ, ನಾನು ಎತ್ತಬೇಕಾಗಿದೆ, ಅದನ್ನ ಸ್ವಲ್ಪ ಅವಕಾಶ ಕೊಡು ನನಗೆ, ಎತ್ತಿ ಬತ್ತೆ ರಥ ಏರ್ತೇನೆ ಅವಾಗ ಹೊಡಿಬಹುದು ಅಂತ ಹೇಳಿದ್ರೆ. ಆಗ ಅರ್ಜುನ ಅಂತೂ ನಿಶ್ಚಿಂತೆ, ನೋಡು ಕೃಷ್ಣ ಹೇಳಿದ ಮಾಡ್ತಾನೆ ಅಷ್ಟೇ, ನಾನ್ ಮಾತಲ್ಲ, ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ, ಕೃಷ್ಣ ಏನ್ ಮಾಡ್ಲಿ ಅಂತ ಕೇಳ್ತಾನೆ ಅರ್ಜುನ. ನಾನ್ ಮಾತಾಡ್ತೇನೆ, ಸುಮ್ಮನೆ ಇರು ಅಂತ ಹೇಳ್ತಾನೆ ಕರ್ಣ. ನಿನ್ ಏನ್ ಬೇಕು, ನಿನಗೊಂದು ಅವಕಾಶ ಕೊಡಬೇಕು, ರಥದ ಗಾಲಿ ಸಿಕ್ಕಾಕೊಂಡಿದೆ, ಕೆಳಗಿಳಿದಿದ್ದಿ, ಪಾಪ ದುಃಖದಲ್ಲಿದ್ದಿ, ಅದಕ್ಕೆ ಹೌದಲ್ಲ, ಈ ಬುದ್ಧಿ ತಿರುಗಿ ಅಭಿಮನ್ಯು ಕೊಲ್ಬೇಕಾದ್ರೆ ಏನಾಗಿತ್ತು ಅಂತ ಕೇಳ್ತಾರೆ. ಅದ್ ಹಿಂದೂ ಮುಂದೆ ಹೊರಹಾಕಿ ಬಿಟ್ರಲ್ಲ ಅವ್ರು ಹುಡುಗನನ್ನ, ಈಗ ನಾನೇನು ಬರಬಾರ್ದಾಗಿತ್ತ, ಈಗ ಇದು ಧರ್ಮ ಅಲ್ಲ ಅರ್ಜುನ, ಅವಕಾಶ ಕೊಡು ಅಂತ ಕೇಳ್ತೀಯಲ್ಲ. ಒಬ್ಬ ಹುಡುಗ ಅಷ್ಟೋಳಿಗಟ್ಟಲೆ ಜನಗಳ ಮಧ್ಯೆ ಒಬ್ಬರು ಬಂದಾಗ ಎಲ್ಲರೂ ಸೇರಿ ಒಬ್ಬನು ಚಕ್ರ, ಒಬ್ಬರು ಕೈ, ಒಬ್ಬರು ಇದನ್ನ, ಅವನ ರಥವನ್ನ, ಕುದುರೆಯನ್ನ, ಧ್ವಜವನ್ನ, ಅವನ ಧನುಸ್ಸನ್ನ, ಬಾಣಗಳನ್ನ, ಕವಚವನ್ನ, ಕಿರೀಟವನ್ನ ಹರಿಸಿಬಿಟ್ರಲ್ಲ, ಈ ಧರ್ಮಬುದ್ಧಿ ಎಲ್ಲಿ ಹೋಗಿತ್ತಾಗ? ಇದೇನಾ ನಿನ್ ಧರ್ಮಬುದ್ಧಿ? ಇದಕ್ಕೆಲ್ಲ ಅವಕಾಶ ಕೊಡಬೇಕ ನಿಮಗೆ? ದೂತದ ಕಾಲಕ್ಕೆ ಏನ್ ಮಾಡಿದ್ದಿ ಗೊತ್ತಲ್ಲ ನೀನೀಗ, ವಿನಾಕಾರಣ ದ್ರೌಪದಿಯನ್ನು ಅಪಹಾಸ್ಯ ಮಾಡಿದ್ದಿ, ದುರ್ಯೋಧನೆಗೋಸ್ಕರ ಆಡಬಾರದ ಮಾತುಗಳನ್ನ ಆಡಿದ್ದಿ, ಎಲ್ಲಿ ಹೋಗಿತ್ತು ಧರ್ಮ ನಿನಗಾಗ? ದ್ರೌಪದಿ ಏಕಾಂಗಿಯಾಗಿದ್ದಾಳೆ ಅಂತ ತಿಳ್ಕೊಂಡ್ಬಿಟ್ಟು ಬಾಯಿ ಬಂದ ಮಾತಾಡಿದೆಯಲ್ಲ, ನಾನು ಒಂಟಿ ಅಂತ ನೀನು ಮಾತಾಡ್ತೀಯಲ್ಲ, ನೀನು ಎಚ್ಚರ ಇದೆ, ನೀನು ಏಕಾದ ಅರ್ಹತೆ ಇದೆ ಅಂತ ಕೇಳ್ತಾರೆ. ಕೇಳೋ ಹಕ್ಕು ನಿನಗೇನಿದೆ ಈಗ? ಯಾವ ಹಕ್ಕು ಇಲ್ಲ ಕರ್ಣ, ತಿಳಿದ್ರೆ ಯುದ್ಧ ಮಾಡು, ಇಲ್ಲದ್ರೆ ತಪ್ಪಿಗಿರು, ಅರ್ಜುನ ಹೊಡಿಯೋದನ್ನ ಅಂತ ಹೇಳಿದ್ರೆ ಅದನ್ನು ಹೊಡಿ ಬಿಡಬೇಡ. ಕೆಲ ಏನ್ ತಿಳ್ಕೊಂಡ್ಬಿಟ್ರು ಜನಗಳು, ಅರ್ಜುನ ಕೃಷ್ಣ ಸೇರಿ ಮೋಸದಿಂದ ಕರ್ಣನ ಕೊಂದು ಬಿಟ್ರು. ಕರಡ ಮೋಸ್ತಿಂದ ಅವ್ರನ್ನ ನೋಡ್ಕೊಳ್ಳೋಕೆ ನೆರವಾಗ ಅದನ್ನು ಬಿಟ್ಟು ಬಿಡ್ತಾರೆ, ಇದನ್ನು ಮಾತ್ರ ಹೈಲೈಟ್ ಮಾಡ್ತಾರೆ. ಅದು ಭಗವಂತ ಹೇಳಿದ್ರು, ನೀವು ತಪ್ಪು ಮಾಡಿದವರು ಮೊದಲು, ನೀವೀಗ ನಿಮ್ಗೆ ಕೇಳೋ ಹಕ್ಕು ಇಲ್ಲ ಈಗ. ಆದ್ದರಿಂದ ದುರ್ಯೋಧನ ಮೊದಲಾದ ನೀವೆಲ್ಲ ತಪ್ಪಿತಸ್ತಾರೆ, ಆದ್ದರಿಂದ ನೀನೀಗ ಅಂತ್ಯಕಾಲ ಬಂದಿದೆ ಅರ್ಜುನ, ನೀನು ಹೊಡಿ ಅಂತ ಹೇಳಿದ್ದಂತೆ. ಅರ್ಜುನ ತಕ್ಷಣ ಅಂಜಲಿಕಾಸ್ತ್ರ ಅಂತ ಅಸ್ತ್ರವನ್ನು ಇಟ್ಟಂತೆ. ಅದು ಸಾಕ್ಷಾತ್ ಪಾಶುಪತಾಸ್ತ್ರ ಕೊಡಬೇಕಾದ್ರೆ ರುದ್ರದೇವರು ಕೊಟ್ಟಂತ ಅಸ್ತ್ರ, ಅದನ್ನು ಸೇರಿಸಿ ಸತ್ಯ ಧರ್ಮಗಳ ತಪಸ್ಸನ್ನಾದರೂ ಇಟ್ಟುಬಿಟ್ಟು ಕರ್ಣನ ತಲೆಹಾರಲಿ ಅಂತ ಬಾಣ ಗುರಿ ಇಡ್ತಾ ಇದ್ದಾನೆ. ಕರ್ಣ ನೋಡ್ತಾ ಇದ್ದಾನೆ, ಎತ್ತಾ ಇದ್ದಾನೆ ಅದನ್ನ. ಆ ಅರ್ಜುನನ ಬಾಣ ಬರ್ತಾ ಇದೆ, ಕಲ್ಲ ಕೈಯಲ್ಲಿ ಬಿಲ್ಲು ಬಾಣ ಇಲ್ಲ ಕರ್ಣನ ಕೈಯಲ್ಲಿ, ಈಗ ಎತ್ತಾ ಇದ್ದಾನೆ ಬಾಣ ಹೊಡಿತಾ ಇದ್ದಾನೆ. ಅದು ಬಂತಂತೆ ಅರ್ಜುನ ಬಿಟ್ಟ ಬಾಣ. ಈ ಕಡೆ ಶಲ್ಯರಾಜ ನಮ್ಮ ಜನ ಇದ್ದಾರಲ್ಲ, ಒಂದು ಪ್ರಶ್ನೆ ಕೇಳ್ತಾರೆ, ಶಲ್ಯರಾಜ ಯಾಕೆ ಎತ್ತಲಿಲ್ಲ ಅಂತ ಪ್ರಶ್ನೆ. ಕರ್ಣ ಯಾಕೆ ಎತ್ತಬೇಕಾಗಿತ್ತು ಅದನ್ನ? ಶಲ್ಯ ಎತ್ತಿದ್ರೆ ಆಗೋಗ್ತಿತ್ತು, ಉತ್ತರ ಕೊಂಡಕ್ ಬರಲಿಲ್ಲ. ಅದು ಶಲ್ಯ ಇದ್ರೆ ಎತ್ತಬೇಕಾಗುತ್ತೆ ಅಂತೇಳಿ ಹರಡ ಓಡೋಗ್ಬಿಟ್ಟಿದ್ದಾಳೆ ಅಂತ ಹೇಳಿಬಿಟ್ಟು ಶಲ್ಯ ಯಾಕೆ ಹೋಗ್ಬಿಟ್ಟ ಕತೆ ಸೇರಿಸಿದ್ರು. ಶಲ್ಯ ಹೇಳಿದ್ನಲ್ಲ ನನ್ನ ಮಾತನ್ನ ಕೇಳು ಅಂತ ಹೇಳಿ ಕೇಳಲಿಲ್ಲ. ಆ ಹಾವು ಬಂದು ಕೇಳ್ತಲ್ಲ, ಶಲ್ಯ ಹೇಳಿದಂತೆ ಮತ್ತೆ, ಕರ್ಣ ಒಳ್ಳೆ ಚಾನ್ಸ್ ಸಿಕ್ಕಿದೆ, ಧರ್ಮಗಿರ್ಮ ಮೂಳೆಗಿಟ್ಟುಬಿಡು ಸಾಕು, ಮೊದಲು ನೀನು ಹೆಲ್ಪ್ ತಗೋ, ಬಿಟ್ಟುಬಿಡು ಇನ್ನೊಂದು ಅಂತ ಹೇಳಿದನಂತೆ. ಆಗ ಕರ್ಣ ಕೇಳಲಿಲ್ಲವಂತೆ, ಶಲ್ಯ ಸಿಟ್ಟು ಬಂತಂತೆ, ಬಿಟ್ಟು ಹೋಗ್ಬಿಟ್ಟಂತದ. ಇದು ಕುಮಾರ ವ್ಯಾಸ ಬರೀತಾನೆ ಮಾತನ್ನು, ಜನಕ್ಕೆ ಅಭ್ಯಾಸ ಹೋಗ್ಬಿಟ್ಟಿದೆ ಅದೆಲ್ಲ ಕೂಡ. ಅಂದ್ರೆ ತಪ್ಪು ಕಥೆಯೇ ಒಂದು ನಿಜವಾದ ಕಥೆಗೆ ಜಾಸ್ತಿ ಅಭ್ಯಾಸ ಆಗಿರುತ್ತೆ. ಹುಡುಗರು ಗೈಡುವುದೇ ಅಭ್ಯಾಸ, ಟೆಕ್ಸ್ಟ್ ಓದೋದಿಲ್ಲ ಅವರು, ಗೈಡುವುದೇ ಅಭ್ಯಾಸ ಮಾಡೋ ಹುಡುಗರು ಹೇಗಿರ್ತಾರೆ, ತಮ್ಮ ಜನಕ್ಕೆ ಹಾಗಾಗಿಬಿಟ್ಟಿದೆ. ಟೆಕ್ಸ್ಟಲ್ಲಿ ಏನಿದೆ ಗೊತ್ತೇ ಇಲ್ಲ, ನಿಜವಾಗ ಹಾಗಾಗೋದಿಲ್ಲ, ಶಲ್ಯ ಬಿಟ್ಟು ಹೋಗಿಲ್ಲ, ಶಲ್ಯ ಅಲ್ಲೇ ಇರ್ತಾನೆ. ಅವ್ರಕ್ಕೆ ಅಡ್ಜಸ್ಟ್ ಮಾಡಿದ್ರು, ಅವ್ರಿಗೆ ಉತ್ತರ ಕೊಡೋಕೆ ಬರಲಿ ಅಡ್ಜಸ್ಟ್ ಮಾಡಿಬಿಟ್ರು ಅವರು. ನಮ್ಮ ಪ್ರಶ್ನೆ ಹಾಗಿದ್ರೆ ಶಲ್ಯ ಯಾಕೆ ಎತ್ತಲಿಲ್ಲ? ಇದು ಒಳ್ಳೆ ಹಾಕಿ ಕೇಳಿ, ಯಾಕೆ ಪ್ರಶ್ನೆ ಹಾಕೊಂಡು ನೀವೇ ಉತ್ತರ ಕೊಡ್ಕೊಳಕ್ ಹೋಗ್ಬಾರ್ದು. ಯಾಕೆ ಎತ್ತಲಿಲ್ಲ ಅಂತ ಹೇಳ್ತಾರೆ, ಅದು ಶಲ್ಯರಾಜರ ಕರ್ತವ್ಯ ಅಲ್ಲ, ಆತ ಸಾರಥಿ. ಆತ ಸಾರಥಿ ಕುದುರೆಗಳನ್ನು ಓಡಿಸ್ತಾ ಇದ್ದಾನೆ. ಇದು ಚಾಲೆಂಜ್ ಯಾರಿಗೆ? ರಥಿಗೆ. ರಥಿಯಾದವನು ಎತ್ತಬೇಕು ಅದನ್ನ, ಅವನು ಮುಂದೆ ಓಡಿಸಬೇಕು. ಕಾಮನ್ ಸೆನ್ಸ್ ಅದು. ಇವತ್ತು ಕೂಡ ಎತ್ತಿನ ಗಾಡಿಯಲ್ಲಿ ಹೋಗೋದಿಗೆ ಗೊತ್ತಿರ್ತದೆ, ಈ ಮಳೆಗಡೆ ಬಂದಾಗ ಆ ಸಿಕ್ಕಾಕೊಳ್ಳೋದು ಗ್ಯಾರಂಟಿ ಅದು. ಅದು ಸಮಯ ಶಾನುಭೋಗರು ಅಂತವ್ರು ಕೂತಿರ್ತಾರೆ ಅದರ ಮೇಲೆ, ಅವ್ರೇನು ಅವರೇ ಹೇಳುತ್ತ ದಬ್ಬಬೇಕು ಅದನ್ನ. ಯಾಕೆ ಗೊತ್ತಿವ್ ದಬ್ತಾರೆ, ಅವ್ರು ಓಡಿಸ್ತಾನೆ, ಅವಾಗ ಮುಂದೆ ಹೋಗುತ್ತದೆ. ಬರೀ ದಬ್ಬರು ಬಾತ ಅಲ್ಲೇ ಕೊಡುತ್ತೆ, ಎತ್ತೋದು ಬಾತ ಕೊಡೋದಾಗುತ್ತದೆ. ಆ ಫೋರ್ಸ್ ಬರಬೇಕು ಅದಕ್ಕೆ. ಇವತ್ತು ಎಂತ ಆಫೀಸರ್ ಒಳಗೆ ಡ್ರೈವ್ ಕೂತಿದ್ರು ಕೂಡ ಡ್ರೈವರ್ ಸಾಮಾನ್ಯ ಇರ್ತಾನೆ, ಏಸ್ ಆಫೀಸರ್ ಇರ್ಬೋದು, ಪಾಪ ಕಾರ್ ಸಿಕ್ಕಾಕೊಂಡ್ಬಿಡುತ್ತೆ, ಸಾರ್ ಇಲ್ಲ ದಬ್ಬರಿ ಅಂತಾನೆ. ಇಲ್ಲೋರ್ ನಾ ಅಲ್ಲಿ ಉಳ್ಳೆ ಕೊಡೋಣ ಸಾಯಂಕಾಲದವರಿಗೆ ಅಷ್ಟೇನೆ. ಅದು ಇಬ್ಬರು ದಬ್ಬ ಅವನಿಗೆ ದಬ್ಬದೆ ಮುಂದಕ್ಕೆ ಹೋಗಿ ಅಲ್ಲೇ ಕೂತಿರುತ್ತದೆ, ದಬ್ಬದಾಗ ಜೋರ ಸ್ಟಾರ್ಟ್ ಮಾಡಿದ್ರೆ ಮುಂದಕ್ಕೆ ಹೋಗುತ್ತಾ. ಅಂದ್ರೆ ಶಲ್ಯರಾಜ ಇದ್ದಾನೆ, ಕುದುರೆ ಓಡಿಸ್ತಾ ಇದ್ದಾನೆ, ಎತ್ತಬೇಕು ಮುಂದೆ ಹೋಗುತ್ತಾ. ಈ ಕಾಮನ್ ಸೆನ್ಸ್ ಇಲ್ಲಿ ಏನ್ ಮಾಡಿದ್ರೆ ಅವರು ಕತೆ ಕಟ್ಟಿಬಿಟ್ರು ಅಷ್ಟೇ. ನಿಜವಾಗ್ಲೂ ಕೂಡ ಶಲ್ಯರಾಜ ಅಲ್ಲೇ ಇದ್ದ, ಅದು ಓಡಿಸ್ತಾ ಇದ್ದಾನೆ ಪಾಪ ರಥವನ್ನ, ಅದು ಕೆಳಗಿಡಬೇಕಾದ ಪ್ರಸಂಗ ಬರಲಿಲ್ಲ. ಕರ್ಣನಿ ಮಾತ್ರ ಚಾಲೆಂಜ್ ಆಯ್ತು, ಅದ್ ಎತ್ತಕ್ಕೆ ಅಂತ ಹೊರಟ. ಆಗ ಕೃಷ್ಣ ಹೊಡಿತಾನೆ ಹೊಡಿ ಅಂತ ಹೇಳಿ, ಅರ್ಜುನ ಬಾಣ ಬಂತಂತೆ, ತಲೆಯ ಕರ್ಣನ ತಲೆಯ ಕತ್ತರಿಸಿದಂತೆ. ಆಕ ಜೋರ ಮೇಲೆ ಕಾಡ್ತಂತದು ಅಂತ, ಯಾಕೆ ಕಟ್ಟಾದಾಗ ಮೇಲೆ ಕಾಡ್ತಂತ ಉಂಡಾಗ, ಯಾಕೆ ಜೋರ ಎತ್ತಬೇಕು ಅಂತ ಫೋರ್ಸ್ ಹಾಕಿದ್ದಾನೆ. ಆ ಫೋರ್ಸ್ಗೋಸ್ಕರವಾಗಿ ತಲೆ ಮೇಲೆ ಕಾಡ್ತಂತೆ. ಹೇಳ್ತಾರೆ, ಅಪರಾಹ್ನೇ ಅಪರಾಹ್ನಸ್ಯ ಸೂತಪುತ್ರಸ್ಯ ಮಾರೀಷ ಚಿನ್ನ ಮಂಜಲಿಕೆ ನಾಜೌ ಸೋತ್ಸೇದ ಮಪತ ಚಿರ. ಅರ್ಜುನ ಬಿಟ್ಟಂತಹ ಬಾಣ ಕರ್ಣನ ಸೇನಾಪತಿ ಎರಡನೇ ದಿವಸ ಸಾಯಂಕಾಲದ ಹೊತ್ತಿಗೆ ವೃದ್ಧಾತ್ವದಲ್ಲಿದ್ದ ಅವನ ತಲೆಯನ್ನ ಅರ್ಜುನ ಅಂಜಲಿಕಾಸ್ತ್ರ ಕತ್ತರಿಸಿತು. ಅವನ ತಲೆ ಮೇಲು ಕಾಡಿ ದಪ್ಪ ಅಂತ ಬಿತ್ತು ಅಂತ ಹೇಳಿದ್ದಾರೆ. ಅವನ ದೇಹ ತೇಜಸ್ಸು ಮೇಲೆ ಕಾಡಿತಂತೆ, ಮೇಲೆ ಕಾಡಿ ಸೀದಾ ಸೂರ್ಯಮಂಡಲ ಕಾರಿ ಹೋಗ್ಬಿಡ್ತಾನೆ. ಸೂರ್ಯನ ಅವತಾರ ತಾನೆ ಅವನು, ಸೂರ್ಯಮಂಡಲವನ್ನು ಸೇರಿತಂತೆ. ಇನ್ನೂ ಸಾಯಂಕಾಲ ಪೂರ್ತಿ ಆಗಿಲ್ಲ, ಅವತ್ತು ಸೂರ್ಯ ಬೇಗ ಬೇಗ ಕಾಣಿಸ್ತಂತೆ. ಅವತ್ತಿನ ದಿವಸ ಸೂರ್ಯದ ತೇಜಸ್ಸು ಒಂದು ಮೇಲೆ ಹೋಯ್ತಲ್ಲ, ಸ್ವಲ್ಪ ಎರಡು ಸೂರ್ಯ ಇದ್ದಾಗ ಒಂದು ಸೂರ್ಯ ಹೋದಾಗ ಆಯ್ತಾಗ ವೋಲ್ಟೇಜ್ ಕಡಿಮೆ ಆದಾಗ ಬೆರಲಾಗುತ್ತಲ್ಲ ಆ ಥರ. ಆ ಕ್ಷಣಕ್ಕೆ ನೋಡ್ತಿದ್ರೆ ಅರ್ಜುನ ಜಯಕಾರ ಮಾಡ್ತಾ ಇದ್ದಾರೆ, ಕರ್ಣನ ಪತನವಾಗಿ ಹೋಯಿತು. ಎಂಥ ಕರ್ಣ, ಎಂಥ ಮಹಾವೀರ, ಸೂರ್ಯನ ಅವತಾರ, ಪರಶುರಾಮದೇವರ ಶಿಷ್ಯ, ಎಷ್ಟು ವಿಜಯ ಧನುಸ್ಸು, ವಿಜಯ ರಥ ಎಷ್ಟಿದೆ ಅವನಿಗೆ. ಅಷ್ಟೆಲ್ಲ ಇದ್ರು ಕೂಡ ಕರಿವಾಯುಗಳ ವಿರುದ್ಧ ನಿಂತಿದ್ರಿಂದ ಎಲ್ಲ ಹಾಳಾಗೋಯ್ತು ಅಂತ ಹೇಳಿದ್ದ. ಆದ್ರಿಂದ ನಾವು ಏನೇ ಇರಬಹುದು, ಇವತ್ತು ನಮ್ಮ ಜನ ದೇವರನ್ನು ಬಿಟ್ಟು ಮುಂದೆ ಬರಲು ಟ್ರೈ ಮಾಡ್ತಾರೆ. ನಮ್ಮ ಹುಡುಗ ಅಲ್ಲಿದ್ದಾನೆ ಇಲ್ಲಿದ್ದಾನೆ, ದೇವ ಸಂಧಾನ ಮಾಡ, ಎಲ್ಲಿದ್ದ ಏನಂತ ಈ ಮಧ್ಯೆ ಅವನು, ದೇವರು ಗೊತ್ತಿಲ್ಲ ಸಂಧಾನ ಗೊತ್ತಿಲ್ಲ. ಎಷ್ಟು ಕೋಟ್ಯಂತರ ಸಂಪಾದನೆ ಮಾಡಿದ್ರೆ ಪ್ರಯೋಜನ ಇಲ್ಲ, ಅವು ಯಾವುದು ಹಿಂದೆ ಬರೋದಿಲ್ಲ. ಮನಃಶಾಂತಿ ಒಳಗಿನಿಂದ ಬರಬೇಕು, ಹೊರಗಿನಿಂದ ಬರೋದಿಲ್ಲ. ಜನಕ್ಕೆ ಅರ್ಥವಾಗಿಲ್ಲ, ಚಿನ್ನದ ಗಟ್ಟಿ ತಿನ್ನಕ್ಕಾಗೋದಿಲ್ಲ, ಅನ್ನ ತಿಂತಾನೆ ಚಿನ್ನ ತಿನ್ನಕ್ಕಾಗೋದಿಲ್ಲ. ದೇಹಕ್ಕೆ ಬೇಕಾದ ಅನ್ನ ಹೊರತು ಚಿನ್ನ ಅಲ್ಲ, ಚಿನ್ನ ಅಲಂಕಾರಕ್ಕೆ ಮಾಡಕ್ಕೆ ಬರುತ್ತೋ ಆಹಾರಕ್ಕಾಗೋದಿಲ್ಲ. ದೇಹಕ್ಕೆ ಅನ್ನ, ತಲೆಗೆ ಜ್ಞಾನ, ಇವತ್ತು ಎರಡು ಬಿಟ್ಟು ಏನು ತಗೊಂಡ್ರು ಏನು ಬೆಲೆ ಇಲ್ಲ ಅದಕ್ಕೆ. ಇದು ಜನ ಅರ್ಥ ಮಾಡ್ಕೋಬೇಕು. ಕರ್ಣನ ಕತೆ ಕೇಳಿದವರಿಗೆ ನಿಜವಾಗ್ಲೂ ಜೀವನದ ಇತಿಮಿತಿಗಳು ಸ್ಪಷ್ಟ ತಿಳಿಬೇಕದೆ. ಅಂಥವ್ರು ಇಂಥವ್ರು ಅಂತ ಎಷ್ಟು ಹೇಳ್ಕೊಂಡ್ರು ಪ್ರಯೋಜನ ಇಲ್ಲ. ಅಥವಾ ಒಳ್ಳೆ ಕಾರಣವನ್ನು ಕೊಡ್ತಾರೆ ಆಚಾರ್ಯರು. ಕರ್ಣ ರಥದಲ್ಲೇ ಇದ್ದಾಗ ಕೊಡಬಹುದಾಗಿತ್ತು, ಹಂಗೆ ಯಾಕೆ ಹೀಗೆ ಮಾಡಬೇಕಾಗಿತ್ತು, ಬೈಯೋರಿಗೆ ಯಾಕೆ ಚಾನ್ಸ್ ಕೊಡಬೇಕು, ರಥಲಿದ್ದ ಹೊಡೆದ್ಬಿಟ್ಟಿದ್ರೆ ಏನಾಗ್ತಿತ್ತು ಅಂತ ಪ್ರಶ್ನೆ ಇತ್ತು. ರಥಲಿದ್ದಕ್ಕೆ ಯಾಕೆ ಹೊಡಿಬಾರದು, ಯಾರಿಗೂ ಉತ್ತರ ಗೊತ್ತಿಲ್ಲ. ಆಚಾರ್ಯ ಹೇಳುತ್ತಾರೆ, ದಡ್ಡರಿದ್ದೀರಿ, ಸ್ವಲ್ಪ ಯೋಚನೆ ಮಾಡಿ, ಪರಿಶುರಾಜ ರಥ ಕೊಟ್ಟಿದ್ದಾರೆ, ರಥಕ್ಕೆ ವಿಜಯ ಅಂತ ಹೆಸರು, ಅದರಲ್ಲಿ ಕೂತಿರೋವರೆಗೂ ಕರ್ಣನಿಗೆ ಸಾವಿಲ್ಲ ಅಂತಿತ್ತು, ಅದರಲ್ಲಿದ್ರೆ ಕರ್ಣ ಸಾಯ್ತಿದ್ದಿಲ್ಲ, ಅದಕ್ಕೆ ಕೆಳಗೆ ತಲೆ ಹರಿಸಿದ್ದಾರೆ. ಇದು ಅರ್ಥ ಮಾಡ್ಕೊಂಡು ಬಿಟ್ರೆ ಇದೆಲ್ಲ ಯಾರಿಗೂ ಬದ್ಧಾಚಾರ್ಯ ಹೊರತು ಯಾರೂ ಇದನ್ನ ಅರ್ಥ ಮಾಡ್ಕೊಂಡಿಲ್ಲ. ಸೇನೋ ಕಥೆಗಳು ಸುಮ್ಮನೆ ಕಣ್ಣು ಕಟ್ಟಲೆ ಹೇಳ್ತಾ ಹೋಗ್ತಿದ್ರು ಅಷ್ಟೇನೆ. ಪರಶುರಾಮರು ಕೊಟ್ಟಂತ ಅಮೋಘವಾದ ರಥ, ಅದರಲ್ಲಿ ಕೂತವರು ಸತ್ತ ಅಂದ್ರೆ ಪರಶುರಾಮದ ರಥಕ್ಕೆ ಅಪಕೀರ್ತಿ ಬರೋದು, ಅದಾಗಬಾರದು. ಆ ರಥದಲ್ಲಿ ಕೂತಿದ್ರೆ ಯೋಚನೆ ಇಲ್ಲ, ಕೆಳಗಿಳಿದ ಸತ್ತ ಅಂತ ಆಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಆಧ್ಯಾತ್ಮಿಕವಾದ ಅರ್ಥ ಇತ್ತು ಅದನ್ನು ನಿಜವಾದ ಅರ್ಥವನ್ನು ತಿಳ್ಕೊಂಡು ಕರ್ಣ ಪರ್ವದಲ್ಲಿ ಎಷ್ಟೆಷ್ಟು ಘಟ್ಟಗಳನ್ನು ಆಚಾರ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಕರ್ಣನ ಅವಸಾನ ಮುಗೀತು. ಕೆಲವು ಕಥೆ ಕಟ್ಟಿ ಕರ್ಣ ಆಗಲೂ ಸಾಯಲಿಲ್ಲವಂತೆ. ಆಗ ಕರ್ಣನ ಹೃದಯದಲ್ಲಿ ಅಮೃತ ಕಲಶ ಹೊಂದಿತ್ತಂತೆ. ಕೃಷ್ಣ ಬ್ರಾಹ್ಮಣನಾಗಿ ಬಂದನಂತೆ, ದಾನ ಕೊಡು ಅಂತ ಕೇಳಿದನಂತೆ, ಕವಚ ಕೊಂಡ್ರೆ ಕೊಡು ಅಂತ ಕೇಳಿದನಂತೆ, ಕೊಟ್ಟನಂತೆ. ಆ ಕೃಷ್ಣಾರ್ಪ ಅನ್ನಬೇಕು ನೀನು ಅಂದಂತೆ, ನೀರು ಅಲ್ಲೇ ರಕ್ತ ಅಲ್ಲೇ ನೀರೇ ಸಿಗುತ್ತಾಗ, ನೀರಿಲ್ಲ ಅಂದಂತೆ, ಹೃದಯ ಕಲಶ ಅಮೃತ ಕಲಶ ಇದೆ ಅದನ್ನ ಒಡೆದು ಕೊಡು ಅಂತ ಕೇಳಿದನಂತೆ. ಕರ್ಣ ಒಡೆದು ಕೊಟ್ಟಂತೆ ಹೊಸ ತೋಗ್ಬಿಟ್ನಂತೆ. ಇವೆಲ್ಲ ಕೇಳಿದ್ರೆ ಕೃಷ್ಣ ದಾನ ಕೊಡಬಾರ್ದು ಅಂತ ಆಗುತ್ತೆ ಅಷ್ಟೇ. ಕೇಳಿಬಿಟ್ಟು ಕೃಷ್ಣ ದಾನ ಕೊಡಬಾರದು, ಮೋಸ ಆಗಿಬಿಡುತ್ತೆ. ಸುಳ್ಳು ಕಥೆಗಳು, ಎಲ್ಲ ಸುಳ್ಳು ಕಥೆಗಳೇ. ಕವಚ ಕೊಂಡಲ್ಲಿ ಕೊಟ್ಟಿದ್ದು ಯಾವಾಗ ಕರ್ಣ? ವನಪರ್ವದಲ್ಲಿ ಕೊಟ್ಟಿದ್ದಾನೆ, ಈಗಲೂ ಕೊಟ್ಟಿದ್ದಾರೆ ಕರ್ಣ. ಅಮೃತ ಕಲಶಿತ್ತದ್ದು ಎಲ್ಲಿ ಹೇಳಿದೆ? ಎಲ್ಲೂ ಹೇಳಿಲ್ಲ, ಸುಮ್ಮನೆ ಹೇಳ್ತಿದ್ದಾರೆ ಅಷ್ಟೇನೆ. ಇಂಥ ಕಥೆಗಳೆಲ್ಲ ಕಥೆಗಳೇ ಹೊರತು ಏನು ಅಲ್ಲ. ಕೃಷ್ಣ ಸುಮ್ಮನೆ ಮೋಸ ಮಾಡಿದ್ರೆ ಜಾಸ್ತಿ ಜಾಸ್ತಿ ಬೈಲಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಹೊರತು ಏನು ಅರ್ಥ ಇಲ್ಲ ಅದರೊಳಗೆ. ಕರ್ಣನ ಅವಸಾನ ಹೀಗಾಯ್ತು. ಈ ಕಥೆಗೂ ಹನುಮ ಜಯಂತಿಗೆ ಏನ್ ಸಂಬಂಧ ಅಂತ ತಿಳ್ಕೊಂಡ್ರೆ, ಇವತ್ತು ಹನುಮ ಜಯಂತಿ, ಕರ್ಣ ಪರ್ವಕ್ಕೆ ದೊಡ್ಡ ಸಂಬಂಧ ಇದೆ. ಈ ಕರ್ಣ ಹಿಂದೆ ಏನಾಗಿದ್ದ? ಸುಗ್ರೀವನಾಗಿದ್ದ. ಕರ್ಣ ಸುಗ್ರೀವನಾಗಿದ್ದ, ಅರ್ಜುನ ಏನಾಗಿದ್ದ? ವಾಲಿಯಾಗಿದ್ದ. ಕೃಷ್ಣ ಏನಾಗಿದ್ದ? ರಾಮನಾಗಿದ್ದ. ಭೀಮ ಏನಾಗಿದ್ದ? ಹನುಮಂತನಾಗಿದ್ದ. ಸೆಕೆಂಡ್ ಇನ್ನಿಂಗ್ಸ್ ಇದು, ಪೂರ್ತಿ ತಿಂದುಕೊಯ್ಬಿಟ್ಟಿದೆ. ಆಚಿನ ರಾಮಾಯಣನ ಮಹಾಭಾರತದ ಲಿಂಕನ್ ಹೇಳಿದವರು ಆಚಾರ್ಯ ಒಬ್ಬರೇನೆ, ಉಳಿದವರು ಯಾರು ಒಡೆ ಇದ್ದಿಲ್ಲ. ಅದರ ಆಚಾರ್ಯ ಹೇಳ್ತಾ ಇದ್ದಾರೆ ಎಲ್ಲ ಹಿಂದಿದ್ದವರೇನೆ. ಅಲ್ಲೇನಾಗಿತ್ತು? ಸುಗ್ರೀವ ಮರೆದು ಬಿಟ್ಟಿದ್ದ ನಡಿ ಅಂತ ಹೇಳಿ. ಯಾತಕ್ಕೆ? ಹನುಮನ ನಂಬಿದ ಸುಗ್ರೀವನು ಗೆದ್ದ. ಹನುಮಂತನ ನಂಬಿದ್ದಕ್ಕೆ ಎಷ್ಟು ಪ್ಲಸ್ ಪಾಯಿಂಟ್ ಸುಗ್ರೀವನಿಗೆ? ತಮ್ಮ ಯುವರಾಜ ಮಹಾರಾಜನಾಗಿ ಬಿಟ್ಟ. ಎಲ್ಲಿ ಸೂರ್ಯ? ವಾಲಿ ಅಣ್ಣ, ವಾಲಿ ಮಹಾರಾಜ, ವಾಲಿ ಇಂದ್ರಾವತಾರ, ಎಲ್ಲ ಪ್ಲಸ್ ಪಾಯಿಂಟ್ ವಾಲಿಗೆ, ಎಲ್ಲ ಮೈನಸ್ ಪಾಯಿಂಟ್ ಸುಗ್ರೀವನಿಗೆ. ಆದರೆ ವಾಲಿ ಬಿದ್ದ, ಸುಗ್ರೀವ ಗೆದ್ದ. ಯಾತಕ್ಕೆ? ಹರಿವಾಯುಗಳನ್ನು ಹಿಡಿದಿದ್ದಕ್ಕೆ ಸಿಕ್ಕಾಪಟ್ಟೆ ಬೇರೆ ಹೋಗ್ಬಿಟ್ಟ. ಬಿಟ್ಟಿದ್ದಕ್ಕೆ ವಾಲಿ ದಪ್ಪ ಅಂತ ಬಿದ್ದ. ವಾಲಿ ಸಾಯ್ಬೇಕಾದ್ರೆ ಚಿಂತನೆ ಮಾಡಿದ, ಓ ದೊಡ್ಡ ತಪ್ಪು ಮಾಡಿದೆ ನಾನು, ನನಗೆಲ್ಲ ಇತ್ತು, ಹನುಮಂತ ಇಲ್ಲ, ರಾಮ ಇಲ್ಲ, ಅದಕ್ಕೆ ನಾನು ಸತ್ಯ ಅಂತ ತಿಳ್ಕೊಂಡ, ಸಂಕಲ್ಪ ಮಾಡಿದ, ಮುಂದಿನ ಜನ್ಮದಲ್ಲಿ ಹಾಗೆ ಮಾಡಲಾರೆ ಸಂಕಲ್ಪ ಮಾಡಿಬಿಟ್ಟ. ನಾ ತಪ್ಪು ತಿದ್ದುಕೋತೇನೆ ಅಂತ ಹೇಳಿದ. ಅದಕ್ಕೇನು ಮಾಡಿಬಿಟ್ಟ? ಸಾಕ್ಷಾತ್ ಭೀಮನ ತಮ್ಮನಾಗಿ ಹುಟ್ಟಿಬಿಟ್ಟ. ಇನ್ನು ಎದುರ ಚಾನ್ಸ ಇಲ್ಲ, ತಮ್ಮನಾಗಿ ಡೈರೆಕ್ಟ್ ಬ್ರದರ್, ಅದು ಕೂಡ ಮೊನ್ನೆ ಗ್ಯಾಪ್ ಕೂಡ ಇಲ್ಲ ಅಂದ್ರೆ ಫುಲ್ ಫಾಲೋಯರ್ ಅಂತ ಅರ್ಥ. ಕೃಷ್ಣ ಸಾಕ್ಷಾತ್ ರಾಮ, ಕೃಷ್ಣ ಸಾರಥಿ ಆಗಬೇಕು. ಕರ್ಣ ಭೀಮನನ್ನ ಕೃಷ್ಣನ ಬಿಟ್ಟುಬಿಟ್ಟ. ಕರ್ಣ ಸುಗ್ರೀವನಿಗೆ ಏನಾಯ್ತು ಅಂತ ಕೊನೆಗೆ, ನಾನೇ ಗೆದ್ದೆ ಅಂತ ಸ್ವಲ್ಪ ಅಹಂಕಾರ ಬಂತ. ಅಧಿಕ ಪುಣ್ಯದಿಂದಾಗಿ ನನ್ನ ಅಹಂಕಾರ ಅಂತ ತಿಳ್ಕೊಂಡಂತೆ, ಮಾಡ್ತೇನೆ ಬಾ ಅಂತ ಹೇಳಿಬಿಟ್ಟು ಹುಟ್ಟಿಸಿದ್ರಿ. ಹುಟ್ಟಿರ್ಲಿಕ್ಕೆ ಏನಾದ? ಅಹಂಕಾರ ಪಟ್ಟಿದ್ರ ಫಲ ತಾಯಿನೇ ಕೈ ಬಿಟ್ಬಿಟ್ಟ. ಅಲ್ಲಿಂದ ಶುರುವಾಯ್ತು. ದೇವರನ್ನ ಯಾರು ಮರಿತಾರೋ ತಾಯಿ ದೂರ ಮಾಡ್ತಾಳ ಫಸ್ಟ್ ಗೆ. ತಾಯಿ ಬಿಟ್ಟುಬಿಟ್ಟು ಹೊರಟ ಹೋಗ್ಬಿಟ್ಟ ಆ ಕಡೆಗೆ. ಎಲ್ಲೋ ಒಂದ್ ಕಡೆ ಸಿಕ್ಕೊಂಡ. ತಮಾಷೆ ಕ್ಷತ್ರಿಯನಾಗಿ ಬೆಳಿಬೇಕಾದವನು ಸೂತ ಪುತ್ರನಾಗಿ ಬೆಳೆದ. ದೇವರ ಬಿಟ್ಟು ಡೌನ್ ಫಾಲ್ ಇದ್ದಾಗೆ ಹೋಗ್ತಾ ಇದ್ದಾನೆ. ಹೋಗ್ಲಿ, ಎಲ್ಲೆಲ್ಲೋ ಸಿಗ್ಬೇಕಾ? ಮುಂದೆ ಯಾರ ಹತ್ರ ಸಿಕ್ಕ? ದುರ್ಯೋಧನ ಹತ್ರ ಸಿಗ್ಬೇಕಾ? ಹೋಗಿಬಿಟ್ಟು ಅಲ್ಲಿ ಹನುಮಂತನಿಗೆ ಸಿಕ್ಕಿದ್ದ, ಅಲ್ಲಿ ದುರ್ಯೋಧನಗಳಿಗೆ ಸಿಕ್ಕ. ಹನುಮಂತ ಜೀವೋತ್ತಮ, ಜೀವಾತಮ, ಎಲ್ಲಿಂದ ಎಲ್ಲಿಗೆ ಮತ್ತೆ ಆ ಮಠದಲ್ಲಿದ್ದ ಆಚಾರ ಕ್ಲಬ್ನಲ್ಲಿ ಕೂತಾಗ ಬಂದು ಆ ಸಂಬಂಧನೇ ಇಲ್ಲ. ನೋಡಿದ್ರೆ ಇಲ್ಲಿ ನೋಡಿದ್ರೆ ಪೂಜೆ ಮಾಡ್ತಾರೆ, ಅಲ್ಲಿ ನೋಡಿದ್ರೆ ಕುಡಿತಾ ಕೂತಿರು, ಎಂತ ಅನ್ಯಾಯ. ಕರ್ಣನ ಸ್ಥಿತಿ ಹಾಗೆ ಬಂತು, ದುರ್ಯೋಧನ ಸಹವಾಸ ಎಲ್ಲಿಂದಲ್ಲಿ ತಂತು. ಅದಕ್ಕೆ ಹೇಳ್ತಾರೆ, ಹನುಮಂತನನ್ನ ಬಿಟ್ರೆ, ಹರಿವಾಯುಗಳನ್ನ ಬಿಟ್ರೆ ಮನುಷ್ಯನ ಜೀವನ ಏನಾಗ್ತದೆ? ನಾವೇನಾದ್ರು ಪ್ರಾಣ ಬಿಟ್ರೆ ಏನಾಗುತ್ತೆ? ಅರಿತು ಕಡನೆಂದು ಕೇಳಿ ಬರೋ ಬುಧ ಜನ. ಏನು ಬಿಟ್ಟು ಒಳಗಿಟ್ಕೋತಾರೆ? ಪ್ರಾಣ ಬಿಟ್ಟು ಮೂರು ತಾಸು ಕ್ಲಿಯರ್ ಮಾಡ್ತಾರೆ. ಮತ್ತೆ ಕೂಡನ್ನು ಹೊರಗಾಕೋದಿಲ್ಲ, ಕುಂಟನ್ನು ಹೊರಗಾಕೋದಿಲ್ಲ, ಹುಚ್ಚನ್ನು ಹೊರಗಾಕೋದಿಲ್ಲ, ಕೋವದಲ್ಲಿ ಹೊರಗಾಕೋದಿಲ್ಲ. ಅದು ತಂದೆ ತಾಯಿನ ಹೊರಗಾಕ್ತಾರೆ, ಆ ವಿಚಾರ ಬೇರೆ, ಅದು ಮೂರ್ಖರ ಸಹವಾಸ ಇರುತ್ತದೆ. ಆದ್ರೆ ಪ್ರಾಣ ಹೊರದೇವರು ಮಾತ್ರ ಒಳಗೆ ಯಾರನ್ನೂ ಇಟ್ಕೊಳ್ಳೋದಿಲ್ಲ. ಎಂಥ ಆಶ್ಚರ್ಯ, ಪ್ರಾಣದೇವರು ಬಿಟ್ರೆ ನಮ್ಮ ದೇಹಕ್ಕೆ ಬೆಲೆ ಇಲ್ಲ. ಸುಗ್ರೀವರ ಸ್ಥಿತಿ ಏನಾಯ್ತು? ಎಲ್ಲ ಕಳ್ಕೊಂಡು ಬಿಟ್ಟ. ಅರ್ಜುನ ಎಲ್ಲವನ್ನೂ ಪಡ್ಕೊಂಡು ಬಿಟ್ಟ. ಅಲ್ಲಿ ಸುಗ್ರೀವ ಕೇಳ್ಕೊಂಡಿದ್ದ, ನೋಡು ರಾಮ, ನೀನು ಹೊಡಿಬೇಕು ನನ್ನ ಅಣ್ಣ ವಾಲಿಯನ್ನ ಅಂತ ಕೇಳ್ಕೊಂಡಿದ್ದ. ಇಲ್ಲಿ ಏನ್ ಮಾಡ್ತಾನೆ ಗೊತ್ತಾ? ಅದೇ ರಾಮ ಕೃಷ್ಣನಾಗಿ ಅರ್ಜುನ ನೀನು ಹೊಡಿಸಿದ್ದ ನೋಡು, ಅವನು ನೀನ್ ಹೊಡಿಯುದ ಅಂತ ಹೇಳ್ತಾರೆ. ಸುಗ್ರೀವನಾಗಿದ್ದ ಹೊಡಿಸಿದ್ರೆ ನೀನೇ ಹೊಡಿ, ನನ್ನ ಕೈಲ ನಿನ್ ಕೈ ಹೊಡಿಸ್ತಾ ಇದ್ದೀನಿ ಹೊಡಿ ಈಗ. ಅಲ್ಲಿ ರಾಮದೇವರು ಮರೆಯಲ್ಲಿ ನಿಂತ್ಕೊಂಡು ಹೊಡಿಸಿದ್ರು, ಇಲ್ಲಿ ಕೆಳಗಿಂತ ಹೊಡಿತಾ ಇದ್ರು, ಹೊಡಿಸಿ ಈಗ ಹೊಡಿ ನೀನೀಗ. ಎಲ್ಲ ಕೇಸರಿ ರಿವರ್ಸ್ ಆಗೋಗ್ಬಿಡ್ತು. ಅರ್ಥ ಮಾಡ್ಕೊಂಡ್ರೆ ಏನ್ ಡಿಫರೆನ್ಸ್ ಬಂತೀಗ? ಹರಿವಾಯುಗಳನ್ನ ಬಿಟ್ಟಿದ್ದು ಡಿಫರೆನ್ಸ್ ಆಗೋಯ್ತು. ನಮ್ಮ ಜನ ಅದನ್ನೇ ಮಾಡ್ತಿರೋದು ಇವತ್ತು, ಎಲ್ಲವನ್ನೂ ಮಾಡ್ತಾರೆ ಮೈನಸ್ ಹರಿವಾಯುಗಳು ಅಷ್ಟೇ. ಆದ್ರೆ ಎರಡಕ್ಕೆ ಬಿಟ್ರೆ ಇನ್ನೆಲ್ಲ ಮೈನಸ್ ಆದ್ರೆ ಏನೋ ಪರವಾಗಿಲ್ಲ, ಯಾಕೆ ಎರಡನ್ನ ಎಲ್ಲ ಇಬ್ರು ಎಲ್ಲ ಮೇಕಪ್ ಮಾಡಿಬಿಡ್ತಾರೆ. ಅವರಿಬ್ರು ಇದ್ರೆ ಹೇಳಿದ್ನೆಲ್ಲ ಪರೀಕ್ಷೆಗೆ ಹೋದ ಕಾಲಕ್ಕೆ ಪೆನ್ ಇಲ್ಲ ತಂದು ಕೊಡ್ತಾರೆ, ಏನಿಲ್ಲಕ್ಕ ಎಲ್ಲ ಕೊಡ್ತಾರೆ. ಈ ನೀರು ಗೀರು ಏ ಸಿಕ್ಕಾಬಟ್ಟೆ ತರಿಸ್ಕೊಡ್ತಾರೆ, ಟ್ಯಾಬ್ಲೆಟ್ಸ್ ಬರೆದ ಅನ್ನು ತರಿಸ್ಕೊಡ್ತಾರೆ, ಬೇಕಾದ್ರೆ ಸೀರಿಯಸ್ ಡಿಸೀಸ್ ಅನ್ನು ತರಿಸ್ಕೊಡ್ತಾರೆ. ಸಾಕು ಓದೊಂದು ಓದಿಲ್ಲ ಅಂದ್ಬಿಟ್ಟು ಹೊರಗೆ ಸಾಕು ಅಂತ ಹೇಳಿ, ಅದೊಂದು ಯಾರು ಮೇಕಪ್ ಮಾಡಕ್ ಆಗೋದಿಲ್ಲ. ಓದನ್ ಮೇಕಪ್ ಮಾಡಕ್ ಓದನ್ ಮೇಕಪ್ ಮಾಡಬಹುದು. ಇವತ್ತು ಹರಿವಾಯುಗಳು ಅಂದ್ರೆ ಹಾಕಿ ಅವರು ದೇವರು ಅವರ ಜ್ಞಾನ, ಅವೆರಡನ್ನ ಬಿಟ್ರೆ ಇನ್ಯಾವುದು ಸಬ್ಸ್ಟಿಟ್ಯೂಟ್ ಆಗಲು ಸಾಧ್ಯ ಇಲ್ಲ. ಉಳಿದಕ್ಕೆಲ್ಲ ಸಬ್ಸ್ಟಿಟ್ಯೂಟ್ ಮೇಷ್ಟು ತನ್ನ ತನ್ನೇ ಕೊಡ್ತಾನೆ, ಬೇಕಾದ್ರೆ ತಗೊಳ್ಳೆ ಬರೀ ಅಂತ ಹೇಳ್ತಾರೆ. ಯಾಕೆ ಅದನ್ನ ಕೊಡಬಹುದು, ಆದ ಪುಸ್ತಕ ಒಳಗೆ ಬರೋದಿಲ್ಲ ಅವರು. ಇವತ್ತು ಅಂತ ಪರೀಕ್ಷೆ ಕೂತ್ನಲ್ಲಿ ಪರೀಕ್ಷೆ ಹಾಲ್ನಲ್ಲಿ ಕೂತ ಜೀವ ಒಬ್ಬ ಸ್ಟೂಡೆಂಟ್ ಹೇಗಿರ್ತಾನೋ ನಾವು ಹಾಗಿದ್ದೇವೆ ಅಂತ ತಿಳ್ಕೊಳ್ಬೇಕಾಗ. ಅವನಿಗೆ ಓದಿದ್ದೊಂದು ಮಾತ್ರ ಬರುತ್ತೆ ಹೊರತು ಇನ್ಯಾವುದು ಜೊತೆ ಬರೋದಿಲ್ಲ. ನಮ್ಮ ಹಿಂದೆ ಆರೂ ಸಂಗಡ ಬಾಹೋರಿಲ್ಲ, ನಮ್ಮ ನಾರಾಯಣನ ನಾಮ ನೆರೆ ಬಾಹೋರಲ್ಲದೆ ಆರೂ ಸಂಗಡ ಬಾಹೋರಿಲ್ಲ. ಕರ್ಣನಂಥವರಿಗೆ ಬರೆಯಲು ನಮಗೇನು ಬರುತ್ತೆ ಈ ಮಧ್ಯೆ ಅಂತ ತೋರಿಸಿ ಅಂತ ಹೇಳುತ್ತಾರೆ. ಹೀಗೆ ಕರ್ಣನ ಅವಸಾನವಾಗ್ತಾ ಇದೆ. ಅಲ್ಲಿ ಮುಖ್ಯವಾದ ಮತ್ತೊಂದು ಘಟ್ಟ ಇದೆ, ಕರ್ಣ ಪರ್ವ. ಕರ್ಣ ಪರ್ವ ಮುಗಿದ ತಲೆಗೆ ಕರ್ಣ ಶಬ್ದಕ್ಕೆ ಏನರ್ಥ ಗೊತ್ತೇನು? ಕಿವಿ ಅಂತ ಅರ್ಥ ಇದೆ ಕರ್ಣ ಅಂದ್ರೆ. ಕರ್ಣ ಪರ್ವ ಕಿವಿ ಹೋಯಿತು ಅಂತ ಅರ್ಥ. ಕರ್ಣ ಪರ್ವ ಅಂದ್ರೆ ಕಿವಿ ಹೋಯಿತು, ವಯಸ್ಸಾದ ಕಿವಿ ಹೋಗುತ್ತಲ್ಲ, ಕರ್ಣ ಪರ್ವ ಬಂತು ಅಂತ ಅರ್ಥ. ಏನ್ ನಡೆದಿದೆ ಈಗ? ಭೀಷ್ಮ ಪರ್ವ, ದುಡ್ಡು ಹೋಯ್ತು ಭೀಷ್ಮ ಪರ್ವ, ದುರುಗಳು ಹೋದ್ರು ದ್ರೋಣ ಪರ್ವ, ಕಿವಿ ಹೋಯ್ತು ಕರ್ಣ ಪರ್ವ. ನಮ್ಮ ಜೀವನದಲ್ಲೇ ಪರ್ವಗಳು ನಡೀತಾ ಇರುತ್ತೆ, ಒಂದೊಂದೇ ಪರ್ವಗಳು. ಕೊನೆಗೆ ಪ್ರಾಣದವರು ಹೋಗ್ಬಿಟ್ಟು ಎಲ್ಲ ಪರ್ವಗಳು ಮುಗಿದಾಗ ಮಹಾಭಾರತನೇ ಮುಗಿದಾಗಲ್ಲ ಕಾಲಿಗೆ. ವಿಚಿತ್ರ ಸ್ಥಿತಿ ಅದು. ಆ ದೃಷ್ಟಿಯಿಂದ ಕಿವಿ ಹೋಗ್ತಾ ಇದೆ ಕರ್ಣ, ಕರ್ಣಕುಂಡ ಹಾಕೊಂಡ ಕಿವಿ ಅದು, ಆದ್ರೆ ವೇಸ್ಟ್ ಆಗೋಯ್ತು. ದುರ್ಯೋಧನ ಕೈಯಲ್ಲಿ ಸಿಕ್ಕಿದ್ದಕ್ಕೆ ಕರ್ಣ ವೇಸ್ಟ್ ಆದ ಅಂದ್ರೆ ಕಿವಿ ವೇಸ್ಟ್ ಆಯ್ತು. ಇವತ್ತು ನಮ್ಮ ಕಿವಿ ಎಲ್ಲ ಯಾವ್ದು ಏನು ಟ್ರಾನ್ಸ್ಲೇಟರ್ ಕೇಳ್ತಾ ಸಿನಿಮಾಡಿ ಕೇಳ್ತಾ ಇದೆ ಹೊರತು ಹರಿಕಥಾ ಶ್ರವಣ ಮಾನವ ನಿರಂತರ ಇಲ್ಲ. ಕರ್ಣ ದುರ್ಯೋಧನ ಕಡೆ ಸಿಕ್ಕ ಹಾಗೆ ನಮ್ಮ ಕಿವಿ ಧನದ ಕಡೆ ಸಿಕ್ಕಾಕೊಂಡ್ಬಿಟ್ಟಿದೆ. ಧನದ ಕಡೆಗೆ ಹರಿಕತೆ ಕೇಳಿದ್ರೆ ಬಾಲಕ್ ಬಿಡ್ತಾರೆ, ಶೇರ್ ಬಗ್ಗೆ ಮಾತಾಡ್ತಾರೆ ಬಂದು ಬಾವು ತೆಗಿತಾನೆ, ಯಾರು ಯಾವ್ದು ಏರಿಯ ಮೋಹನ ಅಂತ ನೋಡುತ್ತಾನೆ. ಅಂದ್ರೆ ದುರ್ಯೋಧನ ಕಡೆಗೆ ಕಿವಿ ಹೋಗುತ್ತೆ, ಆದ್ರೆ ಕೃಷ್ಣನ ಕಡೆಗೆ ಕಿವಿ ಹೋಗೋದಿಲ್ಲ. ಅದು ಅರ್ಥ ಮಾಡ್ಕೊಂಡೆ ಕರ್ಣ ಪರ್ವ, ಅದರಿಂದ ಕಿವಿ ಹೋಯಿತು, ಕಿವಿ ಹಾಳಾಗಿ ಹೋಯಿತು ಅಂತ. ಕಿವಿ ಇರೋದು ದೊಡ್ಡದಲ್ಲ, ಅದು ಮಿಸ್ಯೂಸ್ ಆದರೆ ಹಾಳಾದ ಲೆಕ್ಕ. ಹರಿಕಥಾ ಶ್ರವಣ ಮಾಡು ನಿರಂತರ. ಅವನ ಕಿವಿಯನ್ನ ಹಿಡಿದಿದ್ದ ಯಾರು? ದುರ್ಯೋಧನ. ಅದಕ್ಕೆ ಹಾಳಾದ. ನಮ್ಮ ಕಿವಿಯೇನಾದರೂ ಹಣಕಾಸುಗಳ ವಿಚಾರ ಕೇಳ್ತಾ ಇದ್ರೆ ಅಂತ್ಯಕಾಲದಲ್ಲಿ ಭಯಂಕರವಾದಂತಹ ಹಿಂಸೆ ಪಟ್ಟು ಸಾಯ್ತಾನೆ. ಆದ್ರೆ ಅರ್ಜುನ ಕೊಂದ ಕರ್ಣನನ್ನ, ಅರ್ಜುನ ಕೊಂದ. ಅರ್ಜುನ ಯಾರು ಅಂದ್ರೆ ಶ್ರವಣ ಮನನ ಧ್ಯಾನ, ಶ್ರವಣ ಮನನ ಧ್ಯಾನ. ಯಾವಾಗ ಭಗವಂತನ ಕಥೆಯನ್ನು ಕೇಳುತ್ತೇವೆ, ಮನನ ಮಾಡ್ತೇವೆ, ಧ್ಯಾನ ಮಾಡ್ತೇವೆ, ಆಗ ಕೆಟ್ಟ ಕಿವಿ ಹೋಗಿ ಒಳ್ಳೆ ಕಿವಿ ಬರುತ್ತೆ ಅಂತ. ಕೆಟ್ಟ ಕಿವಿ ಒಳ್ಳೆ ಕಿವಿ ಬಂದಾಗ ಲೆಕ್ಕ, ಅದು ಮೋಕ್ಷಕ್ಕೆ ದಾರಿ. ಅದು ಒಳ್ಳೆಯ ಕರ್ಣ ಮೋಕ್ಷಕ್ಕೆ, ಸುಗ್ರೀವ ಒಳ್ಳೆಯ ಕರ್ಣಕ್ಕೆ ಸಾಕ್ಷಿ. ಕರ್ಣ ಈ ಕರ್ಣ ಕೆಟ್ಟಕ್ಕೆ ಇಬ್ಬರು ಒಂದೇನೆ, ಸೂರ್ಯನ ಅವತಾರವೇ ಮತ್ತೆ ಅಸುರಾವೇಶ ಎಲ್ಲ ಇಲ್ಲಿ ಸೇರಿತ್ತು. ಅಲ್ಲಿ ಇಲ್ಲದೆ ಹೋಗಿದ್ದಕ್ಕ ಸುಗ್ರೀವ ಎಷ್ಟು ಮೇಲೆ ಬಂದ ಅಂತ ಅರ್ಥ ಮಾಡಿಕೊಂಡ್ರೆ ಮಹಾಭಾರತದ ಕಥೆ ಅತ್ಯದ್ಭುತವಾದ ಕಥೆ. ಅಷ್ಟೊತ್ತಿಗೆ ಸಾಯಂಕಾಲ ಇನ್ನೂ ಪೂರ್ತಿ ಬಂದಿಲ್ಲ, ಇನ್ನು ಅಪರಾಹ್ನ. ಆದ್ರೆ ಯುದ್ಧ ಆವತ್ತು ಬೇಗ ಮುಗಿಸಿಬಿಟ್ರಂತೆ. ಆಗ ದುರ್ಯೋಧನ ಕಡೆಯವರ ಯುದ್ಧಕ್ಕೆ ಬಂದರಂತೆ, ಭೀಮಸೇನ ಹೊಡೆದನಂತೆ. ಒಂದೇ ಒಂದು ಕೆಲವೇ ನಿಮಿಷಗಳೊಳಗೆ 25,000 ದುರ್ಯೋಧನ ಕಡೆಯವರು ಭೀಮಸೇನ ಕೊಂಡು ಹಾಕಿಬಿಟ್ಟಂತೆ. ಇದು ಕರ್ಣ ಸತ್ಯದ ಒಂದು ದುಃಖ, ಇನ್ನೊಂದು ಈ ದುಃಖ. ದುರ್ಯೋಧನ ನೋಡಿದರಂತೆ, ಅವನು ಇವತ್ತು ನಾನು ಪೂರ್ತಿ ಹೋದ ಲೆಕ್ಕ ಅನ್ಕೊಂಡ್ಬಿಟ್ಟ. ಕರ್ಣ ಕೊನೆಯ ಇದ್ದಾಗಿದ್ದ, ಅವನು ನಂಬಿಕೆ ಇದ್ದ, ಡಿಪೆಂಡಬಲ್ ವ್ಯಕ್ತಿ ಇದ್ದರೆ ಕರ್ಣ ಅಂದ್ರೆ ಅನ್ಕೊಂಡಿದ್ದ ಅವನು. ಕರ್ಣ ಹೋದಾಗ ತನ್ನ ಗತಿ ಮುಗಿತು ಅಂತ ಅಳತಾ ಹೋದನಂತೆ. ಕರ್ಣ ಸತ್ಯದ ಕಳೋದಿಲ್ಲ, ತಾನು ಸಾಯದ್ ಗ್ಯಾರಂಟಿ ಆಯ್ತಲ್ಲ ಅಂತ ಹೇಳ್ತಾನೆ ಅಷ್ಟೇ. ಕರ್ಣನ ಬಗ್ಗೆ ಏನೇ ಇಲ್ಲ ಅವನಿಗೆ, ತನ್ನ ಕಡೆ ಗೆಲುವು ತಂದು ಕೊಟ್ರೆ ಕರ್ಣ ಅಷ್ಟೇ. ಅವನಿಗೆ ದೇವತೆ ಮೆಚ್ಚನೆ ಅಲ್ಲ ಅವನು, ತನ್ನ ಬಿಟ್ಟರೆ ಯಾರು ಇಲ್ಲ ಅಂತ ತಿಳ್ಕೊಂಡು ಮಹಾಪಾಪಿ. ಆದ್ದರಿಂದ ಅವನು ಅಳತಾ ಹೋದನಂತೆ. ಆ ಕಡೆಗೆ ಧರ್ಮರಾಜನಿಗೆ ಸುದ್ದಿ ಹೋಯ್ತಂತೆ, ಅರ್ಜುನ ಕರ್ಣನನ್ನು ಕೊಂದ. ಏನು ಖುಷಿಯಾಯ್ತು ಪಾಪ, ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ ಕೂತಿದ್ದ ಪುಣ್ಯಾತ್ಮ. ಕರ್ಣ ಸಾಯಲಿ, ಕರ್ಣ ಸಾಯಲಿ, ಅರ್ಜುನ ಕೊಂದ, ಅರ್ಜುನ ಕೊಂದನ. ಮೊದಲೇ ಕೈ ಮೈ ಕೈಯ ಪೆಟ್ಟಾಕಿ ಬಿಟ್ಟವೆ ಪಾಪ. ಸುದ್ದಿ ಬಿದ್ದ ತಕ್ಷಣ ಎದ್ದು ಬಂದಂತ ಅಲ್ಲಿಗೆ, ಅಲ್ಲಿ ಕತ್ಲಾಗ್ತಾ ಇದೆ, ಯುದ್ಧ ಎಲ್ಲ ವಾಪಸ್ ಹೋಗ್ಬಿಟ್ಟಿದ್ದಾರೆ. ಎದ್ದ ದೀಪ ದೇವರಿಗೆ ತಗೊಂಡು ಬಂದಂತ ಅಲ್ಲಿಗೆ ಕರ್ಕೊಂಡ್ಬಿಟ್ಟು, ಕರ್ಣನ ಹೆಣ ನೋಡಬೇಕು ಅಂತ ಬಂದೆ ನನಗೆ. ಯಾಕೆ ನನ್ನ ಹೆಣ ಮಾಡಿದ ಮಾಡಿದ್ದ, ಎಷ್ಟು ಪೆಟ್ಟಾಕಿ ಬಿಟ್ಟಿದ್ದ, ಆ ಹೆಣ ನೋಡಬೇಕು ಅಂತ ಬಂದಂತೆ. ಇನ್ನೂ ಕೆಲವು ಇರ್ತದೆ, ಬಾಡಿ ನೋಡೋವರೆಗೂ ಕನ್ವಿನ್ಸ್ ಆಗೋದಿಲ್ಲ ಅಂತ ಅರ್ಥ. ಸತ್ತು ವಿಚಾರ ಗೊತ್ತ, ಕನ್ಫರ್ಮ್ ಆಗೋದು ಬಾಡಿ ನೋಡಿದ ಮೇಲೆ. ಕರ್ಣನ ಬಾಡಿ ನೋಡಬೇಕು ಅಂತ ಬಂದು ನೋಡಿದನಂತೆ, ಕರ್ಣನ ತಲೆ ಬಿದ್ದು ಹೋಗ್ಬಿಟ್ಟಿದೆ, ಹೆರೆ ನೋಡಿಬಿಟ್ಟಂತೆ. ಬಹಳ ಸಂತೋಷವಾಯ್ತಂತೆ. ಹಬ್ಬ ಅದ್ಯ ರಾಜಾಸ್ತಿ ಸಮೃದ್ಧ ಅನ್ಕೊಂಡ, ನಾನು ರಾಜಾರಾಗದ ಗ್ಯಾರಂಟಿ ಅಂತ ಅನ್ಕೊಂಡ. ಇನ್ನು ಗೆಲುವು ಗ್ಯಾರಂಟಿ ಅದ, ಕೊನೆ ಬಯಸ್ಕೊಂಡು ಹೋಗ್ತಾರೆ ಹೇಗಂತ ಆ ತರ. ಇನ್ನು ನನಗೆ ಯಾರಿದ್ದ ರಾಜ ಅದ್ಯ ರಾಜಾಸ್ತಿ ಸಮೃದ್ಧ, ಕೃಷ್ಣ ರಾಜನಾಗಿಬಿಟ್ಟೆ ನಾನು, ಎಷ್ಟು ದಯೆ ನಿಂದು, ನಮೋ ನಮಃ. ಅರ್ಜುನ ಭಲೇ ಭಲೇ, ಅಂತೂ ಪ್ರತಿಜ್ಞೆ ನಡೆಸಿಬಿಟ್ಟಿ ಭೀಮಸೇನ, ನಿನ್ನಿಂದ ಅರ್ಜುನ ಜೊಲು ಬಂದಾಗಾಯ್ತು ಅಂತ. ಅವಳಿದ್ದು ಅವಳಿದ್ದೆ ಶಿಬಿರಕ್ಕೆ ಹೋದ್ರಂತೆ ಕೃಷ್ಣನ ಗುಣ ಮಗನ ಕಾಯ್ತಾ ಇದ್ದಾರೆ. ಇಲ್ಲಿ ಮರಿಬಾರದು ನಾವು. ಕರ್ಣನ ಸಾವನ್ನು ಕಂಡು ಧರ್ಮರಾಜ ಎಷ್ಟು ಕುಣಿದಾಡ್ತಿದ್ದಾನೆ ಗೊತ್ತಾ? ಈಗ ಹುಚ್ಚಾಪಟ್ಟೆ ಕುಡಿದಾಡ್ತಾರೆ. ಮುಂದೇನಾಗುತ್ತೆ ಜ್ಞಾಪಕ ಇರಬೇಕು, ತಲೆ ತಿಳ್ಕೊಂಡಿದ್ರು ಗೊತ್ತಾಗ್ತದೆ. ಈ ಬಾರಿ ಕುಡಿದಾಡಿಬಿಟ್ಟ ಮುಂದೇನಾಗುತ್ತೆ ನೋಡಬೇಕು. ಇದು ಕರ್ಣಪರ್ವದ ಕೊನೆಯ ಘಟ್ಟ. ಅಲ್ಲಿಗೆ ಮುಕ್ತಾಯವಾಗಿ ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರೈ ಅಂತ ಹೇಳಿ ಆ ಶಲ್ಯ ಪರ್ವ ಪ್ರಾರಂಭ. ಅದು ಪ್ರಾರಂಭವಾಗೋದು ಮೇ 30 ಪ್ರಾರಂಭವಾಗಿ ಜೂನ್ 5 ಆ ದುರ್ಯೋಧನ ಹೋಗ್ತಾನೆ ಸರ್, ಅದು ಇಂಪಾರ್ಟೆಂಟ್. ಆ ಘಟ್ಟದಲ್ಲಿ ದುರ್ಯೋಧನರ ವಧೆಯಾಗತಕ್ಕಂಥ ಶಲ್ಯ, ದುರ್ಯೋಧನಾದಿಗಳೆಲ್ಲ ಅವಸಾನ ಹೊಂದತಕ್ಕಂಥ ಭಾಗ ಅದು. ಆ ತಿಂಗಳಲ್ಲಿ ಅದನ್ನು ನೋಡೋಣ ಅಂತ ಹೇಳ್ತಾ ಈ ಪ್ರವಚನ ಮಾಲಿಕೆ ಯಾರು ಹೇಳಿದ ಹಾಗೆ ಗುರುರಾಜರ ಹೇಳಿದ್ದಾರೆ, 12 ಪ್ರವಚನ ಮಾಲಿಕೆ ಮುಕ್ತಾಯವಾಗಿದೆ. ಅದರಲ್ಲಿ ಮುಗಿದರು ಮಾತ್ರ 12 ಪರ್ವ ಅಲ್ಲ, ಕರ್ಣ ಪರ್ವ 8 ಪರ್ವ ಮುಗಿದರು. 8 ಪರ್ವ ಮುಗಿದ 10 ಪರ್ವಗಳಿವೆ, 8 ಪರ್ವ ಇನ್ನು 10 ಪರ್ವಗಳಷ್ಟು ಕಥೆ ಇದೆ. ಆದರೆ ಮುಂದಿನ ಪರ್ವಕ್ಕೆ ವೇಗವಾಗಿ ಹೋಗೋದಂದ್ರೆ ಪ್ರವಚನ ಮಾಡಕ್ ಕಾರಣ ಇಲ್ಲ. ಇಂದು ಮೊದಲೇ ಹೇಳಿದಂತೆ ಮಹಾಭಾರತದ ಶ್ರವಣ ಅಷ್ಟು ಪುಣ್ಯಕರ, ಆದರೆ ಅದನ್ನು ಹೇಳಿಸೋ ಜನಗಳೇ ಇಲ್ಲ ಎಂಬುದು ಆಶ್ಚರ್ಯ. ಅಷ್ಟು ಪುಣ್ಯಕರವಾದ ಹೇಳೋ ಜನಗಳು, ಹೇಳಿಸೋ ಜನಗಳಿಲ್ಲ. ಪಾಪಕರವಾದನು ಬೀಡಿ ಬೀದಿಯಲ್ಲಿ ಮೊನ್ನೆ ಆದವರು ಸಂಗೀತ ಆಯ್ತಂತ ಲಕ್ಷಾಂತರ ಜನ ಸೇರಿರುತ್ತಾರೆ. ಏನು ಆಶ್ಚರ್ಯ, ಅದು ಏನು ಪುರುಷಾರ್ಥ ಏನು ಇರೋದಿಲ್ಲ. ಜನಕ್ಕೆ ಅಟ್ರಾಕ್ಷನ್, ಒಳ್ಳೆ ಪ್ರಚಾರ ಕೊಡ್ತಾರೆ, ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ, ಅವರು ವ್ಯವಸ್ಥಿತವಾಗಿ ಹಾಳು ಮಾಡ್ತಾರೆ ಅಂತಾರಲ್ಲ ಹಾಕಿ. ನಮ್ಮಲ್ಲಿ ಕಾರ್ಯಕ್ರಮಗಳಿಗೆ ಏರ್ಪಾಟು ಮಾಡುವುದೇ ಇಲ್ಲ ಗೊತ್ತಿರುತ್ತೆ. ಇವೆಲ್ಲ ಮಠಮಾನ್ಯಗಳ ಕೆಲಸ ಇವೆಲ್ಲ ಮಾಡಬೇಕಾದದ್ದು. ನಮ್ಮ ಜನ ಕೇಳೋ ಅಭ್ಯಾಸ ಮಾಡಬೇಕು ಅದನ್ನ. ಮಠದಲ್ಲಿ ಕೋಚರಿದೆ ಅಂದ್ರೆ ಇಲ್ರಿ ಅಂತಲೇ ಸರಿ ಅಂತ ಬಂದ್ಬಿಡ್ತಾರೆ ಅವರು. ಯಾಕೆ ಇಲ್ರಿ ಅಂತ ಕೇಳಿ ಊಟ ಇಲ್ಲ ಸುಮ್ಮನೆ ಇರ್ತಾರೆ, ಹಸ್ತೋದಕ್ಕೆ ಇಲ್ಲ ಅಂದ್ರೆ ಏನ್ರಿ ಗಲಾಟೆ ಇಳಿಸ್ಬಿಡ್ತಾರೆ ಇದೇನು ಅಂತ ಕೇಳ್ತಾರೆ. ಹಸ್ತೋದಕ್ಕೆ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಪ್ರವಚನ ಇಲ್ಲ ಅಂತ ಆಗಬಾರ್ದು. ರಾಯ ಹಸ್ತೋದಕ್ಕೋಸ್ಕರ ಕೂತಿಲ್ಲ, ಅವ್ರು ಬಂದ್ರೆ ಜ್ಞಾನಕಾರಕ್ಕೋಸ್ಕರ ಬಂದಿರೋದು, ಲೋಕೋದ್ಧಾರಕ್ಕೋಸ್ಕರ ಬಂದ ಮಹಾಜ್ಞಾನಿಗಳಾದ್ದರಿಂದ ಡಿಮ್ಯಾಂಡ್ ಮಾಡಬೇಕು. ಇವತ್ತು ನಾವು ಮಠದಲ್ಲಿ ಪ್ರವಚನ ಇಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ತೇವೆ ಅಂತ ಹೇಳಿದ್ರು. ಎಲ್ಲಿದ್ದಾರೆ ಜನಗಳು? ಇದ್ರೆ ಸ್ಟ್ರೈಕ್ ಮಾಡ್ತೇವೆ ಅಂದ್ರೆ ಸಿಗ್ತದಾರೆ ಅಷ್ಟೇ. ತಪ್ಪದು ಒಂದು ಜ್ಞಾನಕಾರ ಇಲ್ಲದ ಕ್ಲಾಸ್ ಅಲ್ಲಿ ಕಾಲೇಜ್ ಇದೆ ಕ್ಲಾಸ್ ತರೀತಾ ಇಲ್ಲ ಅಂದ್ರೆ ಎಷ್ಟು ಅವಮಾನವಾಗಬೇಕು. ಮಠಗಳಲ್ಲಿ ಪಾಠ ಪ್ರವಚನವಾಗೋದಿಲ್ಲ ಅಂದ್ರೆ ಶೇಮ್ ಅಂತಾರಲ್ಲ, ಹಾಗಾಗಬೇಕು ಅದು. ಇದನ್ನ ಅರ್ಥ ಮಾಡ್ಕೋಬೇಕು. ಆ ವ್ಯವಸ್ಥೆ ಇಲ್ಲ, ಎಲ್ಲೋ ಒಂದು ಎರಡು ಕಡೆ ಸ್ವಲ್ಪ ಇದೆಯೇ ಹೊರತು ಹೆಚ್ಚಿಲ್ಲ. ಆದರೆ ಆ ಕೊರತೆಯನ್ನ ಇವತ್ತು ಗುರುರಾಜರ ಅವರು ಇಲ್ಲಿ ತುಂಬಿಸಿದ್ದಾರೆ. ವಿಜಯಭಾರತಿ ಶಾಲೆಯನ್ನೇ ಮಠ ಮಾಡಲಾಗಿಬಿಟ್ಟಿದ್ದಾರೆ ಅನ್ನೋದು ಆಶ್ಚರ್ಯ. ಸಾಯಂಕಾಲ ಮಠದ ವಾತಾವರಣ ಬಂದಾಗ ಆಗಿಬಿಡುತ್ತೆ. ಇಷ್ಟು ಜನರು ಮಠಕ್ಕೆ ಹೋಗಿ ಇಲ್ಲಿ ಬರ್ತಾರೆ ಅಂತ ಹೇಳಿದರೆ ನಮ್ಗೆ ಆಗ ಅರ್ಥ ಆಗುತ್ತೆ. ಜ್ಞಾನ ಕಾರ್ಯದ ಆಸಕ್ತಿ ಯಾವ್ದು ಅನ್ನಕ್ಕಿಂತ ಜಾಸ್ತಿ ಇರುತ್ತೆ ಜನಗಳಿಗೆ ಅಂತ ತಿಳ್ಕೊಳ್ಳೋ ದೃಷ್ಟ ಅಂತ ಅದನ್ನ ಉಪಯೋಗ ಮಾಡ್ಕೋಬೇಕಷ್ಟೆ. ಇವತ್ತು ಹಣಕಾಸು ಇರೋರು ಇದ್ದಾರೆ, ಆದರೆ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಪ್ರಚೋದನೆ ಸಿಗೋದು ಬಹಳ ಕಷ್ಟ. ಇದನ್ನು ಅನುಗ್ರಹ ಮಾಡಬೇಕಷ್ಟೇನೆ. ಗುರುರಾಜರಾಯರ ಒಂದು ಸೇವೆ, ಅವರು ಸತ್ಯನಾರಾಯಣ ರಾಯರು ರಾಘವೇಂದ್ರರಾಯರು 3 ಜನ ಸೇರಿಬಿಟ್ಟು ಮಾಡತಕ್ಕಂಥ ಮಹಾಭಾರತ ಪ್ರವಚನ ಮಾಲಿಕೆಯ ಒಂದು ವಿಶೇಷವಾದ ಸೇವೆ, ಅಪೂರ್ವವಾದದ್ದು. ಅದು ಬಹಳ ಉತ್ಸಾಹದಿಂದ ಸಾಮಾನ್ಯವಾಗಿ ಪರೋಪರೋಕ್ಕೆ ಉತ್ಸಾಹ ಆಗೋದು ಕಡೆ, ದುರ್ಯೋಧನ ಉತ್ಸಾಹ ಕಳ್ಕೊಳ್ತಾ ಇದ್ದಾನೆ, ಪಾಂಡವರ ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ಆ ತರ ಇರಬೇಕು. ಇವತ್ತು ಬಾಂಡವರ ಕಥೆ ಕೇಳ್ತಾ ಹೋದ್ರೆ ಉತ್ಸಾಹ ಜಾಸ್ತಿ ಆಗುತ್ತೆ, ಅವ್ರದ್ದು ಕಡಿಮೆ ಆಗೋದಿಲ್ಲ. ಅದೇ ಭಾವದಿಂದ ಹಿಡಿಸ್ತಾ ಇದ್ದಾರೆ. ಪ್ರತಿ ಸರ್ತಿಯೂ ಕೂಡ ಹೆಚ್ಚೆಚ್ಚು ಉತ್ಸಾಹ ಆಧಾರಗಳಿಂದ ಅವರು ಏನ್ ಮಾಡ್ತಾ ಇದ್ದಾರೆ ಅತ್ಯಂತ ಸಾರ್ಥಕವಾದ ಕಾರ್ಯ. ಅದು ನಿರ್ವಿಘ್ನವಾಗಿ ನಡೀಲಿ. ಆ ಮೂಲಕ ಮುಂದಿನ ಘಟ್ಟ ಬಹಳ ದೊಡ್ಡ ಘಟ್ಟ. ದುರ್ಯೋಧನನ ವಧೆಯ ಮುಖ್ಯವಾದ ಭಾಗವನ್ನು ನಾವು ಎದುರಿಸ ಕೊಟ್ಟಿದ್ದೇವೆ. ದೇವರ ನಿರ್ವಿಘ್ನವಾಗಿ ಪೂರೈಸಲಿ. ಇವರು 3 ಜನ ಸೇವಾಕರ್ತರ ಒಂದು ಶ್ರದ್ಧೆಯನ್ನ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ನೀವು ಸಹ ಇದಂತೂ ಒಳಗಡೆ ಮದುವೆ ಮಾಸ ತುಂಬಾ ಜನಗಳಿಗೆ ಮದುವೆ ಅನೇಕ ಮದುವೆ ಹೋಗುವ ಸಿದ್ಧತೆಯಲ್ಲಿ ಇರ್ತಾರೆ. ಪಾಪ ಅಂತ ಹೊತ್ತಲ್ಲೂ ಕೂಡ ಬಿಡು ಮಾಡ್ಕೊಂಡು ಬಂದಿದ್ದೀರಿ ಅಂದ್ರೆ ಎಷ್ಟು ಪ್ರಶಂಸೆ ಮಾಡಿದ್ರು ಸಾಲದು. ಎಷ್ಟೋ ಜನಗಳು ಈಗ ಎದುರುಗೊಳ್ಳದಿರುತ್ತೆ, ಇಲ್ಲ ಅವರು ರಿಸೆಪ್ಷನ್ ಇರುತ್ತೆ ಒಳ್ಳೆ ಸಾಯಂಕಾಲದ ಹೊತ್ತಿನಲ್ಲಿ, ಅದನ್ನೆಲ್ಲ ಬಿಟ್ಟುಬಿಟ್ಟು ಒಳ್ಳೆ ಹನುಮಂತ ಜಯಂತಿಯ ದಿವಸ. ಅದಕ್ಕೆ ಹೇಳಿದ್ದು ಹನುಮಂತ ಜಯಂತಿಯ ಮಹತ್ವ ಅಂತ. ಹನುಮಂತನನ್ನು ಬಿಟ್ಟಿದ್ದಕ್ಕೆ ಕಾರಣ ಏನಾದ ಅಂತ ಗೊತ್ತಾದರೆ ಹನುಮಂತ ಜಯಂತಿಯನ್ನು ಬಿಟ್ಟರೆ ನಾವೆಲ್ಲ ಏನಾಗ್ತೇವೆ ಅಂತಕ್ಕಂಥ ಸೂಚನೆಯೆಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಹನುಮಂತನನ್ನು ಹಿಡಿದ್ರೆ ರಾಮದೇವರು ತಾವೇ ಬಂದು ಬಿಡ್ತಾರೆ. ರಾಮದೇವರ ಮಂತ್ರವರ ಗ್ಯಾರಂಟಿ ಇಲ್ಲ, ಆದರೆ ಹನುಮಂತನ ರಾಮದೇವರ ಗ್ಯಾರಂಟಿ. ಆದ್ದರಿಂದ ಹನುಮನ ಮತವೇ ಹರಿಯ ಮತವೋ ಎಂಬುದು ಸಿದ್ಧಾಂತ. ಹನುಮಂತನನ್ನು ಹಿಡಿದು ರಾಮನನ್ನು ಪಡೆಯೋದು, ಭೀಮಸೇನನ್ನು ಹಿಡಿದು ಕೃಷ್ಣನನ್ನು ಪಡೆಯೋದು, ಆಚಾರ್ಯನ ಹಿಡಿದು ವೇದವ್ಯಾಸ ದೇವರನ್ನು ಪಡೆಯೋದು, ಇದು ನಿಜವಾದ ಅರ್ಥದಲ್ಲಿ ಸಿದ್ಧಾಂತ ಅಂತ ಹೇಳ್ತಾ ಈ ಪ್ರವಚನ ಮಾಲಿಕೆಯನ್ನ ಇವತ್ತು ಈ ಬಂಗಲ ಸೇವಾಕರ್ತರಾಗಿ ಗುರುರಾಜರಾಯರು ಪ್ರವಚನ ಸೇವಾಕರ್ತರಾದರೆ ಅವರ ಮಗ ಶ್ರೀ ಬದ್ರಿ ಅವರು ಅದರ ಫಲ ಪೂರ್ಣ ಪ್ರಸಾದ ಫಲದ ವಿತರಣೆಯ ಸೇವೆಯನ್ನು ವಹಿಸಿದ್ದಾರೆ. ಇದೊಂದು ಬಹಳ ಆಶ್ಚರ್ಯ. ಮಕ್ಕಳನ್ನ ಇನ್ವಾಲ್ವ್ ಮಾಡಿಕೊಳ್ಳೋದು ಬಹಳ ಮುಖ್ಯವಾದದ್ದು. ಹಿಂದೆ ಎಷ್ಟೋದ್ರೆ ಹೇಳಿದ್ದೇನೆ, ನಾವು ವರಮಹಾಲಕ್ಷ್ಮಿ ಮಾಡ್ತೇವೆ, ಆನಂದ ಮಾಡ್ತೇವೆ, ನಮ್ಮ ಮಕ್ಕಳು ಮಾಡಾಗಬೇಕು, ಬಹಳ ಇಂಪಾರ್ಟೆಂಟ್ ಅದು. ನಮ್ಮ ಕಾಲಕ್ಕೆ ನಿಂತು ಎಷ್ಟು ದುಃಖ ಆಗುತ್ತೆ ಯೋಚನೆ ಮಾಡಿ. ಇವ್ರ ಕಾಲ ಕಾಲೇಜು ಸಂಕಟ ಆಗ್ತದೆ, ಹಾಗಾಗಬಾರದು, ಡೆವಲಪ್ ಆಗ್ತಾ ಹೋಗಬೇಕು. ಇವತ್ತು ಅವರು ತಮ್ಮ ಮಗನನ್ನು ಇನ್ವಾಲ್ವ್ ಮಾಡಿ ಹಿಂದೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಇನ್ನೊಮ್ಮೆ ಕೂಡ ಪೂರ್ಣ ಫಲದ ಸೇವೆಯನ್ನು ಅವರ ಮಗ ಮಾಡಿದ್ದಕ್ಕೆ ವಿಶೇಷವಾಗಿ ಎಲ್ಲ ವಿಧವಾದ ಶ್ರೇಯಸ್ಸನ್ನು ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಪ್ರವಚನ ಮಾಲಿಕೆಯ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.